ಭಗವನಾಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದ್ ಆನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚ ಸ್ವಾಂತ ಸಂತಾಪಂ ವಿನಿಕೃತ ವಾಣಿತೇ ಕರವಾಣಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಃ. ಹರಾಯ ಭಜಕ ನಿಷ್ಠಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಭೇಶಾದ್ಯಾ ಸುರಾವೋಹಂ ವಿಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮಿ. ಪೃಥ್ವೀಮಂಡಲಮಧ್ಯಸ್ಥ ಪೂರ್ಣಬೋಧಮತಾನುಗಾ ವೈಷ್ಣವ ವಿಷ್ಣುಹೃದಯ ತನ್ನಮಸ್ಸೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಶ್ರೀಮದಾಚಾರ್ಯರು ಸದಾಚಾರ ಸ್ಮೃತಿ ಗ್ರಂಥವನ್ನು ಪ್ರಾರಂಭ ಮಾಡ್ತಾ ಮಾಡಿರತಕ್ಕಂಥ ಮಂಗಲ ಶ್ಲೋಕ ಇದು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸೀರ್ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಇದು ಗೀತಾ ಶ್ಲೋಕದ ರೂಪಾಂತರಷ್ಟೇ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸೀರ್ ನಿರ್ಮಮೋ ಭೂತ್ವ ಯುದ್ಧಸ್ವ ಜಗತಜ್ವರ ಅಂತ ಅಲ್ಲಿರೋದು. ಅದೇ ಶ್ಲೋಕವನ್ನು ಆಚಾರ್ಯರು ಪೂರ್ತಿ ಹಾಗೆ ಇಟ್ಟುಬಿಟ್ಟು ಯಾತಕ್ಕೆ ಆ ಶ್ಲೋಕ ಹೇಳ್ತಾರೆ ಅಂದರೆ, ಇವೇ ಮರುತಿಷ್ಠಂತಿ ಮಾನವಾಹ, ಇದು ನನ್ನ ಮತ ಅಂತ ಪರಮಾತ್ಮ ಹೇಳ್ತಾನೆ. ನನ್ನ ಮತ ಅಂತ ಹೇಳಿರೋದ್ರಿಂದ ದೇವರ ಅಭಿಪ್ರಾಯ, ದೇವರ ಸಿದ್ಧಾಂತ ಘೋಷಣೆಯಾದ್ದರಿಂದ ಅದನ್ನೇ ನಾವು ಕರ್ಮಯೋಗಕ್ಕೆ ಉಪಯೋಗಿಸಬೇಕು ಅಂತ ಹೇಳಿ. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಯಸ್ಮಿನ್, ಯಾವ ಸರ್ವಕರ್ಮಗಳನ್ನು ಕೂಡ ಸನ್ಯಸ್ಯ ಒಪ್ಪಿಸಿ, ಸನ್ಯಸ್ಯ ಒಪ್ಪಿಸಿ ಹೇಗೆ ಒಪ್ಪಿಸಬೇಕು? ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಚೇತಸ ಹರಿ ಸರ್ವೋತ್ವತ್ವ ಬುದ್ಧಿಯಿಂದ ಅಂತರ್ಥ. ಆತ್ಮ ಆತ್ಮನಿ ಅಂದರೆ ಅಧ್ಯಾತ್ಮ ಅಂತರ್ಥ. ಆತ್ಮನಿ ಅಧ್ಯಾತ್ಮಂ ದೇವರಲ್ಲಿ, ಮುಖ್ಯತಃ ಆತ್ಮಶಬ್ದ ದೇವರನ್ನು ಹೇಳ್ತಕ್ಕಂಥದ್ದು. ಪರಮಾತ್ಮನಲ್ಲಿ ಸಮರ್ಪಿಸಿಬಿಟ್ಟು ನಿರಾಸೀಹಿ ನಿರ್ಮಮೋ ಯಾತಿ, ನಿರಾಸೀಹಿ ನಿರ್ಮಮಃ ಯಾತಿ, ಯಾವುದೇ ಅತಿಯಾದ ಫಲಾಪೇಕ್ಷೆಯನ್ನು ಹೊಂದಬಾರದು. ನಿರಾಸೀಹಿ ಮಾ ಫಲೇಶು ಕದಾಚನ, ನಿರ್ಮಮಃ ಮಮಕಾರವನ್ನು ಬಿಡಬೇಕು, ಉಪಲಕ್ಷಣೆ ಅಹಂಕಾರವನ್ನು ಬಿಡಬೇಕು. ಆ ರೀತಿ ಬಿಟ್ಟು ಇದ್ದಾಗ ಯಾತಿ ಪರಂ ಜಯತಿ ಸೋಚ್ಯುತಃ, ಪರಮಾತ್ಮನತ್ರೇ ಹೋಗಿಬಿಡ್ತಾನೆ. ಯಾವ ಶ್ರೀಹರಿಯಲ್ಲಿ ವಿಹಿತ ಕರ್ಮಾನುಷ್ಠಾನವನ್ನೆಲ್ಲ ಮಾಡಿ ಕೃಷ್ಣಾರ್ಪಣ ಭೂತಿಯಿಂದ ಆಚರಿಸಿ ಫಲಾಪೇಕ್ಷೆಯನ್ನು ಬಿಟ್ಟು ಅಹಂಕಾರ ಮಮಕಾರಗಳನ್ನು ತೊರೆದು ಇರ್ತಾನೋ ಅಂಥ ಶ್ರೀಹರಿ ಸರ್ವೋತ್ತಮನಾಗಿರುವನು. ಈ ರೀತಿ ಮಾಡಿದರೆ ಫಲ ಏನು? ಪರಂ ಯಾತಿ, ಪರಂ ಯಾತಿ, ಪರಂ ಬ್ರಹ್ಮ ಯಾತಿ ಅಥವಾ ಪರಲೋಕಂ ಯಾತಿ, ಪರಸುಖಂ ಪ್ರಾಪ್ನೋತಿ, ಸರ್ವೋತ್ಕೃಷ್ಟವಾಗಿರತಕ್ಕಂತಹ ಸುಖವನ್ನು ಮೋಕ್ಷವನ್ನು ಪಡಿತಾನಲ್ಲ ಅಂತಹ. ಇಲ್ಲಿ ಎಷ್ಟು ವಿಷಯ ಹೇಳಿದಾಗ ಎಲ್ಲರೂ ಕರ್ಮಗಳನ್ನು ಮಾಡಲೇಬೇಕು ಫಸ್ಟ್ ಅದು. ಎರಡನೇದಾಗಿ ಫಲಾಪೇಕ್ಷೆ ಮಾಡಲೇಕೂಡದು. ಮೂರನೇದಾಗಿ ಅಹಂಕಾರ ಮಮಕಾರ ಬಿಡಬೇಕು. ನಾಲ್ಕದ ಕೃಷ್ಣಾರ್ಪಣ ಬುದ್ಧಿ ಇರಬೇಕು. ಇಷ್ಟು ಮಾಡಿದರ ಪ್ರಯೋಜನ ಏನು ಅಂದರೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಕರ್ಮವನ್ನು ಬಿಟ್ಟರೂ ಮೋಕ್ಷ ಇಲ್ಲ, ಕೃಷ್ಣಾರ್ಪಣ ಬುದ್ಧಿ ಬಿಟ್ಟರೂ ಮೋಕ್ಷ ಇಲ್ಲ, ಫಲಾಪೇಕ್ಷೆ ಇಟ್ಕೊಂಡ್ರೂ ಮೋಕ್ಷ ಇಲ್ಲ, ಅಹಂಕಾರ ಮಮಕಾರ ಇಟ್ಕೊಂಡ್ರೂ ಮೋಕ್ಷ ಇಲ್ಲ. ಇಷ್ಟು ಬಿಟ್ಟರೆ ನಾವು ಮಾಡ್ತಕ್ಕಂಥ ಕರ್ಮ ಯಾವುದಕ್ಕೆ ಸಾಧಕ ಆಗುತ್ತೆ? ಮೋಕ್ಷಕ್ಕೆ ಸಾಧಕ. ಆದರೆ ಇಷ್ಟೆಲ್ಲ ಮಾಡಿ ಕೊಡೋ ಶಕ್ತಿ ಇರೋದು ಯಾರಿಗೆ? ಅಚ್ಯುತಃ ಪರಂ ಜಯತಿ ಸೋ ಅಚ್ಯುತಃ. ಬೇರೆ ಇಷ್ಟೆಲ್ಲ ಮಾಡಿ ಅನ್ಯ ದೇವತೆಗಳಿಗೆ ಅರ್ಪಣೆ ಮಾಡಿಬಿಟ್ರೆ ಮೋಕ್ಷ ಇಲ್ಲ. ಮತ್ತೆ ಕೃಷ್ಣಾರ್ಪಣ ಬುದ್ಧಿನೇ ಆಗಬೇಕು, ಮತ್ತೇನೋ ಮಾಡಿದರೆ ಸಾಧ್ಯ ಇಲ್ಲ. ವಿಹಿತ ಕರ್ಮಗಳನ್ನೇ ಮಾಡಬೇಕು ಇವೆರಡು, ಈ ಕಡೆಯಿಂದ ಕರ್ಮಾಚರಣೆ, ಆ ಕಡೆಯಿಂದ ಕೃಷ್ಣಾರ್ಪಣ ಬುದ್ಧಿ, ಎರಡು ಮಧ್ಯೆ ಬರಬೇಕು. ಬುದ್ಧಿ ಬರಬೇಕಾದ್ರೆ ಜ್ಞಾನ ಇರಬೇಕು. ಜ್ಞಾನದ ಫಲ ನಿರಾಸೀಹಿ ನಿರ್ಮಮಃ, ಅಹಂಕಾರಗಳನ್ನು ಮಮಕಾರಗಳನ್ನು ಬಿಡೋದು ಮುಖ್ಯವಾಗಿರ್ತಕ್ಕಂಥ ಒಂದು ಭಾಗವಾದರೆ ಫಲಾಪೇಕ್ಷೆ ಬಿಡ್ತಕ್ಕಂಥ ಮುಖ್ಯವಾದ ಭಾಗ. ಇದರಲ್ಲಿ ನಾವು ಕರ್ಮ ಬಿಡೋದು ಮೊದಲನೇದು, ಕರ್ಮ ಮಾಡೋ ಕರ್ಮ ಬಿಡೋದು ಫಸ್ಟ್, ಬರೀ ಫಲಾಪೇಕ್ಷೆ ಮಾಡೋದು. ಆಮೇಲೆ ನಾನು ಮಾಡದೆ ಅಂತ ಅಹಂಕಾರವನ್ನು ಪಡೋದು. ಕೃಷ್ಣಾರ್ಪಣ ಬುದ್ಧಿ ಅಂತೂ ಇಲ್ಲೇ ಇಲ್ಲ. ಇನ್ನು ಇದರಿಂದ ಏನಾಗುತ್ತೆ ಅಂದರೆ ವಿರುದ್ಧವಾದ ಗತಿ ಇದೆ. ಮೋಕ್ಷದ ಬದಲು ಸಂಸಾರನೇ ಹೊರತು ಮೋಕ್ಷ ಸಿಗೋದಿಲ್ಲ. ಲೋಕದೊಳಗೆ ಆಫೀಸ್ನಲ್ಲೂ ಹಾಗೇನೆ, ಹೇಳಿದ ಕೆಲಸ ಸರಿಯಾಗಿ ಮಾಡಿ ಸಬ್ಮಿಟ್ ಮಾಡಿ ಬಂದರೆ ಸರಿಯಾದ ಸಂಬಳ ಸಿಗುತ್ತೆ, ಇಲ್ಲದೆ ಹೋದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದುಕೊಂಡು ಭ್ರಷ್ಟಾಚಾರ ಕೌಂಟ್ ಆಗುತ್ತೆ. ನಮ್ಗೆ ಆಫೀಸ್ ಕರಪ್ಷನ್ ಅರ್ಥ ಆಗುತ್ತೆ, ಈ ಸ್ಪಿರಿಚುವಲ್ ಕರಪ್ಷನ್ ಅರ್ಥ ಆಗೋದಿಲ್ಲ. ಫಲಾಪೇಕ್ಷೆ ಮಾಡೋದ್ರಿಂದ ಏನು ಗೊತ್ತಾ, ಸ್ಪಿರಿಚುವಲಿ ಕರಪ್ಟ್ ಆಗ್ತಾರೆ ಅಂತ ಅರ್ಥ. ಆ ಲಂಚ ತಗೊಂಡ್ರೆ ಹೇಗೋ, ಫಲ ಕೇಳಿದ್ರೆ ಹಾಗೆ. ಸ್ವಲ್ಪ ನಿಮ್ಮ ಪೊಲಿಟಿಕಲ್ ಕರಪ್ಷನ್ ಗೊತ್ತು, ಈ ಸೋಷಿಯಲ್ ಕರಪ್ಷನ್ ಗೊತ್ತು, ಆದರೆ ಇವತ್ತು ಸ್ಪಿರಿಚುವಲ್ ಕರಪ್ಷನ್ ಅಂದರೆ ಫಲಾಪೇಕ್ಷೆ ಮಾಡೋದು. ಯಾರಿವತ್ತು ಫಲಾಪೇಕ್ಷೆಯನ್ನು ಮಾಡ್ತಾರೋ ಅವರು ಭಗವಂತನಿಗೆ ದ್ರೋಹ ಮಾಡಿದಾಗ ಲೆಕ್ಕ. ಸಂಬಳ ಬಿಟ್ಟು ಲಂಚ ಕೇಳಿದ್ರೆ ದ್ರೋಹ ಆಗಲಿಲ್ವ ಅದು? ದೇವರನ್ನು ಕೊಡ್ಬೇಕಾದ್ರೆ ಕೊಡ್ತಿದ್ದಾನಲ್ಲ, ದೇವರು ಏನು ಕಡಿಮೆ ಮಾಡಿದ್ದಾನೆ ನಮಗೀಗ? ದೇಹ ಕೊಟ್ಟಿರೋದು, ಅನ್ನ ಬಟ್ಟೆ ಕೊಟ್ಟಿರೋದು, ನೀರು ಕೊಡೋದು, ಆಹಾರ ಕೊಡೋದೆಲ್ಲ ಯಾರಿದೆಲ್ಲ ದೇವರು ಕೊಡ್ತಿರೋದು. ಮತ್ತೆ ಫಲ ಕೇಳಿದರೆ ಅದು ಭ್ರಷ್ಟಾಚಾರನೇ ಸರಿ. ಈ ಅರ್ಥದಲ್ಲಿ ಭಗವದ್ಗೀತೆಯ ಶ್ಲೋಕ ಮುಂದೆ ಹೇಳ್ತಾರೆ, ಏವೇ ಮತವಿಧಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೂ ಅನಸೂಯಂತಹ ಮುಚ್ಚಂತೆ ತೇಪಿ ಕರ್ಮಭಿ. ಯಾವ ಜನ ಇದನ್ನು ಅತ್ಯಂತ ಶ್ರದ್ಧೆಯಿಂದ ಅನುಷ್ಠಾನ ಮಾಡ್ತಾರೆ ನನ್ನ ಮತವನ್ನು, ಅವರು ಉದ್ಧಾರವಾಗ್ತಾರೆ. ಯಾರು ಮಾಡೋದಿಲ್ಲ ಅವರು ಅಧೋಗತಿಗೆ ಹೋಗ್ತಾರೆ, ಪರಮಾತ್ಮ ಎರಡು ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಗೀತಾ ಶ್ಲೋಕ, ಅದಕ್ಕೆ ಆಚಾರ್ಯರು ಅದನ್ನು ಇಟ್ಟುಕೊಂಡೇನೆ ಪ್ರಾರಂಭ ಮಾಡ್ತಿದ್ದಾರೆ. ಮುಂದೆ ಹೇಳ್ತಾರೆ, ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ ಧೌತದಂತಹ ಸಮಾಚಮ್ಯ ಸ್ನಾನಂ ಕುರಿಯಾದ್ ವಿಧಾನತಃ. ಯಾರಲ್ಲಿ ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿದರಲ್ಲ, ಆ ಸರ್ವಕರ್ಮಗಳು ಯಾವುದು ಅಂತ ಮುಂದಿನ ಪ್ರಶ್ನೆ. ಹಾಗೆ ಹೇಳ್ತಾರೆ, ದಿನನಿತ್ಯದ ಕರ್ಮಗಳೇ ಸರ್ವಕರ್ಮಗಳು, ದಿನನಿತ್ಯದ ಕರ್ಮಾಚರಣೆ ಮಾಡಿದರಾಯಿತು. ಯಾವುದದು? ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ಏಳದರಿಂದ ಪ್ರಾರಂಭ. ಹರಿಸ್ಮರಣೆ, ಹರೇ ಗೋವಿಂದ ಎಂದು ಹೇಳು, ಅದೊಂದು ಯಜ್ಞ, ಅದೊಂದು ಕರ್ಮ. ಹೇಳಬೇಕಾದ್ದೇ ಒಂದು ಆಫೀಸ್ಗೆ ರಿಪೋರ್ಟ್ ಸೈನ್ ಮಾಡ್ತಾನೆ, ಅದೊಂದು ದೊಡ್ಡ ಕೆಲಸ, ಪಾರ್ಟ್ ಅಂಡ್ ಪಾರ್ಟ್ ಆಫ್ ಡ್ಯೂಟಿ ಅದು ಒಂದು, ಗೊತ್ತಾಯ್ತಾ? ಅದೇ ದೇವರ ಸ್ಮರಣೆ ಮಾಡಿ ಹೇಳೋದೆ, ಉತ್ತಿಷ್ಟೋತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಡಂಪುರು, ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಹರೇ ಕೃಷ್ಣ ಇವೆಲ್ಲ ಹೇಳ್ತಾ ಹೇಳ್ತಾ ಇದ್ದು ಬಿಟ್ಟರೆ, ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಸಮ್ಯಕ್ ಉತ್ಥಾಯ. ಸಂಶಬ್ದಕ್ಕೆ ಅಕಾಯ ಪ್ರವಿ ಸಂಭೂಮ ಸಖಃ ವಿಷ್ಣು ವಾಚಕ ಅಂತ ಒಂದು ಮಾತಿದೆ. ಸಂ ಅಂಬಂದ್ರೆ ಸರಿಯಾಗಿ ಹೇಳಬೇಕು, ಪರಿಸ್ಮರಣೆ ಮಾಡಿನೇ ಹೇಳಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ವಿಷ್ಣು ಅಂದರೆ ಸರ್ವತ್ರ ವ್ಯಾಪ್ತನಾದವ, ವಿಶ್ವಂ ವಿಷ್ಣುರ್ವ ಷಟ್ಕಾರ, ವಿಷ್ಣುರು ವ್ಯಾಪ್ತವು ಅಂತ ಇರೋದು. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನು ಧ್ಯಾನ ಮಾಡಿ ಎದ್ದು ಸ್ಮರಣೆ ಮಾಡಿ ಎದ್ದು ಕೃತ ಶೌಚ ಯಥಾವಿಧಿ, ಆಮೇಲೆ ಶೌಚವನ್ನು ಪೂರೈಸಬೇಕು. ಅದು ನಿತ್ಯಕರ್ಮದ ದೊಡ್ಡ ಅವಿಭಾಜ್ಯ ಅಂಗ ಅದು ಒಂದು. ಯಾಕೆಂದರೆ ರಥವನ್ನು ಶುದ್ಧ ಮಾಡೋದು ಹೇಗೋ, ದೇವರ ಮನೆ ಶುದ್ಧ ಮಾಡೋದು ಹೇಗೋ, ನಮ್ಮ ದೇವರೇ ದೇವರ ಮನೆ ಇದ್ದಾಗ ಹೃದಯದಲ್ಲಿ ಪರಮಾತ್ಮ ಇದ್ದಾನಲ್ಲ, ಆದ್ದರಿಂದ ದೇಹವನ್ನು ಶುದ್ಧ ಮಾಡೋದು ಕೂಡ ಏನದು, ದೇವರ ಪೂಜೆ. ಆದ್ದರಿಂದ ಕೃತ ಶೌಚ ಯಥಾವಿಧಿ ಧೌತದಂತ ಸಮಾಚಮ್ಯ. ಆಮೇಲೆ ಏನು ಮಾಡಬೇಕಂತೆ, ಧೌತದಂತ ಹಲ್ಲುಜ್ಜೋದು ಕೂಡ ದೇವ್ರ ಪೂಜೆ, ಹಲ್ಲುಜ್ಜೋದು ದೇವ್ರ ಪೂಜೆನೇ. ಕೃತ ಶೌಚವು ಯಥಾವಿಧಿ, ಧೌತ ಯಥಾವಿಧಿ ಅಂತ ಹೇಳಿದ್ರಿಂದ ಉಳಿದೆಲ್ಲ ಸ್ಮೃತಿಗಳಿಂದ ತಿಳ್ಕೊಳ್ಳಿ ಅಂತ ಅರ್ಥ. ಅಂತ ಹೇಳಬೇಕಾದ್ರೆ ಮತ್ತೆ ಹೇಳ್ತಾರೆ, ಸ್ಮರಣೆ ಮಾಡೋ ವಿಧಾನ ಏನು, ಸ್ಮೃತಿಗಳಿಂದ ತಿಳ್ಕೊಳ್ಳಿ. ಶೌಚದ ವಿಧಾನ ಏನು, ಸ್ಮೃತಿಯಲ್ಲಿ ತಿಳ್ಕೊಳ್ಳಿ. ನೈಋತ್ಯ ದಿಕ್ಕಾಗಬೇಕು, ಗೊತ್ತಾಯ್ತಿಲ್ಲ, ಮಾತು ಮೌನದಿಂದ ಇರಬೇಕು, ಅವೆಲ್ಲ ನಿಯಮಗಳವೆಲ್ಲ ಕೂಡ. ಆ ಶೌಚ ಕಾಲಕ್ಕೆ ಏನೇನು ಅನುಷ್ಠಾನ ಮಾಡಬೇಕು ಎಂಬುದನ್ನು ಸ್ಮೃತಿಗಳಲ್ಲಿ ಹೇಳಿದ್ದಾರೆ. ಆಚಾರ್ಯ ಯಾತಕ್ಕೆ ಹೇಳೋದಿಲ್ಲ ಅಂದರೆ, ಸ್ಮೃತಿಕಾರ ಅದೆಲ್ಲ ಹೇಳ್ತಾರೆ, ವಿಷ್ಣು ಸ್ಮರಣೆ ಎಂಬುದು ಬಿಟ್ಟೋಗುತ್ತೆ. ಅದೇ ರೀತಿ ಹರಿಸ್ಮರಣೆ ಮಾಡ್ತಾನೆ ದಂತಧಾವನ, ಹರಿಸ್ಮರಣೆ ಮಾಡ್ತಾನೆ ಆಚವರ ಸಮಾಚಮ್ಯ ಧೌ ಸ್ನಾನಂ ಕುರಿಯಾದ್ಯ ಸಾವಿಧಿ. ಮುಂದೆ ವಿದ್ಯುಕ್ತವಾದ ರೀತಿಯಲ್ಲಿ ಸ್ನಾನವನ್ನು ಮಾಡಬೇಕು. ಸ್ನಾನವು ಅಲ್ಲೊಂದು ರೀತಿ ದೇವರ ಅಭಿಷೇಕ ಇದ್ದಾಗ ಲೆಕ್ಕ. ದೇವರ ಚಿಂತನೆ ಮಾಡ್ತಾನೆ ಸ್ನಾನ ಮಾಡೋದ್ರಿಂದ, ಬಿಂಬರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ ಅಂತ ತಿಳ್ಕೊಂಡೇ ಸ್ನಾನ ಮಾಡಬೇಕಂತೆ. ಶ್ರೀವರಣಿಗೆ ಅಭಿಷೇಕವೆಂದರೀತು, ಹರಿಕಥಾಮೃತಸಾರದಲ್ಲಿ ಹೇಳಬೇಕಾದ್ರೆ ಸರ್ವ ಪ್ರತೀಕಸ ನೀರು ಹೇಳ್ತಾರೆ. ನಾವು ಮಾಡ್ತಕ್ಕಂಥ ಸ್ನಾನ ಬಿಂಬರೂಪಿಯಾದ ಪರಮಾತ್ಮ, ದೇಹದೊಳಗೆ ಜೀವ ಇದೆ, ಅವರೊಳಗೆ ದೇವರಿದ್ದಾನೆ. ಅದ್ಮೇಲೆ ಏನಾಯ್ತು, ಸ್ನಾನ ಆಯ್ತಲ್ಲ, ದೇವರಿಗೆ ಅಭಿಷೇಕ ಅಂತ ತಿಳ್ಕೊಂಡು ಚಿಂತನೆ ಮಾಡಬೇಕು. ಅವರ ಅಭಿಷೇಕ ಕ್ಯಾನ್ಸಲ್ ಮಾಡಬಾರ್ದು, ಹೇಗೋ ಆಗಿದ್ದೀವಿ ಅಂತ ಬಿಡಬಾರ್ದಷ್ಟೇ. ಪ್ರತಿಷ್ಠಾನದಲ್ಲೂ ದೇವ್ರ ಸ್ಮರಣೆ, ಆದರೆ ಇದೊಂದು ಹಂತದ ಒಂದು ದೇವ್ರ ಪೂಜೆ. ಸಮಾಚಮ್ಯ, ಸಮಾಚಮ್ಯ ಸರಿಯಾಗಿ ಆಚರಣೆ ಮಾಡಬೇಕು. ಎಷ್ಟು ಅರ್ಥ ಇದೆ, ಸರಿಯಾಗಿ ಆಚರಣೆ ಮಾಡಬೇಕು. ಪೂರ್ವ ದಿಕ್ಕಿಗೆ, ಈಶಾನ್ಯ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಆಚರಣೆ ಮಾಡಿ ಸಮಾಚಮನ, ದಕ್ಷಿಣಕ್ಕೆ ಮಾಡಿದರೆ ಪುನಃ ಸ್ನಾನ ಮಾಡಬೇಕು, ಪಶ್ಚಿಮಕ್ಕೆ ಮಾಡಿದರೆ ಮತ್ತೊಮ್ಮೆ ಆಚರಣೆ ಮಾಡಬೇಕು. ಆಚಮನಕ್ಕೊಂದು ದಿಕ್ಕಿದೆ, ಹೆಚ್ಚು ಕಡಿಮೆ ಆಗಬಾರ್ದು ಅದು, ಅದಕ್ಕೆ ಸಮಾಚಮ್ಯ ಅಂತ ಕರೆದು. ಮತ್ತು ಬಿಸಿನೀರಾಗಬಾರ್ದು, ಆಚಮನಕ್ಕೆ ತಣ್ಣೀರಾಗಬಾರ್ದು, ಬಿಸಿನೀರಾಗಬಾರ್ದು, ತಣ್ಣೀರಾಗಬಾರ್ದು, ರೂಮ್ ಟೆಂಪರೇಚರ್ ಇರಬೇಕು. ಇನ್ನೂ ಹೇಳಬೇಕಾದ್ರೆ ರೂಮ್ ಟೆಂಪರೇಚರ್ ಇರಬೇಕು, ಅಂತ ಎಫೆಕ್ಟ್ ಕೊಡೋದಿಲ್ಲ ಅಂತ ಅರ್ಥ. ಉಪ್ಪು ನೀರಾಗಬಾರ್ದು, ಅದಕ್ಕೆ ಸಮುದ್ರ ನೀರಿನಿಂದ ಆಚಮನ ಮಾಡಬಾರ್ದು. ಉಪ್ಪು ನೀರಾಗಬಾರ್ದು, ಬಿಸಿನೀರಿಲ್ಲ, ತಣ್ಣೀರಿಲ್ಲ. ಆಮೇಲೆ ಪೂರ್ವ ದಿಕ್ಕು ಆಗಬೇಕು, ಉತ್ತರ ಆಗಬೇಕು, ದಕ್ಷಿಣ ಆಗಲೇಬಾರ್ದು, ಪಶ್ಚಿಮ ಆದರೆ ಮತ್ತೊಮ್ಮೆ ಆಚಮನ ಮಾಡಬೇಕು. ಇಷ್ಟೆಲ್ಲ ನಿಯಮಗಳನ್ನು ಅನುಸರಿಸಿ ಹೇಳ್ತಾರೆ. ಈಶಾನ್ಯದಕ್ಕೂ ಬಹಳ ಶ್ರೇಷ್ಠನೇ, ಪೂರ್ವ ಉತ್ತರ ಈಶಾನ್ಯ, ಈ ಮೂರು ದಿಕ್ಕಿಗೆ ಮಾಡ್ಬೋದು ಪೂಜೆ. ಯಾವ ಕರ್ಮಗಳು ಮೂರು ದಿಕ್ಕು ಭಾರಿ ಶ್ರೇಷ್ಠ. ಸಮಾಚಮ್ಯ ಧೌತದಂತ ಸಮಾಚಮ್ಯ ಸ್ನಾನಂ ಕುರಿಯಾದ್ ಯಥಾವಿಧಿ. ಯಥಾವಿಧಿಯಲ್ಲಿ ಸ್ನಾನ ಮಾಡಬೇಕು. ಯಥಾವಿಧಿ ಅಂದರೆ ಏನು? ಆ ನೀರೇನಾಗಿರಬೇಕು? ಅವಗಾಹನ ಸ್ನಾನ ಮಾಡಬೇಕು. ನಂಬರ್ ಒನ್ ಸ್ನಾನ ಅಂದರೆ ಅವಗಾಹನ ಸ್ನಾನ, ಅಂದರೆ ತಲೆ ಮುಳಿಸಿ ಸ್ನಾನ ಮಾಡೋದು ಅಂತ ಅರ್ಥ. ತಲೆ ಮುಳಿಸಿ ಸ್ನಾನ ಮಾಡದೇ ಹೋದರೆ ಸ್ನಾನ ಅಲ್ಲ ಅದು. ಅದು ನಿಯಮ. ಗಂಡಸರು ಸ್ನಾನ ಅನಿಸ್ಬೇಕಾದ್ರೆ ತಲೆ ಮುಡಿಸಿಯೇ ಸ್ನಾನ ಮಾಡಬೇಕು. ಹೆಂಗಸರು ತಲೆ ಸ್ನಾನ ಮಾಡಬಾರದು, ಅದು ನಿಯಮ. ಅದು ನಿತ್ಯ ಗಂಗಾ ಸನ್ನಿಧಾನ ಅಂತಿರೋದ್ರಿಂದ ನಿತ್ಯ ಸ್ನಾನ ಹೆಂಗಸರು ವಿಹಿತ, ತಲೆ ಮೇಲೆ ಸ್ನಾನ ವಿಹಿತ ಅಲ್ಲ. ಆದರೆ ಗಂಡಸರು ತಲೆ ಮೇಲೆ ಸ್ನಾನ ಮಾಡದೆ ಹೋದ್ರೆ ತಪ್ಪು, ಇವ್ರು ಮಾಡಿದರೆ ತಪ್ಪು. ಉಲ್ಟಾ ಪಟ್ಟೆ ನಿತ್ಯ ಶಾಂಪಿಗೋಗ್ರೆ ಸ್ನಾನ ಮಾಡ್ತಾರೆ ಅವರು. ಇವರು ಶೌರ್ಯಕ್ಕೆ ಹೋಗಿ ಬಂದರೂ ಮಾಡೋದಿಲ್ಲ ಅಂತ ಇದು ಬಂದುಬಿಟ್ಟಿರ್ತಾರೆ. ಎಷ್ಟು ಅಧ್ಯಾಯ ಅಂತ ಕೇಳಿದರೆ ಧರ್ಮ ಹೇಗೆ ಹೋಗುತ್ತೆ ಲೆಕ್ಕ ಹಾಕಬೇಕು. ಯಾವ ಕಾಲಕ್ಕೂ ಕೂಡ ತಲೆ ಮೇಲೆ ಸ್ನಾನ ಮಾಡಿದ್ರೆ ಸ್ನಾನ ಅಲ್ಲ. ನಿಮಗೆ ಚಳಿ ಆಗುತ್ತೆ ಏನಾಗುತ್ತೆ ಎಲ್ಲ ಸುಳ್ಳು. ಎಲ್ಲ ಹೇಳ್ತಾರೆ, ನಿಮ್ಮ ಮಾತು ಕೇಳಿಕೊಂಡು ಸ್ನಾನ ಶುರು ಮಾಡಿದ್ವಿ, ನೆಗಡಿ ಕೆಮ್ಮು ಉಚ್ಚಾಬಡ್ಡಿ ಶುರುವಾಯಿತು ಅಂತ ಹೇಳ್ತಾರೆ. ಇದು ಸ್ನಾನ ಮಾಡಿದ್ದಕ್ಕೆ ಶುರುವಾಗಿದ್ದಲ್ಲ, ಎಷ್ಟು ದಿವಸ ಬಿಟ್ಟಿದ್ದಕ್ಕೆ ಶುರುವಾಗಿರೋದು ಗೊತ್ತಾಯ್ತಾ? ಅಷ್ಟು ದಿವಸ ಬಿಟ್ಟಿದ್ದಕ್ಕೆ ಪನಿಷ್ಮೆಂಟೇ ಹೊರತು ಸರಿಯಾಗಿ ಮಾಡಿ ಏನೂ ಆಗೋದಿಲ್ಲ. ಎಂಥ ಜ್ವರ ಬಂದ ಕಾಲಕ್ಕೆ ಸ್ಪಂಜ್ ಬಾತ್ ಮಾಡಿಸ್ತಾರೆ. ಸ್ನಾನ ಜ್ವರ ಬಂದು ಸ್ನಾನ ಬಿಡ್ಲಿಕ್ಕೆ ಹೋಗಬಾರ್ದು, ಆಗಲೂ ಕೂಡ ಸ್ನಾನಕ್ಕೆ ಅವಕಾಶ ಇದೆ. ಅತ್ಯಂತ ಆಪತ್ಕಾಲ ಬಂದರೆ ಆಗ ಮಂತ್ರ ಸ್ನಾನತ್ತೆ, ಲಾಸ್ಟ್ ಸ್ಟೆಪ್ ಮಂತ್ರ ಸ್ನಾನ. ಸ್ಪಂಜ್ ಬಾತ್ಗಿಂತ ಅಡ್ವಾನ್ಸ್ ಇಡೋದು ಗೊತ್ತಾಯ್ತಾ? ಮಂತ್ರ ಸ್ನಾನ ಮಾಡ್ಲಿಕ್ಕೆ ಬರುತ್ತೆ. ಅಂತೂ ಯಾವುದೇ ಕಾಲಕ್ಕೆ ಸ್ನಾನವನ್ನು ಮಾಡದೇ ಇರಬಾರದು. ಸ್ನಾನಂ ಕುರಿಯಾದ್ ಯಥಾವಿಧಿ, ವಿಧಿಯನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಧೋತದಂತ ಸಮಾಚಮ್ಯ ಸ್ನಾನಂ ಕುರಿಯಾತ್ ಯಥಾವಿಧಿ. ಅಲ್ಲೂ ಕೂಡ ಸ್ಮೃತ್ವ ವಿಷ್ಣು ಕಾಮನ್ ಫ್ಯಾಕ್ಟರ್. ಆ ಕಾಲಕ್ಕೆ ನಮಸ್ತೆ ಕಮಲನಾಭಾಯ, ನಮಸ್ತೆ ಜಲಶಾಯಿನಿ, ದೇವರು ಸ್ತೋತ್ರ ಮಾಡಬೇಕು. ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಚರಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯಃ ವಿಷ್ಣುಲೋಕಂ ಸಗಚ್ಛತಿ ಯಶ ಪಾದೋದ್ಭವಾನ್ ಗಂಗಾಂ ತ್ರೈಲೋಕ್ಯೇಶೋ ಮಹೇಶ್ವರಃ ದಧಾರ ಶಿರಸಾ ಭಕ್ತ್ಯ ತಂ ನಮಾಮಿ ಹರಿಂ ಪರಂ. ಎಷ್ಟು ಗಂಗಾ ರುದ್ರದೇವರು ತಲೆ ಮೇಲೆ ಹಾಕಿಕೊಂಡ ಗಂಗಾ ನದಿ ಎಷ್ಟು ಪವಿತ್ರ, ಅದನ್ನು ನಿತ್ಯ ಅನುಸಂಧಾನ ಮಾಡಿ ಸ್ನಾನ ಮಾಡಬೇಕು ಅಂತ ಚಿಂತನೆ ಮಾಡಬೇಕು. ಅದು ನಿಜವಾದ ಸ್ನಾನ ಅಂದರೆ ಅದು. ಉದ್ಧತೇತಿ ಮೃದಾಲಿಪ್ಯ ದ್ವಿಷಡಷ್ಟ ಷಡಕ್ಷರೈ ತ್ರಿಮಜ್ಜಾಪ್ಯ ಸೂಕ್ತೇನ ಪ್ರೋಕ್ಷಯಿತ್ವ ಪುನಸ್ತತಃ. ಮೊದಲಿಗೆ ಉದ್ಧೃತಾ ಶಿವರಾಹೇಣ ಕೃಷ್ಣೇನ ಶತಬಾಹುನ, ಇದು ಒಂದು ಮಂತ್ರ. ಈ ಮಂತ್ರದಿಂದ ಪ್ರತಿನಿತ್ಯ ಅಶ್ವಕ್ರಾಂತೆ ರಥಕ್ರಾಂತೆ ಅಂತ ಎರಡು ಶ್ಲೋಕ ಅವೆಲ್ಲ ಉಪನಿಷತ್ತಿನ ಮಾತುಗಳವೆಲ್ಲ ಕೂಡ ಪ್ರತಿಯೊಬ್ಬರ ಶ್ಲೋಕಗಳನ್ನು ಹೇಳಬೇಕು. ಹೇಳಿಕೊಂಡು ಮೃತ್ತಿಕೆಯನ್ನು ತಗೊಂಡು ಹಚ್ಕೋಬೇಕು, ಮೈಗೆ ಲೇಪನ ಮಾಡ್ಕೋಬೇಕು. ಮೃತ್ತಿಕೆ ಯಾವುದಾಗಬೇಕು? ತುಳಸಿ ಮೃತ್ತಿಕಾ ಶ್ರೇಷ್ಠ, ನದಿ ತೀರದ ಮೃತ್ತಿಕಾ ಶ್ರೇಷ್ಠ. ಆ ಜಾಗದಲ್ಲಿ ಸೋಪು ಬಂದುಬಿಡ್ತು. ಆ ಸೋಪು ಸೋಪಿನಲ್ಲಿ ಆ ಗುಣಗಳು ಬರೋದಿಲ್ಲ, ಯಾಕಂದರೆ ಇದನ್ನು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಅಲ್ಲಿ ಕೆಮಿಕಲ್ಸ್ ಇಲ್ಲ, ಇದರಲ್ಲಿ ಯಾವುದರಲ್ಲೂ ಕೂಡ ಪೂರ್ತಿ ಆರ್ಗ್ಯಾನಿಕ್ ಆಗೋದ್ರಿಂದ ದೇಹಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು. ಆಯುರ್ವೃದ್ಧಿ ರಕ್ತ ಪರಿಚಯ ಎಲ್ಲದೂ ಕೂಡ ಮಾಡ್ತಕ್ಕಂಥ ಶಕ್ತಿ ಇರೋದು. ಅದಕ್ಕೆ ಶ್ರೇಷ್ಠವಾದ ವೃತ್ತಿಕೆಯನ್ನು ಸುಮ್ಮನೆ ತಗೊಳ್ಬಾರ್ದು. ಉದ್ಧೃತಾ ಶಿವರಾಹೇಣ ಕೃಷ್ಣೇನ ಶತಬಾಹನ ಸ್ತೋತ್ರ ಮಾಡಿಕೊಂಡು ಮೈಗೆ ಲೇಪನ ಮಾಡ್ಕೋಬೇಕು. ದ್ವಿಷಡಷ್ಟ ಷಡಕ್ಷರೈಹಿ ತ್ರಿಮಜ್ಜ ನೀರಲ್ಲಿ ಮುಳುಗಬೇಕು. ದ್ವಿಷಡಷ್ಟ ಷಡಕ್ಷರೈಹಿ ದ್ವಿಷಟ್ ಅಷ್ಟಾಷಟ್, ದ್ವಿಷಟ್ ಅಂದರೆ ಹನ್ನೆರಡು, ಅಷ್ಟ ಎಂಟು, ಆಮೇಲೆ ಷಟ್ ಅಂದರೆ ಆರು, ಅಂದರೆ ದ್ವಾದಶಾಕ್ಷರ ಮಂತ್ರ, ಅಷ್ಟಾಕ್ಷರ ಮಂತ್ರ ಮತ್ತು ಷಡಕ್ಷರ ಮಂತ್ರ. ಒಂದೊಂದು ಮಂತ್ರ ಹೇಳ್ತಾ ಒಂದು ಮುಳುಗು ಹಾಕಬೇಕು ಅಂತ ಹೇಳ್ತಾ. ಓಂ ನಮೋ ಭಗವತೆ ವಾಸುದೇವಾಯ ಒಂದು ಮುಳುಗು ಹಾಕಬೇಕು. ಓಂ ನಮೋ ನಾರಾಯಣಾಯ ಕ್ಲೀಂ ಕೃಷ್ಣಾಯ ನಮಃ ಶ್ರೀಕೃಷ್ಣ. ಇಷ್ಟು ಮೂರು ಮಂತ್ರ ಒಂದು ಮೂರು ಮುಳುಗು ಹಾಕಬೇಕು. ಮೃತ್ತಿಕೆ ಹಚ್ಚಿಕೊಂಡು ಮೂರು ಮುಳುಗು ಹಾಕಿ ಒಂದು ಘಟ್ಟದ ಸ್ನಾನ ಆಯ್ತು. ಈಗ ಪೂರ್ತಿ ಸ್ನಾನ ಆಗಿಲ್ಲ, ಒಂದು ಸ್ನಾನ ಬಂದಿದೆ ಈಗ. ಆಮೇಲೆ ಮೃದಾಲಿಪ್ಯ ನಿಮಜ್ಜ ತ್ರಿಹಿ ತ್ರಿಜ್ಜಪೇ ದಘಮರ್ಷಣ ಆಪ್ಯ ತ್ರಿನಿಮಜ್ಜ ಆಪ್ಯ ಸೂಕ್ತೇನ ಪ್ರೋಕ್ಷಯಿತ್ವ ಪುನಸ್ತತಃ. ಮತ್ತೆದ್ದ ಮೇಲೆ ಅಪೋಹಿಷ್ಟಾಮ ಯೋಹೋಹ, ಅದರಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಆಮೇಲೆ ಮತ್ತೆ ಪುನಃ ಮೃತ್ತಿಕೆಯನ್ನು ಹಚ್ಕೋಬೇಕು ಎರಡನೇ ಸಲ. ಮೃದಾಲಿಪ್ಯ ನಿಮಜ್ಜ ತ್ರಿಹಿ ಮತ್ತೆ ಮೂರು ಮುಳುಗು ಹಾಕಬೇಕು. ಓಂ ನಮೋ ಭಗವತೆ ವಾಸುದೇವ ಇತ್ಯಾದಿ ಮೂರು ಮಂತ್ರಗಳಿಂದ ಮೂರು ಮುಳುಗು ಹಾಕಿದ ಮೇಲೆ ಭಾರಿ ಮುಖ್ಯ ತ್ರಿಜ್ಜಪೇ ದಘಮರ್ಷಣ ಮುಡಿಗು ತ್ರಿನಿಮಜ್ಜ ಅಪ್ಸು ಮೃದಾಲಿಪ್ಯ ನಿಮಜ್ಜ ತ್ರಿಹಿ ತ್ರಿಜ್ಜಪೇ ದಘಮರ್ಷಣ ನೀರಲ್ಲಿ ಕೂತು ಬಿಡಬೇಕು. ಅದನ್ನೇ ಹೇಳ್ತಾರೆ, ಸೃಷ್ಟಾರಂ ಸರ್ವಲೋಕಾನಾಂ ಸ್ಮೃತ್ವ ನಾರಾಯಣಂ ಪರಂ ಯತಶ್ವಾಸೋ ನಿಮಗ್ನೋಪ್ಸು ಪ್ರಣವೇನ ಉತ್ಥಿತಸ್ತತಃ. ನೀರಲ್ಲಿ ಪೂರ್ತಿ ಕೂತ್ಕೊಂಡು ಬಿಟ್ಟು ದೇವರ ಧ್ಯಾನ ಮಾಡ್ತಾ ಅಘಮರ್ಷಣ ಸೂಕ್ತ ಹೇಳಬೇಕು. ಕೃತಂಚೈತ್ಯಸ್ಯ ಸೂಕ್ತಸ್ಯ ಇದೆ, ಆ ಸೂಕ್ತವನ್ನು ಹೇಳ್ಕೊಂಡು ನೀರು ಮೂರು ಸರ್ತಿ ಹೇಳಬೇಕು. ನೀರಲ್ಲಿ ಮುಡಿ ಕೂತ್ಕೊಂಡು ಮೂರು ಸರ್ತಿ ಹೇಳಬೇಕು ಗೊತ್ತಾಯ್ತಾ? ಆಮೇಲೆ ಓಂ ಅಂತ ಹೇಳಬೇಕು, ಅಲ್ಲಿಗೆ ಸ್ನಾನ ಆದಾಗಲೇ. ಒಂದು ಒಂದು ಸರ್ತಿನೂ ಹೇಳೋದಿಲ್ಲ, ಓಂನ ಭಗವತಿ ಯಾವುದೂ ಇಲ್ಲ. ಸಿನಿಮಾ ಹೇಳ್ಕೊಂಡು ಸ್ನಾನ ಮಾಡಿದರೆ ಹೇಗೆ ಪುಣ್ಯ ಬರುತ್ತೆ? ಇಲ್ಲಿ ನೀರು ಮಂತ್ರ ಅನುಸಂಧಾನ ಮೂರು ಸೇರಬೇಕಲ್ಲಿ. ನೀರಿನಿಂದ ಶುದ್ಧಿ ಅದು ಬರೀ ದೇಹಕ್ಕಷ್ಟೇ, ಮಂತ್ರದಿಂದ ಶುದ್ಧಿ ಒಳಗೆ, ಅನುಸಂಧಾನ ಶುದ್ಧಿ ದೇಹ ಸಂಪೂರ್ಣ ಒಳಗಿನ ಸ್ವರೂಪಕ್ಕೆ ಸ್ನಾನ ಆಗುತ್ತೆ. ದೇಹಕ್ಕೆ ಸ್ನಾನ, ಮನಸ್ಸಿಗೆ ಸ್ನಾನ, ಸ್ವರೂಪಕ್ಕೆ ಸ್ನಾನ, ಮೂರು ಸ್ನಾನ ಆಗಬೇಕಾದ್ರೆ ತ್ರಿಜ್ಜಪೇ ದಘಮರ್ಷಣ ಮೂರು ಸರ್ತಿ ಹೇಳಬೇಕಾದ್ರೆ. ಇಂಥ ಸ್ನಾನ ಎಲ್ಲೋ ನಾವು ತೀರ್ಥಯಾತ್ರೆಗೆ ಹೋಗಿ ಮಾಡೋದೇ ಕಷ್ಟ. ಮನೆಯಲ್ಲಿ ಮೂರು ಮುಳುಗು ಹಾಕಲಿಕ್ಕೆ ಬರೋದಿಲ್ಲ, ಮೂರು ಸರ್ತಿ ನೀರು ಹಾಕ್ಕೋಬಹುದಲ್ಲ. ಮೂರು ಮುಳುಗಲ್ದೆ ಹೋದ್ರೂ ಮುರ್ಸತ್ತಾಗಿ ಓ ನೋ ಭಗವತೇ ವಾಸುದೇವಾಯ ಮುರ್ಸತ್ತು ಹಾಕ್ಕೊಂಡ್ರೆ ಆಯ್ತು. ಆ ರೀತಿ ಓಂ ನಮೋ ನಾರಾಯಣ ಒಂಥರ ತಿಳ್ಕೊಂಡ್ರು ಕೂಡ ಸ್ನಾನದ ಒಂದು ಘಟ್ಟ ತಲುಪಿಸ್ತು. ಇನ್ನು ಮಧು ಸರೋವರ ದೊಡ್ಡ ತೀರ್ಥಕ್ಷೇತ್ರ, ಅಲ್ಲಿ ಹೋದ ಕಾಲಕ್ಕಾಗಿ ಸ್ನಾನ ಮಾಡಿದರೆ ನಿಜವಾದ ಸ್ನಾನ ಅಂದ್ರೆ ಅದು. ಇಲ್ಲದೆ ಹೋದರೆ ಮಿಂದರೇನು ಶ್ರೀಶೈಲದ ಕಾಗೆ ಅಂತೆ ಅಂತ ಹೇಳ್ತಾರೆ ಪುರಂದರದಾಸ. ಶ್ರೀಶೈಲದ ಕಾಗೆ ಏನು ಉಪಯೋಗ ಇಲ್ಲ ಅದರಿಂದ. ಆದರೆ ತನುಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದವಾಗೆ ಮಂತ್ರ ಏನು, ಮನಸ್ಸಿದ್ದ ಮಂತ್ರ ಏನು, ಏನು ಪ್ರಯೋಜನ ಇಲ್ಲ. ತೀರ್ಥ ತನುಶುದ್ಧಿ ಇಲ್ಲದವಾಗೆ ತೀರ್ಥದ ಫಲವೇನು, ಮನಶುದ್ಧಿ ಇಲ್ಲದವಾಗೆ ಮಂತ್ರದ ಫಲವೇನು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಸರಿಯಾಗಿ ಸ್ನಾನ ಮಾಡೋದು ನಮ್ಮ ನಿತ್ಯ ಕರ್ಮದ ದೊಡ್ಡ ಪ್ರಧಾನವಾಗಿರ್ತಕ್ಕಂಥ ಕರ್ಮ. ಇಷ್ಟೆಲ್ಲದಕ್ಕೂ ಒಂದು ನೋಟ್ ಬರೀತಾ, ಸರಿಯಾಗಿ ಹೇಳಬೇಕು ಅಂದ್ರಲ್ಲ, ಸರಿಯಾಗಿ ಹೇಳಬೇಕು ಅಂದ್ರೆ ಮೊದಲನೇದಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಹೇಳಬೇಕು, ಅದು ಮುಖ್ಯ. 9 ಗಂಟೆಗೆ ಹೊತ್ತಿಷ್ಟೋ ಹೊತ್ತಿಷ್ಟೋ ಗೋವಿಂದ ಅದೇನು ಉಪಯೋಗ ಇಲ್ಲ. ಗೊತ್ತಾಯ್ತಾ, 10 ಗಂಟೆ 12 ಗಂಟೆ ಸೈನ್ ಮಾಡಿದ್ರೆ ಹೊರಗೆ ಗಂಟೆ ಅಂತ ಹೇಳ್ತಾರೆ. ಕರೆಕ್ಟ್ ಆ ಟೈಮ್ಗೆ ಇರಬೇಕು. ಒಂದು 5 ನಿಮಿಷ 2 ನಿಮಿಷ ಟೈಮ್ ಕೊಡ್ತಾರೆ, ಜಾಸ್ತಿ ಕೊಡೋದಿಲ್ಲ. ಅದರಿಂದಾಗಿನೇ ಭಾರಿ ಲೇಟ್ ಅಂದರೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಬೇಕು. ಇನ್ನೂ ಸರಿಯಾದ ಸ್ಥಾನ ಅಂದರೆ ಅರುಣೋದಯ ಕಾಲಕ್ಕೆ ಮಾಡಬೇಕಂತ. ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನ ಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ. ಆಚಾರ್ಯರು ಕೃಷ್ಣಾಮೃತ ಮಾಡಿದ ಆಚಾರ್ಯ ಹೇಳ್ತಾರೆ, ಅರುಣೋದಯ ಕಾಲ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ 1 ಗಂಟೆ 36 ನಿಮಿಷ ಮುಂಚೆ, 1 ಗಂಟೆ 36 ನಿಮಿಷ 4 ಗಳಿಗೆ ಆಗ ಸ್ನಾನ ಮಾಡಿದರೆ, ಮನೆಯಲ್ಲಿ ಸ್ನಾನ ಮಾಡಿದ್ರು ಗಂಗಾ ಸ್ನಾನ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಯತೀನಾಂ ಸ್ನಾನ ಕಾಲೋಯಂ ಗಂಗಾಂಬ ಸದೃಶ ಸ್ಮೃತಃ. ಯತಿಗಳು ಆ ಕಾಲಕ್ಕೆ ಸ್ನಾನನೇ ಮುಗಿಸಿಬಿಡಬೇಕು, ಉಳಿದವರು ಹೇಳಬೇಕು ಆ ಹೊತ್ತಿಗೆ. ಯತಿಗಳಿಗೆ ಇನ್ನೂ ವಿಶೇಷ ಧರ್ಮ, ಅರುಣೋದಯ ಕಾಲಕ್ಕೆ ಸ್ನಾನಕ್ಕೆ ತಯಾರಾಗಿರಬೇಕು. ಇದು ನಿಯಮ. ಆ ರೀತಿ ಮಾಡಿದರೆ ಅದು ಸ್ಮೃತ ವಿಷ್ಣು ಸಮುತ್ಥಾಯ, ಸರಿಯಾಗಿ ಹೇಳೋದು ಅಂದರೆ ಹಾಗೆ. ಮತ್ತೆ ಯಾವಾಗಲೂ ಸ್ಟ್ರೇಟಾಗಿ ಹೇಳಬಾರ್ದು, ಮಗ್ಲಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಮಲಗಬೇಕಾದ್ರೆ ಎಡಮಗ್ಲಲ್ಲಿ ಮಲಗಬೇಕು, ಹೇಳಬೇಕಾದ್ರೆ ಬಲಮಗ್ಲಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಸ್ಟ್ರೇಟಾಗಿ ಹೇಳಬಾರ್ದು. ಸೈಂಟಿಫಿಕಲಿ ಕೂಡ ಸ್ಟ್ರೇಟಾಗಿದ್ದರೆ ಅದು ಬೆನ್ನೋವು ಬರಲು ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದು ಬಲಮಗ್ಲಿಂದ ಹೇಳಬೇಕು, ದೇವರ ಸ್ಮರಣೆ ಮಾಡ್ತಾ ಆ ಇದ್ರೆ ಶ್ರೇಷ್ಠವಾದಂಥ ಹೇಳೋದು ಯಜ್ಞ, ಸ್ನಾನ ಯಜ್ಞ, ಅನಂತರದಲ್ಲಿ ಋತಂಚೇಶ್ಚ ಸೂಕ್ತೇಶ್ಚ ಇವೆಲ್ಲ ನಮ್ಮ ಸ್ವಲ್ಪ ಯೋಚನೆ ಮಾಡಿದರೆ ಸಂಧ್ಯಾವಂದನೆ ಸೇರಿಸಿದ್ರೆ ಎಲ್ಲ ಕೂಡ ಸಂಧ್ಯಾವಂದನೆ ಬರುತ್ತೆ. ಆಪು ಇಷ್ಟಾಮಯೋ ಬರುತ್ತೆ, ಅವಮಾನ ಸೂಕ್ತ ಬರುತ್ತೆ. ಅದಕ್ಕೆ ಅಂದರೆ ಅಲ್ಲಿ ನಿತ್ಯದಲ್ಲೂ ಕೂಡ ಸರೋವರ ಸ್ನಾನ ಮಾಡೋಕ್ಕಾಗೋದಿಲ್ಲ. ಅವಗಾನ ಸ್ನಾನ ಮಾಡದೇ ಇದ್ದವರಿಗೆ ಸಂದ ಪಾರ್ಟ್ ಆ್ಯಂಡ್ ಪಾರ್ಸಲ್ ಮಾಡಿಬಿಡ್ತಾರೆ. ಅಷ್ಟು ಮಾಡಿದಾಗ ಮುಂದೆ ಅರ್ಘ್ಯ, ಸರೋವರ ಸ್ನಾನ ಮಾಡಿದಾಗ ಇಲ್ಲಿಗಾಗಲೇ ಸ್ಥಿತಿ ಬಂದುಬಿಟ್ಟಿದ್ದೇವೆ. ಅವಸರದಲ್ಲಿ ಗೋಪಿಚಂದ ನೀರಿಂದ ಹಚ್ಕೊಂಡ್ಬಿಡ್ಬೋದು, ಅಲ್ಲಿಂದ ಮಣ್ಣಿಂದ ಹಚ್ಕೊಂಡ್ಬಿಡ್ಬೋದು. ಅಲ್ಲಿ ಅರ್ಘ್ಯ ಕೊಟ್ಬಿಡೋದು ಹಾಗೇನೆ, ಅಲ್ಲೇ ಅರ್ಘ್ಯ ಕೊಟ್ಟರೆ ಅರ್ಧ ಸಂಧ್ಯಾವನ್ನ ಆದಾಗಲೇಕ್ಕಾಗ ಅಷ್ಟೊತ್ತಿಗೆ ನಾನು ಈ ಸ್ಟೇಜ್ ಬರೋ ಹೊತ್ತಿಗೆ ಅರ್ಘ್ಯ ಸ್ಥಿತಿ ಬಂದುಬಿಟ್ಟಿರುತ್ತೆ. ಅರ್ಘ್ಯ ಮುಗಿಸಿ ನೀರಲ್ಲಿ ನಿಂತ್ಕೊಂಡೆ ಅರ್ಘ್ಯ ಕೊಟ್ಟು ಮೇಲೆ ಕೇಳಬೇಕು. ಇದು ಒಂದು ಘಟ್ಟ. ಅದನ್ನು ಹೇಳ್ತಾರೆ ಈಗ ಶ್ರೀಶೈಲದ ಕಾಗೆ ಅಂದರೆ ಏನು? ಶ್ರೀಶೈಲದ ಹತ್ರ ದೊಡ್ಡ ಕೃಷ್ಣಾ ನದಿ ಇದೆ, ಅಲ್ಲಿ ಮುಳುಗ್ತಾರೆ. ಅರ್ಘ್ಯ ಕಾಗೆಗಳು ಮುಳುಗುತ್ತೆ, ಏನು ಉಪಯೋಗ ಅಂತ ಅರ್ಥ. ಶ್ರೀಶೈಲ ಪುಣ್ಯಕ್ಷೇತ್ರ, ಕೃಷ್ಣಾ ನದಿ ಪುಣ್ಯಕ್ಷೇತ್ರ, ಕಾಗೆ ಮುಳುಗುತ್ತೆ, ಏನು ಉಪಯೋಗ ಇಲ್ಲ. ಅದು ಸದ್ಗತಿನ, ಅದು ಸಾಧನ ಶರೀರನೇ ಅಲ್ಲ. ಅದು ಮಾಡಿದರೆ ಹೇಗೆ ವೇಷ್ಟೋ, ಸಾಧನ ಶರೀರ ಇಲ್ಲ ಅದು ಮಾಡಿದರೆ ವೇಷ್ಟು. ಇದು ಸಾಧನ ಶರೀರ ಅನುಸಂಧಾನ ಇಲ್ಲ, ವೇಷ್ಟು. ಅದಕ್ಕೆ ದೃಷ್ಟಾಂತ ಕೊಟ್ಟರಷ್ಟೇ. ಮೃದಾಲಿಪ್ತ ನಿಮಜ್ಜತ್ರಿಹಿ ತ್ರಿಜ್ಜಪೇ ದಹಮರ್ಷಣಂ. ಇಂಥ ಸ್ನಾನ ನಮ್ಮ ಮನೆಯಲ್ಲಿ ಮಾಡೋದು ಕಷ್ಟ, ಹೋದಲ್ಲಿ ಬೇಸಿಗೆಯಲ್ಲಿ ಮಾಡೋದು ಕಷ್ಟ. ಆಚಾರ್ಯರನ್ನು ಎಲ್ಲಿ ಮಾಡ್ತಿದ್ರು ಗೊತ್ತಾ? ಅಲಕನಂದಾನದಲ್ಲಿ ಮಾಡ್ತಿದ್ರು. ಮಜ್ಜನಂ ವ್ಯಜಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ಸ್ಪೃಶಂತಿ ನನರ ಹಿಮಭೀತಾಹ ಅಂಶಯೇಷ ಪೃಷತಾಮಧಿಪಶ್ಯ. ಎಷ್ಟು ಒಳ್ಳೆ ಶ್ಲೋಕ ಅದು. ಒಂದು ಸ್ನಾನ ಮಾಡಕ್ರೆ ಅಂದ್ಕೋಬೇಕು ಆ ಶ್ಲೋಕನ. ಆಚಾರ್ಯ ಆಚಾರ್ಯ ಸ್ನಾನ ಮಾಡ್ತಿದ್ರು ಅಂದ್ಕೊಂಡ್ಬಿಟ್ರು ಕೂಡ ನಿಜವಾದ ಸ್ನಾನ ಆಗುತ್ತ. ಅಭ್ರಮಂ ಭಂಗರಹಿತಂ ವಜಡಂ ವಿಫಲಂ ಸದಾ ಆನಂದ ತೀರ್ಥ ಮತುಲಂ ಭಜೆ ತಾಪತ್ರಯಾಪ. ಆ ಹೊತ್ತಿನಲ್ಲಿ ಅಲಕನಂದನ ಮುಟ್ಟೋದು ಕಷ್ಟ ಅಂತೆ. ಯಸ್ಮೃತಿ ನರಾರ ಹಿಮಭೀತಾಹ. ಇಂಥ ಸ್ನಾನ ಆಚಾರ್ಯ ಮಾಡ್ತಾರೆ. ಅಲಕನಂದ ಅದರಲ್ಲಿ ಸ್ನಾನ ಮಾಡೋದೇ ಇಲ್ಲ ಮಕ್ಕಳ ಜನ. ಅಕಸ್ಮಾತ್ ಮಾಡಿದ್ರೆ ದೂರದಿಂದ ಪ್ರೋಕ್ಷಣೆ ಕೆಲವರು ತಂದು ನಿಧಾನ ತಂಬಿಗೆಲ್ಲ ಹಾಕೋತಾರೆ. ಕೆಲವರು ಹಬ್ಬ ಹಬ್ಬ ಅಂತ ಒಂದು ಮುಳುಗಿ ಹಾಕಿಬಿಡ್ತಾರೆ. ಆ ಯಾವ ಮಂತ್ರನೂ ಹೇಳೋದಿಲ್ಲ, ಅಯ್ಯೋ ಅಪ್ಪ ಅಭಿವೃದ್ಧಿ ಯಾವ ಮಂತ್ರನೂ ಬರೋದಿಲ್ಲ ಅಷ್ಟೇ. ಅಂಥ ಹೊತ್ತಲ್ಲಿ ಈ ರೀತಿ ಸ್ನಾನ ಮಾಡಬೇಕಾದ್ರೆ 15 ನಿಮಿಷ ಬೇಕು. ನೀರಲ್ಲಿ ಮುಳಿ ಕೂತ್ಕೊಂಡು ಹೇಳ್ತಾರೆ ಅಂದರೆ ತರ್ಪಣ ಕೊಡೋದು ಇನ್ನೇನು ಕಾರಣನೇ ಇಲ್ಲ, ಹೋಗೇ ಬಿಟ್ಟಿರ್ತಾರೆ. ಅದನ್ನು ಆಚಾರ ಮಾಡ್ತಿದ್ರಲ್ಲ, ಏನು ಅರ್ಥ ಅಂದರೆ ಹೇಳ್ತಾರೆ, ಅಂಶಯೇಷ ಮಕ್ಷತಾ ಮಧೀಪ. ಅದಕ್ಕೆ ವಾಯುದೇವರು ಅಂತ ಕರೀತಾರೆ. ನಾವು ಮಾಡದೇ ಇರೋದು ದೊಡ್ಡದಲ್ಲ, ಅವ್ರು ಮಾಡ್ತಿದ್ರು ಅಂತ ತಿಳ್ಕೊಳ್ಳೋದು ಭಾರಿ ದೊಡ್ಡದು ಅಂತ. ಅವ್ರು ಮಾಡ್ತಿದ್ರು ಅಂತ ತಿಳ್ಕೊಂಡ್ರೆ ಆಗ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಇದನ್ನು ಅನುಸಂಧಾನ ಮಾಡಿದರೆ ಎಲ್ಲಿ ಆಚಾರ್ಯರು, ಎಲ್ಲಿ ನಾವು, ಎಲ್ಲಿ ದೇವರು, ನಾವೆಲ್ಲಿ ಅನ್ನೋ ಅನುಸಂಧಾನ ಬರಲಿಕ್ಕೆ ಈ ಸ್ನಾನ ಕಾಲದಲ್ಲೂ ಕೂಡ ಬಲಿ ಹೇಳ್ತಾರೆ. ಮೈದೊಳೆವಾಗ ಮೆಲುವಾಗ ಈ ಅನುಸಂಧಾನ ಬಂದರೆ ಅದು ನಿಜವಾದ ಅರ್ಥದಲ್ಲಿ ಅದು ಯಜ್ಞ, ಅದು ನಮ್ಮ ಸರಿಯಾದ ಕರ್ಮಾಚರಣೆ ಅಂತ ತಾತ್ಪರ್ಯ. ಅಷ್ಟು ಹೇಳಿ ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂಸ್ಮರನ್. ದೇವರನ್ನ ಒಳಗಿರ್ತಕ್ಕಂಥ ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಪುರುಷ ಸೂಕ್ತದಿಂದ ಸಿಂಚೇತ್ ಪ್ರೋಕ್ಷಣೆ ಮಾಡ್ಕೋಬೇಕು. ಸ್ನಾನ ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕದು. ಪುರುಷ ಸೂಕ್ತಕ್ಕ ಹೇಳೋ ಉದ್ದೇಶ ಇರೋ ಒಳಗೆ ದೇವರಿಗೆ ಆಗ್ತಕ್ಕಂಥ ಅಭಿಷೇಕ ಅಂತ ತಿಳ್ಕೊಂಡು ಬಂದರೆ ಮುಂದೆ ಆಯಿತು. ಇಷ್ಟು ಒಂದು ಘಟ್ಟ. ವಸಿತ್ವ ವಾತಾಚಮ್ಯ, ಆಮೇಲೆ ಪ್ರೋಕ್ಷಾಚಮ್ಯ ಚ ಮಂತ್ರತಃ, ಆಮೇಲೆ ಬೇರೆ ಬಟ್ಟೆ ಉಟ್ಕೋಬೇಕು. ಆ ಒದ್ದೆ ಬಟ್ಟೆ ಆಗಿರ್ತಾರೆ, ಬೇರೆ ಬಟ್ಟೆ ಉಟ್ಕೋಬೇಕು. ಇಲ್ಲೇ ನಮ್ಮ ಸ್ನಾನ ತಪ್ಪಿಬಿಡುತ್ತೆ. ಹೋಗ್ತಾರೆ ಆ ಬಟ್ಟೆ ಬಿಚ್ಚಿಡ್ತಾರೆ, ಸ್ನಾನ ಮಾಡ್ತಾರೆ, ಅದೇ ಹಾಕೊಂಡು ಬಂದ್ಬಿಡ್ತಾರೆ. ಮತ್ತೆ ಏನು ಉಪಯೋಗ ಅದರಿಂದ? ವಸ್ತ್ರ ಚೇಂಜ್ ಆಗಲೇಬೇಕು. ಸ್ನಾನ ಮಾಡಿದ್ದಕ್ಕಿಂತ ಮುಂಚೆ ಇದ್ದ ಬಟ್ಟೆನ ಸ್ನಾನ ಆಡಿದ ಮೇಲೆ ಮುಟ್ಟಿದ್ರೆ ಅದು ಮೈಲಿಗೆ ಇದ್ದಾಗಲೇ ಏನು ಪ್ರಯೋಜನ ಇಲ್ಲ. ದಿವಸ ದಿವಸಕ್ಕೂ ವಸ್ತ್ರ ಚೇಂಜ್ ಆಗ್ತಾ ಆಗ್ತಾ ಕೊನೆ ಎಲ್ಲಿಗೆ ಹೋಗಬೇಕು ಅಂತ ಅದು ಲಿಂಗಭಂಗ ಆಗಬೇಕು. ಆ ರೀತಿ ಆಗಬೇಕು. ಈ ದೇಹ ಬಿಡೋದಕ್ಕೆ ಅನುಸಂಧಾನ ಅದು. ಸ್ನಾನ ಮಾಡಿ ದೇಹ ಹೇಳ್ಬಿಟ್ಟಿದ್ಬಿಡ್ತಾವಲ್ಲ, ವಿರಜಾ ಸ್ನಾನ ಮಾಡಿ ಲಿಂಗ ದೇಹ ಬಿಟ್ಟು ಹೋಗುತ್ತೆ ಅಂತ ಅನುಸಂಧಾನ ಇರಬೇಕು. ವಿರಜಾ ಸ್ನಾನ ಫೈನಲ್ ಸ್ನಾನ ಅಂದ್ರೆ ಅದು ನಿತ್ಯ ಅಭ್ಯಾಸ ಮಾಡ್ತಾ ಮಾಡ್ತಾ ಹೋಗಬೇಕು. ವಾಸ ಅಂದ್ರೇನು? ಆ ಗೀತೆಯಲ್ಲಿ ಹೇಳ್ತಾರೆ ದೇಹ ಅಂತ ಅರ್ಥ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ. ಈ ಪ್ರತಿನಿತ್ಯದಲ್ಲೂ ದೇಹ ಬಿಡೋದು ಸಂಕಲ್ಪ ಇದ್ದಾಗಿರಬೇಕು. ಅದು ಇನ್ನೂ ಅನೇಕರಿಗೆ ಅರ್ಥ ಮಾಡ್ಕೋಬೇಕು. ಇದನ್ನೆಲ್ಲ ಸೂತಕಾದಿಗಳು ಬಂದಾಗ ಸ್ನಾನ ಮಾಡ್ತಾರಲ್ಲ, ಅನೇಕರಿಗೆ ಗೊತ್ತಿಲ್ಲ. 15 ದಿವಸ ಕಡಿಮೆ ಆಗ್ತಾ ಹೋಗುತ್ತೆ ಸೂತಕ, ಗೊತ್ತಾಯ್ತಾ? ಅದೇ ಬಟ್ಟೆ ಉಟ್ಕೊಂಡು ಅದೇ ಸೂತಕ ಇದ್ದಾಗಿರ್ತಾರೆ. ಎವೆರಡೆ ಚೇಂಜ್ ಆಗ್ತಾ ಹೋಗಬೇಕು. 15 ದಿವಸಕ್ಕೆ ಹೆಚ್ಚಿಗೆ ಆಲ್ಮೋಸ್ಟ್ ಹೋದಾಗಿರುತ್ತೆ, ಗೊತ್ತಾ? ಆ ಸ್ಥಿತಿಯಲ್ಲಿ ಇರ್ತಾರೆ. ಅದೇ ಬಟ್ಟೆ ಏನು ಮಾಡಿ ಉಪಯೋಗಿಸ್ಬಾರ್ದು? ಹಿಂದಿನ ದಿವಸ ಉಪಯೋಗಿಸ್ಬಿಟ್ರೆ ಸೂತಕ ಕಟ್ಟಿದಾಗ ಲೆಕ್ಕ ಯಥಾ ಪ್ರಕಾರ. ಅದು ಅರ್ಥ ಮಾಡಿಕೊಂಡು ಒಂದು ಕೂಡ ಹೊಸ ಬಟ್ಟೆ ಮಡಿ ಬಟ್ಟೆ ಉಟ್ಕೋಬೇಕು. ಅದು ಹೇಳಿದ್ನಲ್ಲ, ನಿಮ್ಮ ಸಾಮರ್ಥ್ಯ ಮುಳುಗು ಹಾಕೋದು ಅವೆಲ್ಲ ಕೂಡ ಹೇಳ್ತಾರೆ. ಆಚಾರ ಅಷ್ಟೇ ಹೇಳಿಲ್ಲ, ಚಿಂತೆಯೇ ಪುರುಷ ಸೂಕ್ತೇನ. 3 ಮುಳುಗು ಹಾಕೊಳ್ಳೋ ಕೊಡ ಹಾಕ್ಕೊಳ್ಳೋ 3 ಮಂತ್ರಕ್ಕೆ, ಅದು ಕಂಪಲ್ಸರಿ. ಅದು ಇದೆಲ್ಲ ಅನುಕೂಲ ಇದ್ರೆ ಮಾಡ್ಕೋಬಹುದು, ಇದನ್ನು ಮಾತ್ರ ಮಾಡ್ಕೊಳ್ಳೇಬೇಕು. ಪ್ರೋಕ್ಷಣೆ ಅತ್ಯಂತ ವಿಹಿತ. ಚಿಂತೆ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರಣ್ ವಸಿತ್ವ. ಅದಕ್ಕೆ ದೇವರಿಗೆ ಪುರುಷ ಸೂಕ್ತದಲ್ಲಿ ಪುರುಷ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಪುರು ಅಂದ್ರೆ ದೇಹ, ಒಳಗಿರೋರ್ಗೂ ಪುರುಷ ರೂಪ ಅಂತ ಹೆಸರು. ಪುರುಷ ಶಬ್ದಕ್ಕೇನೆ ದೇಹದೊಳಗಿರೋ ಪುರುಷ ರೂಪ ಅಂತ ಅರ್ಥ. ಪುರುಷ ರೂಪತ್ರಯ ಪುರಾತನ ಪುರುಷ ಅಂತ ಹೇಳಬೇಕಾದ್ರೆ ಸರಾಕ್ಷರ ಪುರುಷೋತ್ತಮ ಅಂತೆಲ್ಲ ವರ್ಣನೆ ಮಾಡ್ತಾ ಪುರುಷ ರೂಪತ್ರಯ ಅಂತ ಹೇಳಿದ್ದಾರೆ. 3 ಪುರುಷ ರೂಪ ಇರೋದು. ಒಂದು ದೇಹದೊಳಗಿರ್ತಕ್ಕಂಥ ಪುರುಷ ರೂಪ. ಪುರು ಅಂದ್ರೆ ದೇಹ ಅಂತಾನೆ ಅರ್ಥ. ಆ ಪುರ ಅಂದ್ರೆ ನವದ್ವಾರೆ ಪುರೇ ದೇಹಿ. ಆ ಪುರದಲ್ಲಿರ್ತಕ್ಕಂಥ ದೇಹದೊಳಗಿರ್ತಕ್ಕಂಥ ರೂಪಕ್ಕೇನೆ ಪುರುಷ ರೂಪ. ಆದ್ದರಿಂದ ಅನುಸಂಧಾನ ಮಾಡಿ ಸ್ನಾನ ಮಾಡಬೇಕು. ನಮಗೆ ಆಶ್ಚರ್ಯ, ಆಚಾರ್ಯ ಸ್ನಾನ ಮಾಡೋ ಕ್ರಮ ಹೇಳಿಕೊಡ್ತಾ ಸ್ನಾನ ಮಾಡಿಸಿದ ಆಚಾರ್ಯರು ಬದ್ಧಾಚಾರ್ಯರು ನಮಗೆಲ್ಲ ಕೂಡ. ನಿಜವಾಗಲೂ ಕೂಡ ಯಾತಕ್ಕೆ ಅವರು ಬರೋದಕ್ಕೆ ಮಹತ್ವ ಇದೆ ಅಂದರೆ ವಿರಜಾ ಸ್ನಾನ ಮಾಡಿಸೋರು ಅವರೇ ಮುಂದೆ. ಫೈನಲ್ ಸ್ನಾನ ಮಾಡಿಸೋದು ಯಾರು? ಬ್ರಹ್ಮದೇವ ಜೊತೆಗೆ ಹೋಗಬೇಕಲ್ಲ. ಇವರು ಭಾವಿ ಬ್ರಹ್ಮದೇವರಾದ್ದರಿಂದಾಗಿನೇ ಇವರು ಹೇಳಿದ ಸ್ನಾನ ಪದ್ಧತಿ ಎಷ್ಟೋ ಸ್ಮೃತಿಗಳಿದ್ದು ಬೇಕಾಷ್ಟು ಹೇಳ್ತಾರೆ. ಆಚಾರ್ಯ ಹೇಳೋದೆಲ್ಲ ಅತ್ಯಂತ ಸಾರಭೂತವಾದ ಮಾತುಗಳು. ಇಷ್ಟು ಅನುಸಂಧಾನ ಇದ್ದರೆ ಬೆಳಿಗ್ಗೆ ಎಡ್ತಿರಲಿಕ್ಕೆ ಆಚಾರ ಸ್ಮರಣೆ ಸಾಧ್ಯ ಆಗುತ್ತೆ. ಗಾಯತ್ರಿ ಆಚಾಂಜಲಿ ಪ್ರೋಕ್ಷ ಮತ್ತು ಆಚರಣ ವಸ್ತ್ರಾಂತರ ಆದಮೇಲೆ ಆಚರಣೆ ಮಾಡಬೇಕು, ಗೊತ್ತಾಯ್ತಾ? ವಸ್ತ್ರ ಬೇರೆ ವಸ್ತ್ರ ಧರಿಸಿದ ತಕ್ಷಣ ಆಚರಣೆ ಮಾಡದೆ ಹೋದರೆ ಅದಿನ್ನು ಮೈಲಿಗೆ ಇದ್ದಾಗಲೇ. ಆಚಮ್ಯ ಮಂತ್ರತಃ ಗಾಯತ್ರಿ ಆಚಾಂಜಲಿಂ ತತ್ವ ಧ್ಯಾತ್ವ ಸೂರ್ಯಗತಂ ಹರಿ. ಆಮೇಲೆ ಸೂರ್ಯಗತವಾದ ಶ್ರೀಹರಿಯನ್ನು ಧ್ಯಾನ ಮಾಡ್ತಾ ಅಂಜಲಿಂ ತತ್ವ, ಅಂಜಲಿ ಅಂದರೆ ಬೊಗಸೆಯಲ್ಲೇ ಕೊಡಬೇಕು, ಅದಕ್ಕೆ ಅರ್ಘ್ಯ ಅಂತ ಹೆಸರು. ಒಂದು ಕೈಯಲ್ಲಿ ನಿರ್ವಾಯನೆ ಮನೆಯಲ್ಲಿ ಕೊಡು, ಒಂದು ಕೈಯಲ್ಲಿ ಕೊಡು, ಹಾಕ್ಕೊಂಡು ಆಮೇಲೆ ಇಟ್ಕೋಬೇಕು. ಶಾರ್ಟ್ ಕಟ್ ಮಾಡ್ತಾ ಹೀಗೆ ಮಾಡ್ಕೊಂಡು ಹೀಗೆ ಕೊಡಬಾರ್ದು. ಮತ್ತೆ ಟೈಮ್ ಉಳಿಸಿ ಉಳಿಸ್ಬೇಕಲ್ಲ, ನಾವು ಈಗ ಹಾಕ್ಕೊಂಡು ಹೀಗೆ ಕೊಟ್ಬಿಡ್ತಾರೆ ಸಾಲದು. ಹೀಗಿಟ್ಕೊಂಡು ಮತ್ತೆ ಹೀಗಿಟ್ಕೊಂಡು ಕೊಡಬೇಕಾಗ. ಗಾಯತ್ರಿ ಆಚ ಅಂಜಲಿಂ ತತ್ವ ಧ್ಯಾತ್ವ ಸೂರ್ಯಗತಂ ಹರಿ. ಇದು ಸೂರ್ಯಾರ್ಘ್ಯ ಅಲ್ಲ, ಸೂರ್ಯ ಅಂತರ್ಗತ ಪರಮಾತ್ಮನೇ ಕೊಡ್ತಕ್ಕಂಥ ಅರ್ಘ್ಯ ಅದು. ಧ್ಯಾತ್ವ ಸೂರ್ಯಗತಂ ಹರಿ. ಅದಕ್ಕೆ ಅಕ್ಷಯ ಪಾತ್ರೆ ಕಾಲಕ್ಕೆ ಆಚಾರ್ಯ ಹೇಳಿದರು, ವಿಚಿತ್ಯ ತೇಷಾಂ ಭರಣಾಯ ಧರ್ಮಜಃ ಸಂಪೂಜ್ಯ ಸೂರ್ಯಸ್ಥಿತ ಅಚ್ಯುತಂ ಪ್ರಭು. ಸೂರ್ಯಸ್ಥಿತ ಅಚ್ಯುತಂ ಪ್ರಭು. ಸೂರ್ಯಾಂತರ್ಗತ ಪರಮಾತ್ಮನನ್ನ ಚಿಂತನೆ ಮಾಡಿ ಅಕ್ಷಯ ಪಾತ್ರೆ ಪಡೆದ ಅಂತ ಹೇಳ್ತಾರಲ್ಲ, ಸೂರ್ಯಗತಂ ಹರಿಂ ಧ್ಯಾತ್ವ. ಸೂರ್ಯಾಂತರ್ಗತ ಪರಮಾತ್ಮನನ್ನು ಚಿಂತನೆ ಮಾಡಿ ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯಕ್ರಮ ಎಲ್ಲ ಬೇರೆ ಕಡೆ ಹೇಳಿದರೆ ತಿಳ್ಕೋಬೇಕು ಅಂತ ಅರ್ಥ. ಅದಕ್ಕೆಲ್ಲ ಯಥಾವಿಧಿ ಧ್ಯಾತ್ವ ಸೂರ್ಯಗತಂ ಹರಿಂ ಮಂತ್ರತಃ ಪರಿವೃತ್ಯಾಥ ಅಸಾವಾದಿತ್ಯೋ ಬ್ರಹ್ಮ ಮಂತ್ರತಃ ಪರಿವೃತ್ಯಾಥ ಆತ್ಮಪ್ರದಕ್ಷಿಣ ಅಂತ ಹೇಳಿದರು. ಇಲ್ಲಿ ಸಂಧ್ಯಾ ಒಂದು ಕಾರ್ಯಕ್ಕೆಲ್ಲ ನೆನಪಿರಬೇಕು. ಪರಿ ಸಮಾಚಮ್ಯ ಸುರಾಧಿಕಾಂ, ಮತ್ತೆ ಆಚಮನ ಮಾಡಿ ಸುರಾಧಿಕಾಂ ತರ್ಪಯಿತ್ವ. ಕೇಶವಾದಿ ರೂಪಗಳನ್ನು ಶುಕ್ಲಪಕ್ಷದಲ್ಲಿ ಕೇಶವಂ ತರ್ಪಯಾಮಿ ರೀತಿ ಕೊಡಬೇಕು, ಕೃಷ್ಣಪಕ್ಷದಲ್ಲಿ ಸಂಕರ್ಷಣ ರೂಪದಿಂದ ಕೊಡಬೇಕು. ಅಂದರೆ ಕೇಶವಾದಿ ದಾಮೋದರ ಅಂತ, ಸಂಕರ್ಷಣಾದಿ ಕೃಷ್ಣ ಅಂತ, ಈ ರೀತಿ ಶುಕ್ಲಪಕ್ಷ ಕೃಷ್ಣಪಕ್ಷಗಳ ಅರ್ಘ್ಯವನ್ನು ಕೊಡಬೇಕು. ಅದೇ ಸುರಾಧಿಕಾನ್ ಅಂತ ಹೇಳಿದ್ರಿಂದ ದಿಕ್ಪಾಲಕರ ಅರ್ಘ್ಯವನ್ನು ಕೊಡಬೇಕು, ಇಂದ್ರಾದಿ ದೇವತೆಗಳಿಗೂ ಅರ್ಘ್ಯವನ್ನು ಕೊಡಬೇಕು. ಮತ್ತು ನವಗ್ರಹಗಳಿಗೂ ಕೊಡ ಪದ್ಧತಿ ಇದೆ. ಇಷ್ಟು ಕೊಟ್ಟ ದಿವಸದಲ್ಲೂ ಕೊಡ್ತಾ ಇದ್ರೆ ಯಾವ ಗ್ರಹದ್ದು ಏನು ಮಾಡುತ್ತೆ ನಿಮಗಾಗ? ಎಂದೋ ವರ್ಷಕ್ಕೊಮ್ಮೆ ಅವ್ರು 2 ವರ್ಷಕ್ಕೊಮ್ಮೆ ನವಗ್ರಹ ಹೋಮ ಮಾಡ್ತಾರಲ್ಲ, ದಿವಸ ಕೊಡ್ಬೋದಲ್ಲ ಸುಖವಾಗಿ. ಎಷ್ಟು ಒಂದು 1/2 ನಿಮಿಷ ಆಗುತ್ತೆ ಅಷ್ಟೇ, ಸುಲಭವಾಗಿ ಕ್ರಮದಲ್ಲಿ ಕೊಟ್ಟುಬಿಟ್ರೆ ಒಳ್ಳೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಾಧನೆ ಆಗುತ್ತೆ. ಅದು ಎಲ್ಲ ನೆನಪಿರಬೇಕು. ಯಾರಿಗೆ ಕೊಟ್ಟಾಗಲೂ ಕೂಡ ಸೂರ್ಯಾಂತರ್ಗತ ಅಂತ ಹೇಳಿದ ಹಾಗೆ ಅಸತ್ತ ದೇವತಾಂತರ್ಗತವಾದ ಶ್ರೀಹರಿಗೆ ಕೊಡಬೇಕೇ ಹೊರತು ಇಲ್ಲದೋದ್ರೆ ಸಿದ್ಧಿ ಬರೋದಿಲ್ಲ. ಏನೇ ಮಾಡಿದ್ರೂ ಅಂತರ್ಯಾಮ ವಿವಕ್ಷ ಇರಬೇಕು. ಗಾಯತ್ರಿ ಆಚಾಂಜಲಿಂ ದತ್ವಾ ಧ್ಯಾತ್ವಾ ಸೂರ್ಯಗತಿಂ ಹತಿಂ. ತರ್ಪಯಿತ್ವ ನಿಪೀಡ್ಯಾಥ ವಾಸೋ ವಿಸ್ತೃತ್ಯ ಚಾಂಜಸ, ಆಮೇಲೆ ಬಿಟ್ಟುಬಟ್ಟೆ ಇರುತ್ತಲ್ಲ ಅದನ್ನ ಹಿಂದೆ ಒಣಗಿ ಹಾಕ್ಬೇಕು. ಈ ಸ್ಟೇಜಲ್ಲಿ ಮಧ್ಯೆ ಮಧ್ಯೆ ಮಾಡಾಗಿಲ್ಲ, ಅದನ್ನ ಅವ್ರು ತೆಗಿಲಕ್ಕೂ ಪದ್ಧತಿ ಇದೆ. ವಸ್ತ್ರ ಹಳೆ ವಸ್ತ್ರ ಬಿಡಿಸಿ ಬಿದ್ದ ಅದನ್ನ ಅವ್ರು ನೀರು ಹಾಕಿ ಹಿಂಡಿ ಬಿಟ್ಟು ಬೇರೆ ಕಡೆ ಮಡಿಗೆ ಹಾಕೋಬೇಕಾದ್ರೆ ಇಲ್ದೋರ ಬರೋದಿಲ್ಲ. ಅರ್ಕಮಂಡಲಗಂ ವಿಷ್ಣು ಧ್ಯಾತ್ವೈವ ತ್ರಿಪದೀಂ ಜಪೇ. ಆಮೇಲೆ ಅರ್ಕಮಂಡಲಗಂ ವಿಷ್ಣು, ಅರ್ಕ ಅಂದ್ರೆ ಸೂರ್ಯ, ಸೂರ್ಯಮಂಡಲ ಮಧ್ಯವರ್ತಿಯಾದ ದೇಹಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ ಸೂರ್ಯಗತನಾದ ಶ್ರೀಹರಿಯನ್ನ ಧ್ಯಾತ್ವಾ ಏವ ಧ್ಯಾನ ಮಾಡ್ತಾನೆ. ತ್ರಿಪದೀಂ ಜಪೇ, ಗಾಯತ್ರಿ ತ್ರಿಪದ ಮೂರು ಪಾದದ ಮಂತ್ರ ಆದ್ದರಿಂದ ಅದಕ್ಕೆ ಛಂದಸ್ಸೇ ಮೂರು ಪಾದದ್ದು, ಗಾಯತ್ರಿ ಛಂದಸ್ ಇರೋದೇ ಹಾಗೆ. ಅದಕ್ಕೋಸ್ಕರ ತ್ರಿಪದೀಂ ಜಪೇ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು. ಇದು ಮೊದಲೇ ಭಾಗ ಎಲ್ಲ ಅರ್ಘ್ಯಗಿಂತ ಮುಂಚೆ ಸಿದ್ಧತೆ, ಆಮೇಲೆ ಅರ್ಘ್ಯ, ಆಮೇಲೆ ಜಪ, ಆಮೇಲೆ ಉಪಸ್ಥಾನ, ಸಂಧ್ಯಾ ವಂದನೆ ಭಾಗಗಳು. ಮಂತ್ರ ಜಪ ಇತ್ತು ಅಂತ ಹೇಳಿದ್ರಿಂದ ವಿಧಿ ವಿಧಾನ ಎಲ್ಲ ಗೊತ್ತಿರಬೇಕು. ಅಂಗನ್ ಗುರು ನಮಸ್ಕಾರ, ಅಂಗನ್ಯಾಸ, ಕರನ್ಯಾಸ, ಅದಕ್ಕಿಂತ ಪಾಪುರುಷ ವಿಸರ್ಜನ, ಆಮೇಲೆ ಪ್ರಾಣಾಯಾಮ, ಋಷ್ಯಾದಿ ಕೀರ್ತನ, ಅದೆಲ್ಲ ಮಾಡಿ ಧ್ಯಾನ ಶ್ಲೋಕ ಹೇಳಿ ಧ್ಯಾನ ಮಾಡಿ ಮತ್ತೆ ಅದಿಷ್ಟು ರಿಪೀಟ್ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಬೇಕು. ಜಪದ ಕ್ರಮ ಅದು. ಧ್ಯಾತ್ವೈವ ತ್ರಿಪದೀಂ ಜಪೇತ್, ಅದಕ್ಕೆ ತ್ರಿಪದೀಂ ಧ್ಯಾತ್ವೈವ ತ್ರಿಪದೀಂ ಜಪೇತ್, ತ್ರಿಪದೀಂ ಜಪೇ ದೇವ, ಗಾಯತ್ರಿ ಮಂತ್ರವನ್ನು ಹೇಳಲೇಬೇಕು. ಕುರಿಯಾದನ್ಯನ್ನವಾ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಆದ್ದರಿಂದ ಏವಕಾರ ಎರಡು ಕಡೆಗೂ ಅನ್ವಯ. ಧ್ಯಾತ್ವೈವ ಜಪೇತ್, ತ್ರಿಪದೀಂ ಜಪೇ ದೇವ, ಆ ರೀತಿ ಮಾಡಿಕೊಂಡ್ರೆ ಗಾಯತ್ರಿ ಮಂತ್ರಕ್ಕೆ ವಿನಾಯಿತಿ ಇಲ್ಲ. ಎಷ್ಟೋ ಮಂತ್ರಗಳು ಕೆಲವು ಕಾಲದಲ್ಲಿ ಸೂತಕಾದಿಗಳು ಬಂದ ಕಾಲಕ್ಕೆ ಎಷ್ಟೋ ಮಂತ್ರಗಳು ಉಪಾಯ ಬಿಡುತ್ತೆ, ಆದರೆ ಗಾಯತ್ರಿ ಮಾತ್ರ ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ಸುಮ್ಮನೆ ಚಿಂತನೆ ಮಾಡಿ ಮಂತ್ರ ಹೇಳೋ ಅಧಿಕಾರ ಇಲ್ಲ, ಅದರಿಂದಾಗೇನೆ ಸುಮ್ಮನೆ ಧ್ಯಾನ ಮಾಡಬಹುದು. ಸಹಸ್ರ ಪರಮಾಂ ದೇವೀಂ ಶತಮಧ್ಯಾಂ ದಶಾವರಾಂ, ಗಾಯತ್ರಿ ಮಂತ್ರ ಎಷ್ಟು ಜಪ ಮಾಡಿದರೆ ಪೂರ್ಣ ಫಲ ಕೊಡುತ್ತೆ ಅಂದರೆ ಸಹಸ್ರ ಪರಮಾಂ ದೇವೀಂ, ಸಾವಿರ ಮಾಡೋ ನಂಬರ್ ಪರಮ ಹೈಯೆಸ್ಟ್ ನಂಬರ್ ಒನ್ ಅದು. ಆಮೇಲೆ ಶತಮಧ್ಯಾಂ ನೂರು ಮಾಡಿದರೆ ಅದು ಮಧ್ಯಮ ಪಕ್ಷ, ದಶಾವರಾಂ ಹತ್ತು ಮಾಡಿದರೆ ಅಧಮ ಪಕ್ಷ. ಹತ್ತು ಗಾಯತ್ರಿ ಜಪ ಮಾಡ್ತಾನೆ ಅಂದರೆ ಅಧಮ ಬ್ರಾಹ್ಮಣ ಅಂತ ಅರ್ಥ. ಅಧಮ ಬಿಟ್ಟರೆ ಪೂರ್ತಿ ಬ್ರಾಹ್ಮಣನೇ ಇಲ್ಲ. ಸೊ ವರಿಷ್ಠ ಬ್ರಾಹ್ಮಣ ಅಂದರೂ ಕೂಡ ಹತ್ತು ಗಾಯತ್ರಿ ಜಪ ಮಾಡಿರಬೇಕು. ಆದರೆ ನೂರು ಮಾಡೋದು ಮಧ್ಯಮ, ಸಾವಿರ ಎಲ್ಲಿ ಮಾಡೋದು, ಎಷ್ಟು ಜನ ಸಿಗ್ತಾರೆ, ಎಷ್ಟು ಅನುಸಂಧಾನ ಎಲ್ಲಿರಬೇಕು ಅದೆಲ್ಲ ಯೋಚನೆ ಮಾಡಿದರೆ ನಾವು ಎಷ್ಟು ಕಡಿಮೆ ತೋರಿಸ್ಬೇಕು, ನಾವು ಎಷ್ಟು ಸಾಮರ್ಥ್ಯ ಎಷ್ಟು ಕಡಿಮೆ ಇದೆ ನಮಗೆ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಪರಮಾತ್ಮ ಎಲ್ಲಿ, ಜಪ ಮಾಡೋಕ್ಕೂ ಆಗದೆ ಇರತಕ್ಕಂಥ ನಾವೆಲ್ಲಿ ಅಂತ ಯೋಚನೆ ಮಾಡಿದಾಗ ಅಲ್ಲೂ ಕೂಡ ಜೀವೇಶ್ವರ ಭೇದ ನೆನಪಿ ಬರುತ್ತೆ. ಜಾತ ಮನೆ ಮುಂದೆ ಹೇಳ ಪ್ರಸಂಗ ಬರಲಿ, ಮೊದಲು ಮುಗಿಸ್ಬೇಡ ಮುಖ್ಯ ಇದನ್ನ. ಅರ್ಕಮಂಡಲಗಂ ವಿಷ್ಣು, ಅಲ್ಲಿ ಪದ್ಧತಿ ಅರ್ಘ್ಯ ಕೊಡೋ ಪದ್ಧತಿ ಕೆಲವರಲ್ಲಿದೆ, ಅರ್ಘ್ಯ ಕೊಡದೇ ಇರೋ ಪದ್ಧತಿ ಇದೆ. ಜಪ ಮಾಡೋದಿಲ್ಲ, ಚಿಂತನೆ ಮಾಡಬೇಕು, ಅಥವಾ ಜಪ ಇಲ್ಲ, ಯಾವುದೇ ಮಂತ್ರ ಹೇಳಬಾರ್ದು. ಅರ್ಧ ಸಂಧ್ಯಾ ಒಂದಷ್ಟೇ, ಮೂರೊತ್ತು ಮಾಡಬೇಕು ಮತ್ತೆ ಅದನ್ನು ಕೂಡ ಅರ್ಧ ಸಂಧ್ಯಾ ಒಂದೇ ಮೂರೊತ್ತು ಮಾಡಬೇಕು ಅದು ಕೂಡ. ಇದು ಸ್ವಾರಸ್ಯ ಅಂದರೆ ಪರಮ ಸೂತಕಾದಿಗಳಲ್ಲೂ ಕೂಡ ಅರ್ಧ ಸಂಧ್ಯಾವನ್ನೇ ಮಾಡಬೇಕು ಅಂದರೆ ಉಳಿದ ದಿವಸನೇ ಪೂರ್ತಿ ಸಂಧ್ಯಾವನ್ನೇ ಬಿಟ್ಟಿದ್ರೆ ಸೂತಕಕ್ಕಿಂತ ಹೆಚ್ಚು ಕಡಿಮೆ ಆಗಲಿಲ್ಲ ಅವರೀಗ, ಭಾರಿ ಮೈಲಿಗೆ ಅಂತ ಅರ್ಥ. ಭಯಂಕರ ಮೈಲಿಗೆ, ಸೂತಕವನ್ನು ಮುಟ್ಟಿದ್ರೆ ಸ್ನಾನ ಮಾಡಬೇಕು, ಅರ್ಧ ಸಂಧ್ಯಾವನ್ನೇ ಮಾಡಿದವ್ರನ್ನ ಅಂದರೆ ಎಷ್ಟರ ಮಟ್ಟಿಗೆ ನಾವು ಧರ್ಮ ತಪ್ಪಿದ್ದೇವೆ ಅನ್ನೋದನ್ನು ಕೂಡ ಇದರಿಂದ ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಮೂರಾಯಿತು, ಹೌದು, ತೌಸಂಡ್ ಹಂಡ್ರೆಡ್ ಟೆನ್ ಈ ರೀತಿ ಫಿಕ್ಸೆಡ್, ಅದನ್ನೇ ಮಾಡು, ಬೇರೆ ಚಾಯ್ಸ್ ಇಲ್ಲ, ಅದನ್ನೇ ಮಾಡಬೇಕು, ಹೆಚ್ಚು ಮಾಡಾಗಿಲ್ಲ. ವಿಶ್ವಾಮಿತ್ರ ಗಾಯತ್ರಿ ಇಷ್ಟೇನೆ, ಮಹಾಮಂತ್ರ ಗಾಯತ್ರಿ ಅಂತಿದೆ ಅದು ಬೇರೆ, ಅದನ್ನ ಎಷ್ಟು ಬೇಕಾದ್ರೂ ಮಾಡ್ಬೋದು. ಅದು ಮಿನಿಮಮ್ ನೂರೆಂಟು ಮಾಡಲೇಬೇಕು, ಹತ್ತಿಲ್ಲ ಅದಕ್ಕೆ ನೂರೆಂಟು ಮಾಡಲೇಬೇಕು, ಬೇಕಾದಷ್ಟು ಬೇಕಾದ್ರೂ ಮಾಡ್ಬೋದು. ಇದು ಹಾಗಲ್ಲ, ಲಿಮಿಟ್ ಇದೆ, ಇಷ್ಟೇ ಮಾಡಬೇಕು. ಎಲ್ಲಿ ಹೇಳಿದ್ದಾರೆ ತಪ್ಪದು, ತಪ್ಪು ಹೇಳ್ತಾರೆ ಗೊತ್ತಾಯ್ತಾ, ಆಚಾರ್ಯ ಹೇಳಿದ್ಮೇಲೆ ಮುಗಿದು ಮತ್ತೆ ಮಾತಾಡಾಗಿಲ್ಲ, ಯಾರು ಹೇಳ್ತಾರೆ ಅಂದ್ರೆ ಅರ್ಥ ಇಲ್ಲ. ನಮ್ಮ ಸಿಲೆಬಸ್ ಸಿಲೆಬಸ್ ಹೇಳಬೇಕು ಹೊರತು ಫ್ರೆಂಡ್ಸ್ ಹೇಳಿದ್ರೆ ಪ್ರಯೋಜನ ಇಲ್ಲ ಅದಕ್ಕೆ. ಆಚಾರ್ಯ ಹೇಳ್ತಾರೆ ಅಂದರೆ ಮುಂದೆ ಮೋಕ್ಷ ಕೊಡಿಸ ಆಚಾರ್ಯರು, ಏನು ಚೇಂಜ್ ಮಾಡಲಿಕ್ಕೆ ಹೋಗಬಾರ್ದು. ಪೂರ್ವಾಂ ಸಂಧ್ಯಾ ಆ ಸೂರ್ಯ ದರ್ಶನಾತ್ತಿಷ್ಟೇ ತತಸ್ತು ಉಪವಿಷೇತವ, ಹೇಗೆ ಹೇಳ್ತಾರೆ, ಸೂರ್ಯ ಹುಟ್ಟೋದಕ್ಕೆ ವರೆಗೂ ಕೂಡ ಜಪ ಮಾಡಬೇಕಾದ್ರೆ ನಿಂತ್ಕೊಂಡೇ ಮಾಡಬೇಕು. ನೂರಾರು ಜನ ಮಾಡಿದ್ದೆ ಮದ್ದು ಎಂದು ನಿಂತ್ಕೊಂಡು ಮಾಡಿ ಅಭ್ಯಾಸ ಇರೋದು, ಸೂರ್ಯೋಗಿಂತ ಮುಂಚೆ ಮಾಡಿರೋದಿಲ್ಲ, ಆದ್ದರಿಂದ ಅಕಸ್ಮಾತ್ ಎಲ್ಲರೂ ಹೊರಗೆ ಎದ್ದರೂ ಕೂಡ ಕುತ್ಕೊಂಡೇ ಬಿಟ್ಟಿರ್ತಾರೆ, ಅದು ಗೊತ್ತಿರೋದಿಲ್ಲ. ಆ ಸೂರ್ಯ ದರ್ಶನಾತ್ತಿಷ್ಟೇ ಸೂರ್ಯೋದಯದವರೆಗೆ ನಿಂತ್ಕೊಂಡೇ ಜಪ ಮಾಡಬೇಕು. ತತಸ್ತು ಉಪವಿಷೇತವ, ಸೂರ್ಯೋದಯ ಆದಮೇಲೆ ಬೇಕಾದ್ರೆ ಕುತ್ಕೊಂಡು ಕಂಟಿನ್ಯೂ ಮಾಡ್ಬೋದು ಅಥವಾ ನಿಂತ್ಕೊಂಡು ಮಾಡ್ಬೋದು, ಹಾಗೇನೆ ಛಾಯ್ಸ್ ಇದೆ. ಬೆಳಗಿನ ಜಪ ಮಾತ್ರ ನಿಂತ್ಕೊಂಡು ಮಾಡೋಕ್ಕೆ ಅವಕಾಶ ಇದೆ, ಸೂರ್ಯೋದಯಕ್ಕಿಂತ ಮುಂಚೆ ಕಂಪಲ್ಸರಿ ನಿಂತ್ಕೋಬೇಕು, ಆಮೇಲೆ ಬೇಕಾದ್ರೆ ನಿಂತ್ಕೊಂಡು ಮಾಡಿದ್ರು ತಪ್ಪಲ್ಲ, ಗೊತ್ತಾಯ್ತಾ. ಸಾಯಂಕಾಲ ಮಾತ್ರ ಕುತ್ಕೊಂಡೇ ಮಾಡಬೇಕು, ಇದು ಜಪದ ವಿಶೇಷವಾದ ನಿಯಮಗಳು. ಪೂರ್ವ ಆ ಸೂರ್ಯ ದರ್ಶನಾತ್ತಿಷ್ಟೇ ತತಸ್ತು ಉಪವಿಷೇತವ, ವಾ ಅಂದರೆ ಛಾಯ್ಸ್ ಅದಕ್ಕೆ. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಾಂ, ಪೂರ್ವಾಂ ಸಂಧ್ಯಾಂ ಸನಕ್ಷತ್ರ, ಪೂರ್ವ ಸಂಧ್ಯಾ ಅಂತ ಹೇಳಿದರೆ ಮೊದಲನೇ ಸಂಧ್ಯಾ ವಂದನೆ ಅಂತ ಅರ್ಥ, ಪ್ರಾತಃ ಸಂಧ್ಯಾ ವಂದನೆ. ಪ್ರಾತಃ ಸಂಧ್ಯಾವನ್ನೇ ಮಾಡಬೇಕಾದ್ರೆ ಹೇಗಿರಬೇಕು ಅಂತ ಸನಕ್ಷತ್ರ ನಕ್ಷತ್ರ ಕಾಣ್ತಾ ಇರಬೇಕು. ಅದೆಲ್ಲ ಕೇಳಿ ಬರುತ್ತೆ, ಎಲ್ಲ ಯೋಚನೆ ಮಾಡಬೇಡಿ. ಮೊದಲೇ ಆ ಸೂರ್ಯ ದರ್ಶನ ತಿಷ್ಟೆ ತತ ಸ್ತೂಪ ವಿಷಯಿತವ ಇಷ್ಟೇಳಿ ಸೂರ್ಯೋದಯಕ್ಕಿಂತ ಮುಂಚೆ ನಿಂತ್ಕೊಂಡೇ ಮಾಡಬೇಕು, ಆಮೇಲೆ ಕುತ್ಕೊಂಡು ಮಾಡಬಹುದು, ಸಾಯಂಕಾಲ ಕುತ್ಕೊಂಡೇ ಮಾಡಬೇಕು. ಪೂರ್ವಾಂ ಸಂಧ್ಯಾಂ ಸನಕ್ಷತ್ರಾಂ, ಬೆಳಗಿನ ಸಂಧ್ಯಾವನ್ನೇ ನಕ್ಷತ್ರ ಕಾಣುತ್ತಿರಬೇಕಾದ್ರೆ ಮಾಡಬೇಕು. ಇನ್ನು ಕೂಡ ಉತ್ತರಾಂ ಸದಿವಾಕಾರಾಂ, ಸಾಯಂಕಾಲ ಸಂಧ್ಯಾ ವಂದನೆ. ಉತ್ತರಾಮ್ ಅಂದ್ರೆ ಸಾಯಂಕಾಲ ಸಂಧ್ಯಾ ಒಂದು ಲಾಸ್ಟ್ ಅಂತ ಅರ್ಥ. ಉತ್ತರ ಸೆಕೆಂಡ್ ಅಲ್ಲ, ಪೂರ್ವ ಅಂದ್ರೆ ಫಸ್ಟು, ಉತ್ತರ ಅಂದ್ರೆ ಲಾಸ್ಟ್. ಅದನ್ನ ಸದಿವಾಕ ಏನು ಸೂರ್ಯ ಕಾಣ್ತಿರ್ಬೇಕು, ಸೂರ್ಯ ಕಾಣ್ತಿರ್ಬೇಕಾದ್ರೆ ಸಾಯಂಕಾಲ ಸಂಧ್ಯಾ ವಂದನೆ, ನಕ್ಷತ್ರ ಕಾಣ್ತಿರ್ಬೇಕಾದ್ರೆ ಪ್ರಾತಃ ಸಂಧ್ಯಾ ವಂದನೆ. ನಮ್ದು ಊಟ ಬಟ್ಟೆ ಬೆಳಿಗ್ಗೆ ಸೂರ್ಯ ಕಾಣ್ತಾರೆ, ರಾತ್ರಿ ನಕ್ಷತ್ರ ಕಾಣುತ್ತೆ. ಇನ್ಮೇಲೆ ಸಂಧ್ಯಾ ವಂದನೆ, ಬೆಳಿಗ್ಗೆ ಸೂರ್ಯ ಕಾಣದೆ ಇಲ್ಲಿ ಬಂದ್ಬಿಟ್ಟಿರ್ತಾರೆ ಆಗ್ಲೇನೆ, ಸಾಯಂಕಾಲ ನಕ್ಷತ್ರಗಳು ಎಲ್ಲ ನಕ್ಷತ್ರ ಕಂಡುಬಿಟ್ಟಿರ್ತಾರೆ, ತಪ್ಪದು. ಅದು ಸಕಾಲ ಸಂಧ್ಯಾ ವಂದನೆ ಮಾಡದೆ ಹೋದರೆ ಎರಡು ಪೂರ್ಣ ಫಲ ಬರೋದಿಲ್ಲ, ನಿಮ್ಮ ನೆನ್ಪಿಟ್ಕೊಂಡಿರ್ಬೇಕು. ಸಕಾಲ ಸಂಧ್ಯಾನೇ ಮಾಡ್ತೀರಿ, 10 ಜಪ ಮಾಡ್ತೀರಿ, ಅಕಾಲಕ್ಕೆ 100 ಮಾಡ್ತೀರಿ, 1000 ಮಾಡ್ತೀರಿ. ಸಕಾಲಕ್ಕೆ 10 ಮಾಡೋದು ಭಾರಿ ಶ್ರೇಷ್ಠ, ಗೊತ್ತಾಯ್ತಾ? 10 ಗಂಟೆಗೆ ಎದ್ದು ಬಿಟ್ಟು ನೀವು 1000 ಮಾಡೋದಕ್ಕಿಂತ ಸೂರ್ಯೋದಯಕ್ಕೆ ಮುಂಚೆ 10 ಮಾಡಿದರೆ ನಂಬರ್ 1. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಮಾಡ್ತೀವಿ ಫಲ ಕೊಟ್ಟಿಲ್ಲ ಅಂಬೋರಿಗೆಲ್ಲ ಉತ್ತರ ಅದು. ಸಕಾಲಕ್ಕೆ ಮಾಡಬೇಕು, ಸರಿಯಾಗಿ ಮಾಡಬೇಕು. ಬೆಳಗ್ಗೆ ಸಂಧ್ಯಾನೆ ಮಾಡದೆ ಹೋದರೆ, ಸಾಯಂಕಾಲ ಸಂಧ್ಯಾನೆ ಮಾಡದೆ ಹೋದರೆ, ಸಕಾಲಕ್ಕೆ ಮಾಡದೆ ಹೋದರೆ ಸೂರ್ಯ ಹತ್ಯಾ ದೋಷ ಬರುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಹತ್ತು ಹಣ ಹಿಂಸಾಯ, ಒಂದು ನೋಯಿಸಿದ ಪಾಪ, ಒಂದು ಕೊಂದು ಪಾಪ, ದೇವರಿಗೆ ಅವರಿಗೇನಾಗೋದಿಲ್ಲ, ಆ ಪಾಪ ನಮಗೆ ಬರುತ್ತೆ ಅಂತ ಅರ್ಥ. ಅದರಿಂದ ಸಂಧ್ಯಾನೆ ಮಾಡಲೇಬೇಕು, ಸಕಾಲಕ್ಕೆ ಮಾಡಬೇಕು, ಮತ್ತು ವಿದ್ಯುಕ್ತವಾದ ದಿಕ್ಕು ಮೊದಲಾದ ನೋಡಿರಬೇಕು. ಆ ರೀತಿ ಮಾಡಿದರೆ ಸರಿ. ಉತ್ತರಾಮ್ ಉಪವಿಶ್ಯೈವ, ಉತ್ತರಾಮ್ ಉಪವಿಶ್ಯೈವ, ಸಾಯಂಕಾಲ ಸಂಧ್ಯಾ ಕುತ್ಕೊಂಡೇ ಮಾಡಬೇಕು ಜಪನ. ವಾಗ್ಯತ ಸರ್ವದಾ ಜಪೇ, ಸರ್ವದಾ ವಾಗ್ಯತ, ಯಾವ ಕಾಲಕ್ಕೂ ಮಾತಾಡಬಾರದು ಮಧ್ಯೆ. ವಾಗ್ಯತಃ ಯತ ವಾಕ್, ಜಪದ ಕಾಲಕ್ಕೆ ಮಾತಾಡಬಾರದು, ಮಧ್ಯೆ ಮಾತಾಡಿಬಿಟ್ರೆ ಮೊದಲಿಂದ ಶುರು ಮಾಡಬೇಕು, ಮೊದಲಿಂದ ಶುರು ಮಾಡಬೇಕಂತ. 9 ಮಾಡಿರ್ತಾರೆ, ಯಾರು ಮಾತಾಡಿಸ್ಬಿಡ್ತಾರೆ ಮತ್ತೆ ಅಂಗನ್ಯಾಸಕರನ್ಯಾಸದಿಂದ, ಇಲ್ಲಿಂದ ಅಲ್ಲ, ಅಂಗನ್ಯಾಸಕರ ಶುರು ಮಾಡಬೇಕು. ಆಮೇಲೆ ಇಂದು 1000 ಮಾಡೋರು 900 ಮಾಡಿಬಿಟ್ಟ ಅಂದ್ರೆ ಮತ್ತೆ ಮಧ್ಯದಿಂದ ಮಾಡ್ತಾ ಬರಬೇಕು. ಇನ್ನು ಅಭ್ಯಾಸ ಮಾಡಿಕೊಂಡ್ರೆ ವಾಗ್ಯತಃ ಮೌನ ಭಾರಿ ಶ್ರೇಷ್ಠ, ಎಲ್ಲ ಕಾಲಕ್ಕೂ ಮೌನ ಶ್ರೇಷ್ಠ. ಜಪದ ಕಾಲಕ್ಕೆ ಭಾರಿ, ಸ್ನಾನ ಕಾಲಕ್ಕೆ, ಹೋಮ ಕಾಲಕ್ಕೆ, ಜಪ ಕಾಲಕ್ಕೆ ಮೌನ ಮಾಡಬೇಕು. 3 ಕಾಲದಲ್ಲಿ ಮೌನ ಇರಬೇಕು, ಸ್ನಾನ ಕಾಲಕ್ಕೆ, ಜಪದ ಕಾಲಕ್ಕೆ, ಮತ್ತು ಹೋಮದ ಕಾಲಕ್ಕೆ. 3 ಹೊತ್ತಿನಲ್ಲೂ ಮನುಷ್ಯ ಸ್ನಾನ ಕಾಲಕ್ಕೆ ಸಿನಿಮಾ ಹಾಡು, ಇದ್ರ ಕಾಲಕ್ಕೆಲ್ಲ ದೇವ್ರ ಪದ ಕಾಲಕ್ಕೆ ಹರಟೆ, ಹೋಮ ಕಾಲಕ್ಕೆ ಕೂತಾಗ ಸ್ಕೋರ್ ಕೇಳಿಕೊಂಡು ಕೂರ್ ಮಾವು ಮಾಡ್ತಿರ್ತಾರೆ. ಪೂರ್ತಿ ತಪ್ಪು. ಮೌನವನ್ನು ಭೋಜನ ಕಾಲಕ್ಕೆ ಮೌನ, ಇನ್ನೊಂದು ಮೌನ ಅಂದ್ರೆ ಕೊನೆಯ ಮೌನ ಭೋಜನ ಕಾಲಕ್ಕೆ. 4 ಮೌನಾಚರಣೆ ಮಾಡಿದರೆ ಬೇಗ ಸಿದ್ಧಿಯಾಗುತ್ತೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಅದು ಮಾಡ್ಲಿಕ್ಕೆ ಜನ ಅಭ್ಯಾಸ ಮಾಡಲಿ ಅಂತಾನೆ. ಚಾತುರ್ಮಾಸ್ಯಾಧಿಕಾರದಲ್ಲಿ ಮೌನ ಭೋಜನ ಅಂತ ಒಂದು ವ್ರತ, ಅಧಿಕ ಮಾಸ ಚಾತುರ್ಮಾಸ್ಯಾದಿಗಳಲ್ಲಿ 30 ಬಿಟ್ಟು ಮಾಡಬೇಕಂತ. ಹರಿಸ್ಮರಣೆ ಮಾಡುವ, ಅದು ಮೌನ ಬ್ರೇಕ್ ಆಗೋದಿಲ್ಲ, ದೇವರ ಸ್ಮರಣೆ ಎಲ್ಲ ಮಾಡಬಹುದು, ಆದರೆ ಬೇರೆ ಮಾತ್ರ ನಾಡಬಾರದು. ಆ ರೀತಿ ಮಾಡಿದರೆ ಭಾರಿ ಪುಣ್ಯ. ವಾಗ್ಯತಃ ಸರ್ವದ ಅಂತ ಹೇಳಿದ್ದರಿಂದ ಎಲ್ಲ ಕಾಲಕ್ಕೂ ಕೂಡ ಯಥಾವಾಕ್ ಆಗಿರಬೇಕು, ಮಾತನ್ನು ಆಡದಂತೆ ಮಾಡಬೇಕು. ಇನ್ನು ಜಪಗಳಲ್ಲೂ ಅನೇಕ ವೆರೈಟಿ, ಗಟ್ಟಿಯಾಗಿ ಹೇಳೋ ಜಪ ಬೇರೆ, ತುಟಿ ಆಡಿಸಿ ಹೇಳೋ ಜಪ ಬೇರೆ, ಮನಸ್ಸಲ್ಲೇ ಮಾಡೋ ಜಪ ಬೇರೆ. 3 ಜಪ ಇದೆ. ಮೊದಲೆಲ್ಲ ಗಟ್ಟಿಯಾಗೆ ಜಪ ಹೇಳಬೇಕು, ಗಟ್ಟಿಯ ಮಂತ್ರ ಹೇಳಬೇಕು, ತಪ್ಪು ಹೇಳ್ತಾನೋ ಸರಿ ಹೇಳ್ತಾನೋ ಗೊತ್ತಾಗಬೇಕಾದ್ರೆ ಗಟ್ಟಿಯಾಗಿ ಹೇಳಬೇಕು. ಆಮೇಲೆ ತುಟಿ ಚಲನೆ ಅಷ್ಟೇ. ಆಮೇಲೆ ಮನಸ್ಸಲ್ಲೇ ಮಾಡಿದರೆ ಅದು ಅತಿ ಶ್ರೇಷ್ಠವಾದಂಥ ಜಪ. ಅಂದರೆ ಮಾನಸಿಕವಾದ ಜಪ ಅತಿ ಶ್ರೇಷ್ಠವಾದದ್ದು. ಯಾವುದೇ ಮಂತ್ರ ಪೂರ್ಣ ಫಲ ಕೊಡಬೇಕಾದ್ರೆ ಮನಸ್ಸಿಂದ ಮಾಡಬೇಕು. ಯಾಕೆ ಗೊತ್ತಾ? ಬಾಯಿ ಹೇಳಿದ ಮೆಕ್ಯಾನಿಕಲ್ ಆಗಿಬಿಡ್ತಾನೆ, ಜಾಯಿಸ್ತುತಿ ಹೇಳ್ತಿರ್ತಾನೆ, ಎಲ್ಲೋ ಕೊನೆಗೆ ಹೋಗಿರ್ತಾನೆ. ಶ್ರೀಮದ್ ಆನಂದ ತೀರ್ಥ ಮೊದಲೇ ಬಂದುಬಿಡ್ತಾರೆ, ಶ್ರೀಮದ್ ಆನಂದ ತೀರ್ಥ ಅಂತ ಮೊದಲಿಂದ ಶುರುವಾಗಿಬಿಡುತ್ತೆ. ಈಗ ಎಲ್ಲೋ ಇರ್ತದಲ್ಲ, ಮನ ವಿಷ್ಣು ಸಹಸ್ರ ಹೇಳ್ತಿರ್ತಾರೆ, ವಾಪಸ್ ಬಂದುಬಿಡುತ್ತೆ, ಮತ್ತೆ ಮುಂದಕ್ಕೆ ಹೋಗೋದಿಲ್ಲ ಗಾಡಿ. ಯಾತಕ್ಕೆ ಗೊತ್ತಾ? ಮನಸ್ಸಿಲ್ಲದೆ ಇದಕ್ಕೆ ಹಾಕಾಗೋದು. ಮನಸ್ಸಿಟ್ಟು ಮಾಡ್ತಿದ್ರೆ ಕರೆಕ್ಟಾಗಿ ಹೇಳೋದಕ್ಕೆ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಜಪದಲ್ಲೂ ಕೂಡ ಮನಸ್ಸಿನಲ್ಲಿ ಮಾಡೋ ಜಪ ಅತ್ಯುತ್ತಮ ಪಕ್ಷ. ಆಗ ಕಾನ್ಸಂಟ್ರೇಷನ್ 100 ಅದು ಮುಖ್ಯವಾದ ಕಾರಣ ಅಂತ ಹೇಳಿದರು. ಇದಕ್ಕೆಲ್ಲ ಹೇಳ್ತಾ ಜಪ ಮಾಡ್ತೀರಿ, ಧ್ಯಾನ ಮಾಡಬೇಕು. ಯಾರನ್ನು ಧ್ಯಾನ ಮಾಡಬೇಕು ಅಂದರೆ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತಶಂಖ ಚಕ್ರ. ಎಷ್ಟು ಇದೆ ಆಚಾರ್ಯ ಹೇಳೋದಕ್ಕಿಂತ ಮುಂಚೆ ಸಂಧ್ಯಾನೆ ಮಾಡೋರು ಇದ್ರು, ಆದರೆ ಶ್ಲೋ ಇದೇ ಗೊತ್ತಿರಲಿಲ್ಲ. ಮೊದಲವರಿಗೆ ಸೂರ್ಯನೇ ದೇವತೆ ಅಂತಕೊಂಡು, ಕೆಲವರು ಗಾಯತ್ರಿ ಸ್ತ್ರೀ ದೇವತೆ ಅಂತ ತಿಳ್ಕೊಂಡಿದ್ರು. ಆಚಾರ್ಯ ಇದನ್ನು ಹೇಳಿದರು, ಈ ಶ್ಲೋಕ ಅಷ್ಟೇ ಹೇಳ್ತಾರೆ. ಮೊನ್ನೆ ಐತರಿದೆಯಲ್ಲಿ ನೋಡಿದ್ದೇವೆ, ನರಸಿಂಹ ಪುರಾಣೆ ಅಂತ ಕೋಟ್ ಮಾಡ್ತಾರೆ. ಮತ್ತೊಂದು ಕಡೆಗೆ ಆದಿತ್ಯ ಪುರಾಣೆ ಅಂತ ಹೇಳ್ತಾರೆ. ತುಂಬ ಕಡೆ ಬಂದಿರತಕ್ಕಂಥ ಶ್ಲೋಕ ಇದನ್ನು ಹೇಳಿಕೊಟ್ಟಿದ್ದರಿಂದ ಸರಿಯಾಗಿ ಸಂಧ್ಯಾ ಮಾಡಲಿಕ್ಕೆ ಬಂದಿದ್ದು ಕೂಡ ತತ್ವಮಸಿ ವಾಕ್ಯಾರ್ಥ ಇರಲಿ, ಆಮ್ರಹ್ಮಾಸ್ಮಿ ವಾಕ್ಯಾರ್ಥ ಇರಲಿ, ಸಂಧ್ಯಾ ಮಾಡಲಿಕ್ಕೆ ಬಂದಿದ್ದು ಕೂಡ ಆಚಾರ ಹೇಳಿದ ಮೇಲೇ. ಅದಕ್ಕಿಂತ ಮುಂಚೆ ಸಂಧ್ಯಾ ಮಾಡಲಿಕ್ಕೂ ನನಗೆ ಬರ್ತಿರಲಿಲ್ಲ, ಸ್ನಾನದ ವ್ಯವಸ್ಥೆನೂ ಗೊತ್ತಿರಲಿಲ್ಲ. ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ. ಯಾವುದೇ ಮಂತ್ರಕ್ಕೆ ಜಪ ಯಾತಕ್ಕೆ ಧ್ಯಾನ ಶ್ಲೋಕ ಹೇಳ್ತಾರೆ ಅಂದರೆ ಧ್ಯಾನ ಶ್ಲೋಕ ಚಿಂತನೆ ಮಾಡ್ತಾ ಮಂತ್ರ ಹೇಳಬೇಕು. ಧ್ಯಾನ ಶ್ಲೋಕದ ಅರ್ಥ ಗೊತ್ತಾಗಿದ್ದರೆ ಆಗ ಕರೆಕ್ಟಾಗಿ ಹೇಳೋದಕ್ಕೆ ಬರುತ್ತೆ, ಡಿಸ್ಟರ್ಬ್ ಆಗೋದಿಲ್ಲ ಮೈಂಡಾಗ. ನಮ್ಮ ಮಂತ್ರ ಯಾವುದೋ ಧ್ಯಾನ ಯಾವುದೋ ಮನಸ್ಸೆಲ್ಲೋ ಆದಾಗ ನಮಗೆ ಏನು ಮಂತ್ರ ಹೇಳಿದ್ರು ಗೊತ್ತಿರೋದಿಲ್ಲ. ಈ ರೀತಿ ಪೂರ್ತಿ ಸೇರಬೇಕಾದ್ರೆ ಧ್ಯಾನ ಶ್ಲೋಕ ಅದು ಅರ್ಥ ಚಿಂತನೆ ಮಾಡಬೇಕು. ಅರ್ಥ ಚಿಂತನೆ ಮಾಡಿದ್ರೆ ರೂಪ ಚಿಂತನೆ ಬರುತ್ತೆ, ರೂಪ ಚಿಂತನೆ ಮಾಡಿದ ತಕ್ಷಣ ಕಾನ್ಸಂಟ್ರೇಷನ್ ಪೂರ್ತಿಯಾಗಿ ಬರುತ್ತೆ. ಅದನ್ನು ಅಭ್ಯಾಸ ಮಾಡಬೇಕು. ಇಷ್ಟೇಳಿ ಗಾಯತ್ರಿ ತ್ರಿಗುಣಂ ವಿಷ್ಣುಂ ಧ್ಯಾಯನ್ ಅಷ್ಟಾಕ್ಷರಂ ಜಪೆ. ಗಾಯತ್ರಿ ಮಂತ್ರ ಎಷ್ಟು ಹೇಳಿರ್ತೀರಲ್ಲ ಅದರ ಮೂರರಷ್ಟು ನಾರಾಯಣ ಮಂತ್ರ ಹೇಳಬೇಕು. ಇದು ಮುಖ್ಯ. ಮೂವತ್ತು ಆಗದು ಅವಾಗ ಹತ್ತು ಮಾಡಿದರೆ ಮೂವತ್ತಾಗದು ನಾರಾಯಣ ಮಂತ್ರನೇ ಹೊರತು ಗಾಯತ್ರಿ ಮಂತ್ರ ಅಲ್ಲ. ಹತ್ತು ಗಾಯತ್ರಿ ಜಪ ಮಾಡಿದರೆ ಮೂವತ್ತು ಸರ್ತಿ ಓಂ ನಮೋ ನಾರಾಯಣಾಯ ಅದನ್ನು ಹೇಳಬೇಕು. ನೂರು ಮಾಡಿದರೆ ಮುನ್ನೂರು ಹೇಳಬೇಕು. ಸಾವಿರ ಮಾಡಿದರೆ ಮೂರು ಸಾವಿರ ಹೇಳಬೇಕು. ಈ ನಮಗೆ ಗೊತ್ತಾಗುತ್ತೆ ಕಡಿಮೆ ಮಾಡೋಕ್ಕೆ ಅದೊಂದು ಕಾರಣ, ಇದೊಂದು ಸಾವಿರ ಅದು ಮೂರು ಸಾವಿರ ಬೇರೆ ಗ್ರಾಚಾರ, ಹತ್ತು ಮೂವತ್ತು ಮಾಡಿಬಿಡುವುದಲ್ಲ ಅಂತ ಹೇಳಬೇಕು. ಅನೇಕರು ಮತ್ತೊಂದು ತಪ್ಪು ಮಾಡ್ತಾರೆ. ನಾರಾಯಣ ಮಂತ್ರ ಕೆಲವರಿಗೆ ಹೇಳಿಸ್ಕೊಂಡೇ ಇರೋದಿಲ್ಲ. ಉಪನಯನ ಕಾಲ ಪುರೋಹಿತರುಗಳು ಬರೀ ಏನು ಹೇಳ್ಕೊಡ್ತಾರೆ, ಗಾಯತ್ರಿ ಮಂತ್ರ ಅಷ್ಟೇನೆ, ಇದನ್ನು ಹೇಳೋದೇ ಇಲ್ಲ. ಈಗ ಗೊತ್ತಾಗೋದಕ್ಕೆ ಐವತ್ತರವತ್ತು ಆಗಿರುತ್ತೆ ಆಗ್ಲೇನೆ, ಎಷ್ಟು ಮಿಸ್ ಆಗಿರುತ್ತೆ ನೋಡ್ಕೊಳ್ಳಿ. ಗಾಯತ್ರಿ ಮಂತ್ರ ಹೇಳಿ ನಾರಾಯಣ ಮಂತ್ರ ಹೇಳದೆ ಹೋದರೆ ಅದು ಪೂರ್ತಿ ಆಗೋದಿಲ್ಲ, ಇನ್ಕಂಪ್ಲೀಟ್ ಮಂತ್ರ. ಈಗ ಸಂಧಾನೆ ಪೂರ್ತಿ ಆದಾಗ ಆಗೋದೇ ಇಲ್ಲ. ನಾರಾಯಣ ಮಂತ್ರ ಹೇಳಲೇಬೇಕು ಅಂತ ವಿಧಿ ಇರೋದ್ರಿಂದ ಒನ್ ಇಷ್ಟು ತ್ರೀ ಹೇಳಲೇಬೇಕು. ಅದನ್ನು ಹೇಳ್ಕೊಟ್ಟವರು ಮತ್ತೆ ಆಚಾರ್ಯರೇ. ಗಾಯತ್ರಿ ತ್ರಿಗುಣಂ, ಗಾಯತ್ರಿ ಮಂತ್ರ ಉಪದೇಶ ಎಂದು ಮಾಡ್ತಾರೆ ಉಪನಯನ ದಿವಸ. ನಾರಾಯಣ ಮಂತ್ರ ಎಂದು ಹೇಳಬೇಕು ಅವತ್ತೇ ಹೇಳಬೇಕು. ಅರ್ಥ ಆಯ್ತಾ? ಇನ್ನೂ ಸ್ವಾರಸ್ಯ, ಮತ್ತೆ ಯಾತಕ್ಕೆ ದೊಡ್ಡವ್ರನ್ನ ಕರೆಸ್ತಾರೆ ಗೊತ್ತಾ? ಅವತ್ತಿನ ದಿವಸ ಗಾಯತ್ರಿ ಮಂತ್ರ ತಂದೆನೇ ಹೇಳಬೇಕು, ಬೇರೆಯವ್ರು ಹೇಳಾಗಿಲ್ಲ. ತಂದೆನೇ ಹೇಳಿದರೆ ಗಾಯತ್ರಿ ಮಂತ್ರ, ಗುರುಮಂತ್ರ ಅಂತ ಹೇಳಿದ್ದು ಗುರುಗಳೇ ಅದನ್ನು ನಾರಾಯಣ ಮಂತ್ರ ಅವ್ರ ಕಡೆ ಹೇಳಿಸ್ಬೇಕು. ಅದಕ್ಕೆ ಅದನ್ನು ಗುರುಮಂತ್ರ ಅಂತ ಹೇಳಿದ್ರು. ನಾರಾಯಣ ಮಂತ್ರ ಗುರುಮಂತ್ರ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಗುರುಗಳಿಂದ ಅವ್ರು ಗಾಯತ್ರಿ ಅವ್ರ ಕಡೆ ಹೇಳಿಸ್ಬಾರ್ದು. ಹೇಳಿಸಿದ್ರೆ ತಂದೆ ಅಧಿಕಾರ, ಅದು ಇನ್ನೊಬ್ಬರ ಅಧಿಕಾರ ಅಲ್ಲ. ಒಂದು ಮಾತು ಹೇಳ್ತಾರೆ, ತಂದೆನೇ ಗಾಯತ್ರಿ ಹೇಳಬೇಕು, ಇಲ್ಲ ಗಾಯತ್ರಿ ಹೇಳಿದ್ರು ತಂದೆ ಆಗ್ತಾನೆ. ಅರ್ಥ ಆಯ್ತಾ? ಅಷ್ಟರ ಮಟ್ಟಿಗೆ ಮಾತು ಹೇಳಿದ್ರೆ ಗಾಯ ತಂದೆನೇ ಇದರಲ್ಲಿ ಬರುತ್ತೆ. ವಾಮನ ಅವತಾರ ಹೇಳಬೇಕಾದ್ರೆ ಎಲ್ಲ ದೇವತೆಗಳೆಲ್ಲ ಬಂದಿರ್ತಾರೆ, ಕಶ್ಯಪರು ಗಾಯತ್ರಿ ಮಂತ್ರ ಹೇಳ್ತಾರೆ. ಗೊತ್ತಾಯ್ತಾ? ತಂದೆಯವರು ವಾಮನರು ಪರಮಾತ್ಮನ ತಂದೆ ಅನಿಸ್ಕೊಂಡವರು ಗಾಯತ್ರಿ ಮಂತ್ರ ಹೇಳ್ತಾರೆ. ಪರಮಾತ್ಮನ ಗಾಯತ್ರಿ ಬೇಡ, ವಿಧಾನವನ್ನು ತಿಳಿಸಿದರೆ ಅದರ ಅರ್ಥ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಯಾವ ಕಾಲಕ್ಕೂ ಕೂಡ ಗುರುಗಳಿಂದನೇ ಉಪದೇಶವನ್ನು ಹೊಂದಿಸಬೇಕು. ನಾರಾಯಣ ಮಂತ್ರ ಸಮೇತ ಗಾಯತ್ರಿ ಮಂತ್ರ ಇವರು, ನಾರಾಯಣ ಮಂತ್ರ ಅವರು, ತ್ರಿಕಾಲ ಸಂಧ್ಯಾಗೂ ಹೇಳಬೇಕು ನಾರಾಯಣ ಮಂತ್ರ. ಇನ್ನೊಂದು ವಿಶೇಷ, ಯಾವುದೇ ಮಂತ್ರವನ್ನು ಕೂಡ ಊಟ ಆದಮೇಲೆ ಹೇಳಬಾರ್ದು. ಗೊತ್ತಾಯ್ತಾ? ಊಟ ಆದಮೇಲೆ ಯಾವ ಮಂತ್ರವೂ ಇಲ್ಲ, ಆದರೆ ಗಾಯತ್ರಿ ಮಾತ್ರ ಎಕ್ಸೆಪ್ಷನ್. ಗೊತ್ತಾಯ್ತಾ? ಗಾಯತ್ರಿ ಮಾತ್ರ ಭೋಜನ ಮಾಡಿದ ಮೇಲೂ ಕೂಡ ಹೇಳ್ಬೋದಾದ ಮಂತ್ರಗಳು ಅಂದರೆ ಗಾಯತ್ರಿ ಮಂತ್ರ ಅಟ್ಯಾಚ್ಡ್ ವಿಷ್ಣು ನಾರಾಯಣ ಮಂತ್ರ ಒಂದೇ, ಇನ್ಯಾವುದನ್ನು ಆಮೇಲೆ ಹೇಳಾಗಿಲ್ಲ. ಎಷ್ಟೇ ಮಂತ್ರ ಜಪ ಮಾಡೋರು ಕೂಡ ಬೆಳಿಗ್ಗೆಷ್ಟೇ ಮಾಡಬೇಕು, ಇದು ಮುಡಿದತ್ತೇನು ಮಾಡಾಗಿಲ್ಲ. ಇವೆರಡನ್ನು ಮಾತ್ರ ಯಾವ ಊಟ ಮಾಡಿದರೂ ಹೇಳಬೇಕು, ಆದರೆ ಸ್ವಚ್ಛವಾಗಿ ಹೇಳಬೇಕು. ಬಂದ ತಕ್ಷಣ ಶುದ್ಧನಾಗಿ ಆದಷ್ಟು ಶುದ್ಧವಾಗಿ ಮಾಡಿದರೆ ಸರಿ. ಹತ್ತು ಮೂರದಾಗ ಒಟ್ಟಿಗೆ ಬಿಡ್ಬೋದು, ಮೂವತ್ತು ಒಟ್ಟಿಗೆ ಮಾಡಿಬಿಟ್ಟು ಮೂರು ಸತಿ ಒಟ್ಟಿಗೆ ಬಿಟ್ಟರು ಆಯ್ತು. ಮೂರು ಸತಿ ಮಾಡಿಬಿಟ್ಟು ಇಲ್ಲ 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 ಊಟ ಒಟ್ಟಿಗೆ ಎಷ್ಟು ಜಪ, ಯಾವುದೇ ಜಪ ಮಾಡಿದರೂ ಕೂಡ ಕೊನೆಗೆ ತರ್ಪಣ ಮೊದಲಲ್ಲ, ಜಪಕ್ಕೆ ಮುಗಿಸಿ ನೂರೆಂಟು ಮಾಡೋರು ಕೂಡ ನೂರೆಂಟು ಮುಗಿಸಿಬಿಡಬೇಕು. ಆಮೇಲೆ ಹನ್ನೊಂದು ಸತಿ ಒಟ್ಟಿಗೆ ಕೊಡೋದು. ಆಮೇಲೆ ಸಾವಿರ ಮಾಡೋರು ಹಾಗೇನೆ, ಒನ್ ಇಷ್ಟು ಟೆನ್ ಅದು ಬಂದರೆ ವಾಪಸ್ ಬರಬೇಕು. ಹತ್ತು ಮಾಡಿದರೆ ಒಂದು, ಆ ಕ್ರಮದಲ್ಲಿ ಯಾವಾಗಲೂ ಕೂಡ ತರ್ಪಣ. ಅದರ ಒನ್ ಪಾಯಿಂಟ್ ಹೋಮ, ಅದು ಕ್ರಮ. ಅದು ಒಂದು ಜಪ, ತರ್ಪಣ, ಹೋಮ, ಭೋಜನ, ನಾಲ್ಕು ಮಾಡಿದರೆ ಮಂತ್ರ ಜಪ ಪೂರ್ತಿ ಆದಾಗ ಲೆಕ್ಕ. ಹೇಳಿದ್ರು ಬೇಕೇ ಬೇಕು ಉಪದೇಶಕ್ಕೆ. ಅದಕ್ಕೆ ಹೇಳಿದ್ರು ಗಾಯ ಅವತ್ತೇನೆ ದೊಡ್ಡವ್ರನ್ನ ಯಾತಕ್ಕೆ ಕರೆಸಿರ್ಬೇಕು ಉಪನಯ ದಿವಸ, ಅವ್ರ ಕಡೆ ಹೇಳಿಸ್ಬೇಕು ಅಂತ. ಉಪದೇಶ ಇಲ್ಲದೆ ಹೇಳಾಗಿಲ್ಲ ಯಾವ ಮಂತ್ರ ಕೂಡ. ತಪ್ಪರದೇ ಇದ್ದಾರೆ, ಎಲ್ಲೇ ಇದ್ರೂ ತಪ್ಪದು. ಗೊತ್ತಾಯ್ತಾ? ಉಪದೇಶ ಇಲ್ಲದೆ ಮಂತ್ರ, ಗುರು ಉಪದೇಶವಿಲ್ಲದ ಮಂತ್ರ ಉರಗನ ಉಪವಾಸದಂತೆ ಕಾಣಿರೋ ಅಂತ ಮಾತು. ಗುರುಗಳು ಹೇಳದೆ ಹೋದರೆ ಅದಕ್ಕೇನೆ ರತಿ ಹೆಂಡತಿ ಕಡೆ ಹೇಳ್ಕೊತಾರೆ ಪದ್ಯಮ್ನ. ಗೊತ್ತಾಯ್ತಾ? ಯಾವುದೇ ಮಂತ್ರಕ್ಕೂ ಗುರುಗಳಂತ ಇರಲೇಬೇಕು. ನಾರಾಯಣ ಕವಚವನ್ನ ಇಂದ್ರದೇವರು ವಿಶ್ವರೂಪಾತ್ರ ಹೇಳ್ಕೊತಾರೆ. ಇಲ್ಲಿ ಅವರ ಇಲ್ಲೇ ಇವರು, ಉಪದೇಶ ಆಗದೆ ಹೋದರೆ ಸಿದ್ಧಿ ಬರೋದಿಲ್ಲ. ಆದ್ದರಿಂದ ಉಪದೇಶ ಆಗಲೇಬೇಕು. ಗಾಯತ್ರಿ ಮಂತ್ರಕ್ಕೂ ಅದಕ್ಕಿಲ್ಲ, ಗಾಯತ್ರಿ ಬ್ರಹ್ಮ ಗಾಯತ್ರಿಗಿದೆ ಇದಕ್ಕಿಲ್ಲ, ಸಂಧ್ಯಾವನ್ನೇ ಗಾಯತ್ರಿಗಿಲ್ಲ. ಬ್ರಹ್ಮ ಗಾಯತ್ರಿ ಮಾಡಿದ್ರೆ ತರ್ಪಣ ಅದೆಲ್ಲ ಕೊಡಬೇಕು. ಮತ್ತೆ ಇದನ್ನು ಹೇಳಿಬಿಟ್ಟು ಯಾಕೆ ಹೇಳಿಲ್ಲ ಅಂದರೆ ಬಿಡಿ, ಇದನ್ನೇ ಮಾಡೋದಿಲ್ಲ ಬಿಟ್ಟುಬಿಟ್ರೆ ಕಷ್ಟ ಅಂತ ಹೇಳಿಲ್ಲ ಅಷ್ಟೇ. ಇದು ಇದೇ ಬೇಕಾದಷ್ಟಿದೆ, ಮಿನಿಮಮ್ ಆಗಿದ್ದಕ್ಕೆ ಎಷ್ಟು ಏಕಾದಶಿಗೆ ಏ ಪುರೋಹಿತರಿಗೆ ಸಂಕಲ್ಪ ಮಾಡಬೇಕಾಗಿಲ್ಲ. ಗೊತ್ತಾ? ಇಲ್ಲ ಅದೊಂದು ಕಾರಣ ಆಗ್ತಿತ್ತು ಏಕಾದಶಿ ಬಿಡಲಿಕ್ಕೆ, ಅದಕ್ಕೆ ಬಿಡೋದಕ್ಕೆಲ್ಲ ಬೇಕಾಗ್ತದೆ, ಇದಕ್ಕೆ ಬೇಕಾಗಿಲ್ಲ. ಯಾಕೆ ಕಂಪಲ್ಸರಿ ಮಾಡೋದ್ರಿಂದ ಅದು ಮಾಡಿ ಅಂದರೆ ಮಾಡಿ ಅಷ್ಟೇ. ಇಲ್ಲ ಮಾಡಕ್ಕೆ ಬರೋದಿಲ್ಲ, ಪಾರಾಯಣ ಮಾಡಬೇಕು ಅಷ್ಟೇ ಹೊರತು ಜಪ ಮಾಡಾಗಿಲ್ಲ. ಜಪ ಇಷ್ಟು ಹಸ್ತಿ ಇರಬೇಕು, ಸಾಯಂಕಾಲ ಬೇಕಾದ್ರೆ ಮಾಡಿ, ಬೆಳಿಗ್ಗೆ ಏನು ತೊಗೊಂಡಿರಬಾರ್ದು, ಹಾಗಿದ್ರೆ ಮಾಡ್ಬೋದು. ಗೊತ್ತಾಯ್ತಾ? ಉಪವಾಸ ಇದ್ರೆ ಸಾಯಂಕಾಲನೂ ಮಾಡ್ಬೋದು, ಉಪವಾಸ ಇಲ್ಲದೆ ಹೋದರೆ ಮಾತ್ರ ಗಾಯತ್ರಿ ನಾರಾಯಣ ಬಿಟ್ಟು ಇನ್ಯಾವುದು ಹೇಳಾಗಿಲ್ಲ. ಯಾವುದು ಇಲ್ಲ ಇಲ್ಲ ಅದು ಶ್ರೇಷ್ಠ ಅಲ್ಲ. ಆಹಾರ ತೊಗೊಂಡ್ಮೇಲೆ ಮಂತ್ರ ಹೋಯ್ತು ಅಲ್ಲಿಗೆ, ಬೇರೆ ಮಂತ್ರ ಹೇಳಾಗಿಲ್ಲ. ಆಹಾರಕ್ಕಿಂತ ಮುಂಚೆ ಹೇಳಬೇಕು. ಇದಕ್ಕೆ ಬರುತ್ತೆ ಪ್ರಾಣಕ್ಕೆ ಬೇಕಲ್ಲ, ಫಸ್ಟ್ ಕ್ಲಾಸ್ ಮಾಡೋದು ಯಾವ ಊಟ ಮಾಡಿ ಮಾಡ್ಬೋದು. ಯಾವಾಗ ಬೇಕಾದ್ರೆ ರಾತ್ರಿ 12 ಗಂಟೆ ಬೇಕಾದ್ರೆ ಪ್ರಾಣ ಮಾಡ್ಬೋದು, 24 ಅವರ್ಸ್ ಬೇಕಾದ್ರೂ ಮಾಡ್ಬೋದು. ಪ್ರಾಣಕ್ಕೆ ಬ್ಯಾನ್ ಇಲ್ಲ, ಜಪಕ್ಕೆ ಮಾತ್ರ ನಿಯಮಗಳು ಉಂಟು. ಇಷ್ಟು ಹೇಳಿ ಯಾವ್ದು ಹೌದು ಮಾಡಲೇಬೇಕು, ಮೂರತ್ತೂ ಮಾಡಬೇಕು. ಧ್ಯಾನ ಏವಂ ಗಾಯತ್ರ್ಯ ತ್ರಿಗುಣಂ ವಿಷ್ಣುಂ ಧ್ಯಾಯನ್ನಷ್ಟಾಕ್ಷರಂ ಜಪೇತ್ ಪ್ರಣಮ್ಯ ದೇವಾನ್ ವಿಪ್ರಾಂಶ್ಚ ಗುರುಂಶ್ಚ ಹರಿಪಾರ್ಷದಾನ್. ಇದೆಲ್ಲ ಉಪಸ್ಥಾನ ಇದೆ. ಏವಂ ಸರ್ವೋತ್ತಮಂ ವಿಷ್ಣುಂ ಧ್ಯಾಯನ್ನೇ ವಾಚ್ಯೇ ಧರಿಂ. ಇಷ್ಟೆಲ್ಲ ಆದಮೇಲೆ ಮುಂದೆ ಏನು ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಅದಕ್ಕಿಂತ ಮುಂಚೆ ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನಂ. ಇಷ್ಟಾಯಿತು, ಬೆಳಗ್ಗೆ ಸಂಧ್ಯಾ ಮುಗಿತು, ಸುಮಾರು ಬೇಗ ಎದ್ದು ಎಲ್ಲ ಮುಗಿಸ್ಕೊಂಡ್ರೆ ಸೂರ್ಯೋದಯ 1 ಗಂಟೆಯೊಳಗೆ ಎಲ್ಲ ಮುದೋಗ್ಬಿಡುತ್ತೆ. ಆಮೇಲೆ ಏನು ಮಾಡಬೇಕು, ಈಗ ಮಧ್ಯಾಹ್ನದವರೆಗೂ ಟೈಮ್ ಇದೆ. ಆ ಟೈಮಲ್ಲಿ ಏನು ಮಾಡಬೇಕು, ಧ್ಯಾನ ಪ್ರವಚನಾಭ್ಯಾಂಚ ಧ್ಯಾನ ಪಾಠ ಪ್ರವಚನ ಮಾಡಿಕೊಂಡಿರ್ಬೇಕು. ಅಲ್ಲಿವರೆಗೂ ಕೂಡ ಧ್ಯಾನ ಪ್ರವಚನಕ್ಕೆ ಅಭ್ಯಾಸ ಅವಕಾಶ ಉಂಟು. ಯಥಾಯೋಗ್ಯ ಉಪಾಸನ, ಯಥಾಯೋಗ್ಯ ಅಂತ ಹೇಳಿದ್ದರಿಂದ ನಮ್ಗೆ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು. ಅದು ಪೂರ್ತಿ ಆಗೋದಿಲ್ಲ, ಹೋದಲ್ಲ ಅದಕ್ಕೆ ಬ್ರಹ್ಮಯಜ್ಞ ಅಂತ ಯಾತಕ್ಕೆ ಮಾಡ್ತಾರೆ ಅಂದರೆ ಅದು ಪ್ರವಚನ ಪೂರ್ತಿ ಸಾಧ್ಯ ಮಾಡಿದ ಲೆಕ್ಕ. ಅವತ್ತಿನ ಮಟ್ಟಿಗೆ ಸಾಧ್ಯ ಬ್ರಹ್ಮಯಜ್ಞನೇ. ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವಾ ಸಂಪೂಜೆಯ ವಿಷ್ಣುಂ ವೇದ ತಂತ್ರೋಕ್ತ ಮಾರ್ಗತಃ. ಇಲ್ಲಿ ಧ್ಯಾಯನ್ನೇ ವಾಚ್ಯ ಧರಿಮ್ ಅನ್ನೋದಕ್ಕೂ ಧ್ಯಾನ ಪ್ರವಚನ ಅನ್ನೋದಕ್ಕೂ ಅದೇ ಅರ್ಥ. ಕೆಲವು ಪಾಠದಲ್ಲಿ ಸ್ವಾಧ್ಯಾಯೇನ ವಾಚ್ಯ ಧರಿಮ್ ಅಂತಲೂ ಇದೆ. ಇದು ಧ್ಯಾಯ ಧ್ಯಾನ ಅಂಬೋದಕ್ಕಿಲ್ಲಿ ಬ್ರಹ್ಮಯಜ್ಞನೇ ಸೇರ್ಕೊಂಡ್ಬಿಡುತ್ತೆ. ಬ್ರಹ್ಮಯಜ್ಞ ಇತ್ಯಾದಿ ಮಾಡಿ ಮುಂದೆ ದೇವ್ರ ಪೂಜೆಯನ್ನು ಮಾಡಬೇಕು. ದೇವ್ರ ಪೂಜೆಗಿಂತ ಮುಂಚೆ ಏನು ಮಾಡಿರಬೇಕು, ದೇವ್ರ ಪೂಜಾ ಸಾಮಗ್ರಿ ಸಿದ್ಧ ಮಾಡ್ಕೋಬೇಕು. ಸಿದ್ಧ ಮಾಡ್ಕೋಬೇಕಾದ್ರೆ ಏನೇನು ಮಾಡ್ಕೋಬೇಕು ಅಂದರೆ, ಧರ್ಮೇಣ ಇಜ್ಜಾ ಸಾಧನಾನಿ ಸಾಧಯಿತ್ವ ವಿಧಾನತಃ ಸ್ನಾತ್ವ ಸಂಪೂಜೆಯೇ ವಿಷ್ಣುಂ ವೇದ ತಂತ್ರೋಕ್ತ ಮಾರ್ಗತಃ. ಇಜ್ಜಾ ಸಾಧನಾನಿ ಪೂಜಾ ದ್ರವ್ಯಗಳನ್ನು ಧರ್ಮೇಣ ಸಾಧಯಿತ್ವ ಧಾರ್ಮಿಕ ರೀತಿಯಲ್ಲಿ ತರಬೇಕು, ಬೇರೆ ರೀತಿಯಲ್ಲಿ ತರಬಾರ್ದು. ವರ್ಣಾಶ್ರಮ ವಿಹಿತವಾದ ರೀತಿಯಲ್ಲಿ ಸಂಪಾದನೆ ಮಾಡಿ ಕೃಷ್ಣಾರ್ಪಣ ಅನ್ಬೇಕು ಹೊರತು ಔಟ್ ಆಫ್ ದಿ ವೇ ಸಂಪಾದನೆ ಮಾಡಿದರೆ ದೇವರು ಸ್ವೀಕಾರ ಮಾಡೋದಿಲ್ಲ. ಕಡಿಮೆ ಆದರೆ ಏನೂ ತಪ್ಪಲ್ಲ, ತಪ್ಪಾಗಿರೋ ಏನು ಭಾರಿ ವೈಭವ ಎಲ್ಲ ಮತ್ತೊಬ್ಬರು ಸೊತ್ತು ಕದ್ದಿದ್ದು ಮಹಾದೋಷ. ವೇರು ಬರೀ ತುಳಸಿ ಹಾಕಿದ ಸ್ವಂತ, ಭಾರಿ ಪುಣ್ಯ ಅದಕ್ಕೆ. ಆದ್ದರಿಂದ ಎಂದೂ ಕೂಡ ಮೋಸದಿಂದ ತರಬಾರದು. ಅದಕ್ಕೆ ಟೀಕಾರಾಯಣ ಮಾಡ್ತಾರೆ ಪದ್ಯಮಾಲದಲ್ಲಿ, ಹೂ ತನ್ನಿ ತುಳಸಿ ತನ್ನಿ. ತುಳಸಿ ತರಬೇಕಾದ್ರೆ ಅವತ್ತಿಂದ ಇಂಥ ನಿಯಮ ಇಲ್ಲ, ನಿಷಿದ್ಧ ದಿವಸ ತುಳಸಿ ಎತ್ತಬಾರದಾದ್ರಿಂದ ತುಳಸಿ ಬಿಡಿಸಾಗಿಲ್ಲ. ಆದ್ದರಿಂದ ಏನು ಮಾಡಬೇಕು, ಅಷ್ಟಾಕ್ ಮಾಡ್ಬೋದು ತುಳಸಿನ, ಏನು ದೋಷ ಇಲ್ಲ. ಆದರೆ ಹೂ ಮಾತ್ರ ಅವತ್ತಿಂದೇ ಆಗಬೇಕು, ಹೂ ಎತ್ತದ ನಿಷೇಧ ಇಲ್ಲ. ಇನ್ನೂ ಕೆಲವು ಹೇಳ್ತಾರೆ ಸ್ನಾನ ಮಾಡದೆ ತುಳಸಿ ತರಬಾರದು, ಸ್ನಾನ ಮಾಡಿ ಹೂ ತರಬಾರದು. ಗೊತ್ತಾಯ್ತಾ, ಸ್ನಾನ ಮಾಡದೆ ತುಳಸಿ ತರಬಾರದು, ಮತ್ತೆ ತುಳಸಿ ತಂದ ಸ್ನಾನ ಮಾಡದೆ ಇರಬಾರದು. ಎರಡೆರಡು ತುಳಸಿ ತಂದ ಇದೇನು ಪದ್ಧತಿ ಆಯ್ತಲ್ಲ ಅಂತ ಗಾಬರಿ ಆಗಿಬಿಡ್ತಾರೆ. ಮೊದಲೇನು ಅಡ್ಜಸ್ಟ್ ಮಾಡ್ಬೋದು, ಕೊಡಗಿಂದ ಏನು ಮಾಡಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಎಲ್ಲ ಪೂಜೆಯೆಲ್ಲ ಮುಗಿದ ಮೇಲೆ ತುಳಸಿ ಬಿಡಿಸಲು ತೀರ್ಥ ತೊಗೊಂಡ್ಬಿಟ್ರೆ ದೋಷ ಇಲ್ಲ. ಗೊತ್ತಾಯ್ತಾ, ಅದು ಸ್ನಾನ ಆಗಿ ಮತ್ತೆ ಸ್ನಾನ ಮಾಡಬೇಕಾಗಿಲ್ಲ. ತುಳಸಿ ತಂದರೆ ಸ್ನಾನ ಮಾಡಬೇಕು ಅಲ್ಲ, ತುಳಸಿ ತಂದು ಪೂಜೆ ಮಾಡಬೇಕಿದ್ರೆ ಸ್ನಾನ ಮಾಡಬೇಕು. ಗೊತ್ತಾಯ್ತಾ, ಅದು ಅವಾಗ ಸ್ನಾನ ತುಳಸಿ ಬಿಡಿಸಿದ ಮೇಲೆ ಸ್ನಾನ ಮಾಡದೆ ಪೂಜೆ ಮಾಡಾಗಿಲ್ಲ, ಅರ್ಥ ಆಯ್ತಾ ಇಲ್ಲ. ಆದರೆ ತುಳಸಿ ಬಿಡಿಸಿ ಪೂಜೆ ಮುಗಿಸಿದ್ರೆ ಪ್ರತಿ ಯೋಚನೆ ಇಲ್ಲ. ಅದು ಬಿಡಿಸ್ಬೇಕಾದ್ರೆ ಸ್ನಾನ ಮಾಡಿ, ಫಸ್ಟ್ ಟೈಮ್ ಬಿಡಿಸ್ಬೇಕಾದ್ರೆ ಸ್ನಾನ ಮಾಡಿರಲೇಬೇಕು ನಿಯಮ. ಅದು ಹೂ ಮಾತ್ರ ಆಗಲ್ಲ, ಸ್ನಾನಕ್ಕಿಂತ ಮುಂಚೆನೇ ತರಬೇಕು. ಎಷ್ಟೋ ಜನ ಸ್ನಾನಕ್ಕಿಂತ ಮುಂಚೆ ತುಳಸಿ ಬಿಡಿಸಿಬಿಡ್ತಾರೆ, ಸುಲಭ ಮಾಡ್ಬೇಕು ಅಂತೇಳಿ 10 ಗಂಟೆ ಸ್ನಾನಕ್ಕೆ ಇಡ್ತಾರೆ, ಬೆಳಿಗ್ಗೆ ತುಳಸಿ ತಂದು ಬಿಟ್ಟಿರ್ತಾರೆ. ಮಾಡಬಾರ್ದು ಏಕಾಶಿ, ಭಾಳ ಜನ ಹೇಳೋದೇ 10 ಗಂಟೆ ಮೇಲೆ ಸ್ನಾನಕ್ಕೆ. ಎಷ್ಟು ಸಂಧ್ಯಾ ನಿವಿಸ ಆಯಿತು, ಉಪವಾಸ ಮಾಡ್ತಿದ್ದೀರಿ, ದೈತ್ಯ ಅನೇಕ ಲೋಪ ಆಗಿಬಿಟ್ಟಿದೆ. ಏಕಾಶಿ ನಿಮಿತ್ತ ಇತ್ತು, ಗ್ರಹಣ ಇರುತ್ತೆ ಸಾಯಂಕಾಲ 5 ಗಂಟೆ ಅಂತ ತಿಳ್ಕೊಳ್ಳಿ. ಅವಾಗ 5 ಗಂಟೆ ಸ್ನಾನ ಮಾಡಿ ಬೆಳಿಗ್ಗೆಲ್ಲ ಮುಗಿಸಿರ್ಬೇಕು ಅನೇಕಗಳೆಲ್ಲ, ಸಂಧ್ಯಾ ಒಂದು ಜಪ ಎಲ್ಲ ಅದಕ್ಕೇನು ಬ್ಯಾನ್ ಇಲ್ಲ ಇಲ್ಲ, ಅದರಿಂದ ಮಾಡಿಬಿಡ್ಬೇಕು. ಆ 7 ಗಂಟೆ ಗ್ರಹಣ ಇದೆ, 6 ಗಂಟೆಗೆ ಸಂಧ್ಯಾ ಮುಗಿಸ್ಬಿಡ್ಬೇಕು. ಯಥಾ ಪ್ರಕಾರ ಗ್ರಹಣ ಎಲ್ಲ ಗ್ರಹಣಕ್ಕಾಗಿ ಒಟ್ಟಿಗೆ ಸೇರಿಸಕ್ಕೆ ಟ್ರೈ ಮಾಡ್ತಾರೆ, ಬೆಳಗ್ಗಿನಿಂದ ಹೇಳಿ ಸಾಯಂಕಾಲದವರೆಗೂ. ಹಾಗೆಲ್ಲ ಮಾಡಬಾರ್ದು, ಆಯಾ ಕಾಲಕ್ಕೆ ಮಾಡೋದನ್ನು ಮಾಡಿ ಆಗ ಫುಲ್ ಟೈಮು ಸಿಗುತ್ತೆ, ಪುಣ್ಯನೂ ಬರುತ್ತೆ. ಇಲ್ಲದವ್ರು ಈ ಪಾಪ ಬಂತು, ಆ ಪುಣ್ಯ ಲೋಪ ಆಯಿತು. ಹಾಂ, ಬ್ರಹ್ಮಯಜ್ಞಕ್ಕೆ ಕಾಲ ಏನು ಗೊತ್ತಾ ಹೇಳೋದು, ಅಲ್ಲಿ 2 ವಿಧ, ಮೃತ ಪಿತೃಗಳು ಬೇರೆ, ಜೀವತ್ ಪಿತೃಗಳು ಬೇರೆ. ತಂದೆ ತಾಯಿ ಇರೋರಾದರೆ ಯಾವ ಬೇಕಾದ್ರೂ ಮಾಡಿರ್ಬೋದು, ಸನ್ನಿವಾಲ್ಯ ಅತ್ತಷ್ಟು ಮಾಡಿಬಿಡ್ಬೋದು. ಗೊತ್ತಾಯ್ತಾ, ಆದರೆ ತರ್ಪಣ ಕೊಡೋರಾಗಿಬಿಟ್ರೆ ಮಾತ್ರ ಕೊನೆಯಾಗಿ ಮಾಡಬೇಕಾದ್ರೆ. ಬ್ರಹ್ಮಯಜ್ಞಕ್ಕಿಂತ ದೇವ ವೈಷ್ಣವಕ್ಕಿಂತ ಮುಂಚೆ ಮಾಡ್ಬೋದು, ಆಮೇಲೆ ಮಾಡ್ಬೋದು, ಮೊದಲೇ ಮಾಡಾಗಿಲ್ಲ. ಈಗ ಪಿತೃತರ್ಪಣ ಬರುತ್ತೆ ಅದರೊಳಗೆ, ಅದು ಕೊಟ್ಟಮೇಲೆ ದೇವ್ರಿಗೆ ದೇವ ಕಾರ್ಯ ಮಾಡಾಗಿಲ್ಲ, ಪಿತೃತರ್ಪಣ ಕೊಟ್ಟಮೇಲೆ ದೇವ ಕಾರ್ಯ ಮಾಡಾಗಿಲ್ಲ. ಅಥವಾ ಇನ್ನೊಂದು ಆಪ್ಷನ್ ಇದೆ, ಬೆಳಿಗ್ಗೆ ಕೊಡಬಹುದು, ಇನ್ನೊಮ್ಮೆ ಸ್ನಾನ ಮಾಡ್ತಾರಲ್ಲ ಕೊಡ್ಬೋದು. ಬೆಳಿಗ್ಗೆ ನಿರ್ಮಾರ ತೀರ್ಥ ಆದಮೇಲೆ ಬ್ರಹ್ಮಯಜ್ಞ ತೀರ್ಥ ಕೊಟ್ಬಿಡುವುದು ತರ್ಪಣನ. ಆದರೆ ಮಹಾಪೂಜೆಗೆ ಹೇಳ್ಬೇಕು ಸ್ನಾನ ಮಾಡ್ತಾರೆ, ಮತ್ತೆ ಅವ ದೋಷ ಇಲ್ಲ. ಆದ್ರೆ ಇಲ್ಲೇ ಮಾಡಿದರೆ ತಪ್ಪಾಗುತ್ತೆ. ಗೊತ್ತಾಯ್ತಾ, ಉಳಿದವರೆಲ್ಲ ಕೂಡ ಬ್ರಹ್ಮಯಜ್ಞ ವೈಷ್ಣದೇವಕ್ಕಿಂತ ಮುಂಚೆ ಅಥವಾ ಇವತ್ತು 2 ಸ್ನಾನ ಮಾಡಿದ್ರೆ ಎಲ್ಲಿ ಸಿಗುತ್ತೆ, ನಮಗೆ ಚಾನ್ಸಸ್ ಭಾಳ ಕಡಿಮೆ. ಆದ್ದರಿಂದ ವೈಷ್ಣದೇವಕ್ಕಿಂತ ಮುಂಚೆ ಬೇಕಾದರೂ ಮಾಡಿ, ಮುಗಿದಷ್ಟು ಬೇಕಾದರೂ ಮಾಡಿ, ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಇವರು ಉಳಿದವ್ರು ಮಾಡ್ಬೋದು ಅಷ್ಟೇ, ತಂದೆ ಇದ್ದವ್ರು ಮಾಡೋದು, ಉಳಿದವ್ರು ಮಾಡೋಕ್ಕೆ ಬರೋದಿಲ್ಲ. ಯಾವುದಕ್ಕೆ ತರ್ಪಣ ಕೊಟ್ಟರೆ ಬರುತ್ತೆ, ತಪ್ಪಿಲ್ಲ. ತರ್ಪಣ ಕೊಟ್ಟರೆ ತರ್ಪಣ ಮೈಲಿಗೆ ಅಲ್ಲ, ತೀರ್ಥ ತಗೊಂಡ್ರೆ ಬರಲ್ಲ. ಏವಂ ಸರ್ವೋತ್ತಮಂ ವಿಷ್ಣುಂ ಧ್ಯಾಯನ್ನೇ ವಾಚ್ಯೇ ಧರಿಂ ಆಮೇಲೆ ಹೇಳ್ತಾರೆ, ಸ್ನಾತ್ವಾ ಸಂಪೂಜೆಯೇ ವಿಷ್ಣು. ಮತ್ತೆ ಮಧ್ಯಾಹ್ನದ ಹೊತ್ತಾಗಿದೆ, ಈಗಾಗಲೇ ಬೆಳಿಗ್ಗೆ ಸ್ನಾನ ಮಾಡಿರ್ತಾನೆ, ಸಾಕಷ್ಟು ಗ್ಯಾಪ್ ಇರುತ್ತೆ, ಅದಕ್ಕೇನು ಮಾಡಬೇಕಾಗ ಮತ್ತೆ ಸ್ನಾನ ಮಾಡಿನೇ ಪೂಜೆ ಮಾಡಬೇಕು. ಹಾಗೆ ಮಾಡಬಾರ್ದು. ಹೇಗೆ ಮಾಡಬೇಕು? ವೇದ ತಂತ್ರೋಕ್ತ ಮಾರ್ಗತಃ. ಇನ್ನು ತುಳಸಿ ಹೂವಿನ ಜೊತೆ ತರಬಾರದು, ಜೊತೆ ತರಬಾರದು, ಒಂದೇ ಪಾತ್ರೆಯಲ್ಲಿ ತರಬಾರದು. ತುಳಸಿ ಹೂವು ಮಿಕ್ಸ್ ಮಾಡಬಾರ್ದು. ಆಮೇಲೆ ಏರಿಸ್ಬೇಕಾದ್ರೆ ಮಿಕ್ಸ್ ಮಾಡದೇ ಏರಿಸ್ಬಾರ್ದು, ಗೊತ್ತಾಯ್ತಾ? ತುಳಸಿ ಹೂ ಎರಡು ತಗೊಂಡು ದೇವ್ರ ಮೇಲೆ ಹಾಕ್ಬೇಕೇ ಹೊರತು ಬರೀ ಹೂ ಹಾಕಿದರೆ ನಿಷಿದ್ಧ. ಅದು ಬರೀ ತುಳಸಿ ಹಾಕ್ಬೋದು, ಬರೀ ತುಳಸಿ ಹಾಕ್ಬೋದು, ಬರೀ ಹೂ ಹಾಕಾಗಿಲ್ಲ. ಪ್ರತಿ ಹೂವಿನ ಜೊತೆಗೆ ಏನಿರಬೇಕು? ತುಳಸಿ ಇರಬೇಕು. ಆದರೆ ಬಿಡಿಸ್ಬೇಕಾದ್ರೆ ಮಾತ್ರ ಎರಡೆರಡು ಬೇರೆ ಬೇರೆ ಬಿಡಿಸ್ಬೇಕು, ಜೊತೆಗೆ ಇಡಬಾರ್ದು. ತಗೋಬೇಕಾದ್ರೆ ಸೇರಿಸಿ ಹಾಕ್ಬೇಕು, ಇದು ಪದ್ಧತಿ. ತುಳಸಿ ತೊಳಿಬಾರದು, ಹೂವಿನ ತೊಳೆದೇ ಇರಬಾರದು. ಯಾರೇ ಕೊಟ್ಟು ಹೂವಿನ ಏನು ಮಾಡಬೇಕು? ತೊಳೆದೇ ಉಪಯೋಗಿಸ್ಬೇಕು. ತುಳಸಿ ಮಾತ್ರ ತೊಳಿಲಿಕ್ಕೆ ಹೋಗಬಾರ್ದು, ಶುದ್ಧ. ಆ ಹೂವು ಯಾರು ಹೇಳಿಲ್ಲ, ಅದು ತೊಳಿಲೇಬೇಕು ಅಂತ ಹೇಳಿದ ಮೇಲೆ ಮನೆ ಗಿಡ ಬೇರೆ ಗಿಡ ಅಂತ ಹೇಳಲಿಲ್ಲ, ಗೊತ್ತಾಯ್ತಾ? ಒಬ್ಬ ತೊಳಿಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಮನೆ ಗಿಡ 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 ಅಂತ ನಿಯಮಗಳಿಲ್ಲ, ಆದ್ದರಿಂದ ತೊಳಿಲೇಬೇಕು. ಇಷ್ಟಂ ದತ್ತಂ ಹುತಂ ಜಪ್ತಂ, ಇಷ್ಟು ಹೇಳ್ತಾ ಸ್ನಾತ್ವಾ ಸಂಪೂಜೆಯೇ ವಿಷ್ಣುಂ ವೇದ ತಂತ್ರ ಉಕ್ತ ಮಾರ್ಗತಃ. ವೇದೋಕ್ತ ಮಾರ್ಗತಃ, ತಂತ್ರೋಕ್ತ ಮಾರ್ಗತಃ, ವೇದೋಕ್ತ ಮಾರ್ಗತಃ. ಪುರುಷ ಸೂಕ್ತದ ಕ್ರಮದಲ್ಲಿ ಪೂಜೆ, ಷೋಡಶೋಪಚಾರ ಪೂಜೆನೂ ಶಾರ್ಟಾಗಿ ಅದರಲ್ಲಿ ಮಾಡಕ್ಕೆ ಬರುತ್ತೆ. ವೇದೋಕ್ತ ಮಾರ್ಗತಃ, ಆಮೇಲೆ ತಂತ್ರ ಅಂದರೆ ತಂತ್ರಸಾರೋಕ್ತ ಮಾರ್ಗತಃ, ಇನ್ನು ವೇದ ತಂತ್ರೋಕ್ತ ಮಾರ್ಗತಃ. ವೈದಿಕ ತಂತ್ರಸಾರ, ವೈದಿಕ ತಂತ್ರ ನಿಷಿದ್ಧ ತಂತ್ರ ಆಗಬಾರ್ದು, ವಾಮಾಚಾರ ತಂತ್ರ ಆಗಬಾರ್ದು. ಅದಕ್ಕೋಸ್ಕರ ವೇದ ತಂತ್ರೋಕ್ತ ಮಾರ್ಗತಃ ವಿಷ್ಣು ಸಂಪೂಜೆಯೇ, ಸಮ್ಯಕ್ ಪೂಜೆಯೇ, ಸಮ್ಯಕ್ ಪೂಜೆ ಅಂತ ಹೇಳಿದ್ರಿಂದ ಸರಿಯಾಗಿ ಪ್ರತಿಯೊಂದು ಒಳಗೆ ಎಂಟರ್ ಆಗಬೇಕಾದ್ರೇ ಪ್ರಚಾಲ್ಯ ಪಾಣಿ ಪಾದವು ಕೈಕಾಲು ತಗೊಂಡು ಎಂಟರ್ ಆಗಬೇಕು. ಮೂರು ಸರ್ತೆ ಹೂಗಳು ಹಾಕಬೇಕು. ಆಮೇಲೆ ದೇವರನ್ನ ಇಕ್ಷಯ ಪುಷ್ಪಕ್ಷೇಪೇಣ ಅದೆಲ್ಲ ಟೀಕಾರಾಗಿ ಬರೀತಾರೆ. ದ್ವಾರಪಾಲಕ ನಮಸ್ಕಾರ ಮಾಡಬೇಕು, ನಾವು ಕೂತಲ್ಲೇ ಮಾಡಿಬಿಡ್ತೇವೆ ಅಷ್ಟೇನೆ. ದೇವ್ರ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕು, ಒಳಗಡೆಗೆ ಜಯಾಯ ನಮಃ ವಿಜಯಾಯ ನಮಃ ಹೇಳ್ಕೊಂಡು ಹೋಗಬೇಕು. ಆಮೇಲೆ ಗುರು ನಮಸ್ಕಾರ ಮಾಡೋದು, ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ಆಚಾರ ಸ್ಮರಣೆ ಮಾಡೋದು, ಅಗ್ನಿನಾಗ್ನಿ ಸಮಿತಿ ವಾಯವಾಹೆ ಬಾಗಿಲು ತೆಗಿಬೇಕಾದ್ರೆ ವಾಯವಾಹಿ ದರ್ಶ್ಯತೆ ಅಂತ ಹೇಳ್ತಾ ಬಾಗಿಲು ತೆಗೆಯೋದು. ವೈಕುಂಠದ ಬಾಗಿಲು ತೆಗೆದು ವಾಯುದೇವರೇ, ಅದಕ್ಕೆ ವಾಯವಾಯಾಹಿ ದರ್ಶ್ಯತೆ ಅಂತ ಹೇಳಿದ್ರೆ ಬಾಗಿಲು ತೆಗೆದು. ಅಗ್ನಿನಾಗ್ನಿ ಸಮಿದ್ಧತೆ ದೀಪ ಪ್ರಜ್ವಾಲ್ಯ, ದೀಪ ಹಚ್ಚಬೇಕಲ್ಲ, ದೀಪ ದೊಡ್ಡದು ಮಾಡಬೇಕು ಅಂತ ಹೇಳ್ತಾ. ದೀಪ ಯಾವಾಗಲೂ ಉರಿತಿರಬೇಕಾದ್ರೆ ದೊಡ್ಡದು ಮಾಡಬೇಕಾದ್ರೆ, ಆಗಲೇ ಹೆಚ್ಚಿಟ್ಟು ಮುಗಿಸಿ ಆರಿಸಿ ಬರಬಾರ್ದು. ಬರಬೇಕಾದ್ರೆ ಎಕರವಿಕರ ಮಾಡೋಕ್ಕಾಗ ಯಾವಾಗ ನಂದಾ ದೀಪ ಒಂದು ಇರಲೇಬೇಕು ದೇವ್ರ ಮುಂದೆ. ಆ ದೀಪ ಯಾವಾಗಲೂ ಉರಿತಿರುತ್ತೆ, ಅದರಿಂದ ಬೇರೆ ಹಚ್ಕೋಬೇಕು. ಈ ಹಚ್ಚಿಟ್ಟು ದೀಪದ ಮತ್ತೊಂದು ದೀಪ ಹಚ್ಚಬಾರ್ದು, ನಿರ್ಮಾಲ್ಯ ಆಗಿಬಿಡುತ್ತೆ. ಇದು ಇನ್ನೊಂದು ದೀಪ ಹಚ್ಚಾಗಿಲ್ಲ, ಮೀಸಲು ದೀಪದಿಂದ ಹಚ್ಚಬೇಕು ಅಂದ್ರೆ ಬೇರೆ ಅಲ್ಲ. ಹಚ್ಚಬೇಕಾದ್ರೆ ಈಗ ಕಡ್ಡಿಕರದೆಲ್ಲ ಹಚ್ಚಬಾರ್ದು, ತುಳಸಿ ಕಾಷ್ಟದಿಂದ ಹಚ್ಚಬೇಕು. ತುಳಸಿ ಕಾಷ್ಟ ಉಪಯೋಗಿಸ್ಬೇಕೇ ಹೊರತು ಬೇರೆ ಉಪಯೋಗಿಸಬಾರ್ದು. ಆರಿಸಿ ದೀಪ ದೊಡ್ಡದು ಮಾಡಬೇಕಲ್ಲ, ಕುಡಿಗಟ್ಟಿರುತ್ತೆ, ಆರಿಸಿ ಸರಿ ಮಾಡಬಾರ್ದು. ಉದ್ದೇಶ ಆರಿಸಬಾರ್ದು ಅಂತಿರೋದು, ಆರಿಸಿ ಸರಿ ಮಾಡಿದ ಏನು ಪ್ರಯೋಜನ? ನಾವೇ ಆರಿಸಿದಾಗಾಯ್ತು. ಇನ್ನೊಂದು ದೀಪಕ್ಕೆ ಹಚ್ಚಿಟ್ಟು ಇದು ಸರಿ ಮಾಡಿ ಮತ್ತೆ ಹಚ್ಚಬೇಕದು. ಆ ದೀಪದಿಂದ ಇದು ಎಕ್ಸ್ಚೇಂಜ್ ಮಾಡಬೇಕೇ ಹೊರತು ಆರಿಸಿ ಹಚ್ಚೋದಾರೆ ಅದೇನು ಅರ್ಥಕ್ಕೆ ಬರೋದಿಲ್ಲ. ನಂದಾ ದೀಪ ಅಲ್ಲ ಅದು, ಒಂದು ಸರಿ ನಂದಿ ಬಿಟ್ಟರೆ ನಂದಾ ದೀಪ ಅಲ್ಲ, ನಂದದಂತೆ ನೋಡ್ಕೋಬೇಕು ಯಾವಾಗಲೂ ಕೂಡ. ಅದಿದ್ರೇ ಮನೆಗೆ ಕ್ಷೇಮ. ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ಮನೆಯವರೆಲ್ಲ ಚೆನ್ನಾಗಿರ್ಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂತಿದ್ರೆ ದೀಪ ಆರದಂತೆ ನೋಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸುಪುತ್ರ ಕುಲದೀಪಕ ಅಂತಲೇ ಕರೆದಿರೋದು. ದೀಪಕ್ಕೂ ಮಕ್ಕಳಿಗೂ ಸಂಬಂಧ ಇದೆ ಅಂತ ರಾಘವೇಂದ್ರ ಸ್ತೋತ್ರ ಹೇಳ್ತಾರೆ. ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇದ್. ಎರಡು ಬೆಳಕೆ, ಒಂದು ಬೆಳಕು ಜ್ಞಾನ, ಇನ್ನೊಂದು ಮನೆ ಬೆಳಕು ಮಗ, ಎರಡೂ ಇರಬೇಕಾದ್ರೆ ನಂದಾದೀಪ ಯಾವಾಗಲೂ ಇರಬೇಕಾದ್ರಿಂದ ದೇವ್ರ ದೀಪನ ಹಚ್ಚ ಅಭ್ಯಾಸ ಮಾಡಬೇಕು. ಕರೆಂಟ್ ದೀಪ ಕರೆಂಟ್ ದೀಪ ಇವೆಲ್ಲ ಆಪತ್ಕಾಲದಲ್ಲಿ ಹಾಕಿಬಿಟ್ಟು ದೇವರ ಕ್ಯಾಂಡಲ್ ಬಲ್ಫ್ ಹಾಕಿಟ್ಬಿಡೋದು ಯಾವಾಗಲೂ ಕೂಡ ಹಾಕಿ ತಪ್ಪಲ್ಲ. ಅದು ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಾರ್ದಲ್ಲ, ಎಕ್ಸ್ಟ್ರಾ ಬೇಕಾದ್ರೆ ಮಾಡ್ಕೊಳ್ಳಿ. ಆಪತ್ಕಾಲ ಸರಿನೇ ಸರಿ, ಆದರೆ ನಮ್ಮ ದೇವರು ಶಕ್ತಿ ಕೊಟ್ಟಿದ್ದು ಅನುಕೂಲ ಕೊಟ್ಟಿದ್ದಾಗ ನಂದಾದೀಪ ಇಡದೆ ಹೋದರೆ ಮಹಾ ಪಾತಕ. ಹಾಂ, ಯಾವುದಕ್ಕೆ ಸ್ಪೆಷಲ್? ಇದರಿಂದ ಹಚ್ಚಬೇಕು, ಇದರಿಂದ ಹಚ್ಚಾಗಿಲ್ಲ ಇದನ್ನ ಹಚ್ಚಿ ನಿರ್ಮಾಲ್ಯ ಆಗಿಬಿಡುತ್ತೆ. ಇದು ಬಂಗಾರ ಹಚ್ಚಿಬಿಟ್ಟರೆ ನಿರ್ಮಾಲ್ಯ ಇದ್ದಾಗ ಲೆಕ್ಕ. ಆ ಮೀಸಲಿಂದನೇ ಹಚ್ಚಬೇಕು ಯಾವಾಗಲೂ ಕೂಡ. ಅದಕ್ಕಿನ್ನೂ ಬೆಸ್ಟ್ ಅಂತ ಹೇಳಿದರೆ ತುಂಬ ಮಂಗಳಾರತಿ ಮಾಡಬೇಕಾದ್ರೆ ಇನ್ನೊಂದು ಎಕ್ಸ್ಟ್ರಾ ಹಚ್ಚಿಟ್ಕೋಬೇಕು ಸಪ್ರೇಟಾಗಿ, ಅದರಿಂದ ಹಚ್ಚುತ್ತಾ ಹೋಗಬೇಕು. ಇಲ್ಲದ್ರೆ ಏನಾಗುತ್ತೆ, ಮಂಗಳಾರತಿ ಒಂದು ಮಾಡಿರ್ತೀರಿ, ಅದೇ ಮಂಗಳಾರತಿನ ಅದೇ ಇನ್ನೊಂದು ಮಂಗಳಾರತಿ ಮುಟ್ಬಿಟ್ರೆ ಒಂದು ನಿರ್ಮಾಲ್ಯ ಇದ್ದ ಹಾಗೆ ಕೈ ತೊಳ್ಕೊಂಡು ಮುಟ್ಬೇಕು. ಮತ್ತೆ ಅದನ್ನು ಮಂಗಳಾರತಿ ಮುಟ್ಬೇಕಾದ್ರೆ ಒಂದು ಕೈ ತೊಳೆದು ಮುಟ್ಟಬೇಕು. ಇವರು ಎಂಜಲ್ ತಿಂದು ಕೈ ಮುಟ್ಟೋದಿಲ್ಲ, ಅರ್ಥ ಆಯ್ತಿಲ್ಲ, ಕೈ ತೊಳೆಯೋದಿಲ್ಲ. ಎರಡು ಮಂಗಳಾರತಿ ಮುಟ್ಬೇಕಾದ್ರೆ ಕೈ ತೊಳಿಬೇಕು ಅಂತ ಹೇಳಿದರೆ ಎಷ್ಟು ಆಶ್ಚರ್ಯ. ಇನ್ನೂ ಕೂಡ ಬರೀ ಕೈ ತೊಳೆದು ಸಾಲದಂತೆ. ದೇವ್ರದ್ದು ಇದು ಮಾಡಬೇಕಾದ್ರೆ ಮೂಲಮೂರ್ತಿ ಮುಟ್ಬೇಕಾದ್ರೆ ಗೋಮಯ ಹಾಕಿ ಕೈ ತೊಳ್ತಾರೆ, ಗೊತ್ತಾಯ್ತಾ? ಮೂಲಮೂರ್ತಿ ಮುಟ್ಬೇಕಾದ್ರೆ ಗೋಮಯ ಹಾಕಿ. ಇವ್ರು ಶೌಚಕ್ಕೆ ಹೋಗೋದ್ರೆ ಕೈ ತೊಳೆದಲ್ಲ ಜನ, ಅಂತ ಕಾಲ ಇದು. ಹಾಗೆ ಬಂದ್ಬಿಡ್ತಾರೆ ಬಾತ್ರೂಮಿಂದ, ಎಷ್ಟು ತಪ್ಪಾಗುತ್ತೆ ಗೊತ್ತಾಯ್ತಾ? ಅದರಿಂದ ನನ್ನ ಮೈಲಿಗೆ ಮನೆಯಲ್ಲಿ ಮುಟ್ಟುತ್ತೆ, ನಿಧಾನವಾಗಿ ಧರ್ಮ ಹೋಗ್ಬಿಡುತ್ತೆ, ದೇವತರ ಸನ್ನಿಧಾನ ಕಡಿಮೆ ಆಗುತ್ತಲ್ಲ, ಎಲ್ಲ ಬುದ್ಧಿ ಕೆಟ್ಟ ಹೋಗ್ಬಿಡುತ್ತಾರೆ. ಶೌಚ ಅನ್ನೋದು ದೇವ್ರ ರಥ ಇದು, ಒಂದು ಎಷ್ಟು ಸ್ವಚ್ಛ ಮಾಡಿದರೂ ಕೂಡ ಅದು ದೇವರಿಗೆ ಸಲ್ಲಿಸ್ತಕ್ಕಂಥ ಪೂಜೆ, ಆ ಭಾವನೆ ಇರಬೇಕೇ ಹೊರತು ಇಲ್ಲ ಹೋದ್ರೆ ಭಾರಿ ತಪ್ಪು. ನಂದಾದೀಪ ಇತ್ಯಾದಿ ಎಲ್ಲದ್ರ ಬಗ್ಗೆ ಎಚ್ಚರ ಇಟ್ಟುಕೊಂಡು ವೇದ ತಂತ್ರೋಕ್ತ ಮಾರ್ಗತಃ ಸಂಪೂಜೆಯೇ ವಿಷ್ಣು. ವೈಶ್ವದೇವಂ ಬಲಿಂಚೈವ ಕುರಿಯಾ ನಿತ್ಯಂತೂ ತರ್ಪಣಂ. ವೈಶ್ವದೇವ ಬಲಿಹರಣ ನಿತ್ಯದಲ್ಲೂ ಮಾಡಬೇಕು. ನಿಶ್ಚಯದಲ್ಲೂ ಮಾಡಬೇಕು ಅಂದರೆ ಉಪವಾಸ ದಿವಸಗಳಲ್ಲಿ ಇಲ್ಲ, ಏಕಾದಶಿ ಕೃಷ್ಣಾಷ್ಟಮಿ ಇಲ್ಲ, ವಿಷ್ಣು ಪಂಚಕ ಮಾಡಬೇಕು. ಈ ಗುರುವತ್ತ ಮಾಡ್ತಾರೆ, ಉಳಿದವರಿಗೆಲ್ಲ ಆಗಬೇಕಲ್ಲ, ಮಾಡಬೇಕು. ದೇವತೆಗಳೆಲ್ಲ ಆಗಬೇಕಲ್ಲ, ಬಿಡಾಗಿಲ್ಲ ಅವರು. ಏಕಾದಶಿ ಕೃಷ್ಣಾಷ್ಟಮಿ ಮಾತ್ರ ಬ್ರಹ್ಮಯಜ್ಞ ವೈಶ್ವದೇವ ಇಲ್ಲ. ಇನ್ನು ಯಾವ ವಿಶ್ವ ಪಂಚಕ ಐತೆ ಅದೇನೇ ಮಾಡಿದರೂ ಕೂಡ ಅವತ್ತಿನ ದಿವಸ ಮಾಮೂಲಾಗಿ ಎಲ್ಲ ಮುಗಿಸಿ ಅಂಗಾ ತೀರ್ಥ ತಗೊಂಡು ಅಂಗಾಡಿಸಕ್ಕೆ ಹಚ್ಚಿಕೊಂಡು ಇರಬೇಕೆ ಹೊರತು ಇಲ್ಲ ಹೋದ್ರೆ ತಪ್ಪಾಗುತ್ತೆ. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಮೆಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಭಾಗವತ ಶ್ಲೋಕವನ್ನು ಸ್ವಲ್ಪ ರೂಪಾಂತರ ಮಾಡಿಡ್ತಾರೆ. ಇಷ್ಟಂ ಬರೀ ದೇವರ ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಅಲ್ಲ, ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚ ಆತ್ಮನಃ ಪ್ರಿಯಂ. ದಾನ ಧರ್ಮ ಹೋಮ ಏನೇನು ಮಾಡ್ತೀರಿ ಅದಿಷ್ಟು ಯಾರಿಗೆ ಅರ್ಪಣೆ ಮಾಡಬೇಕು? ಕೃಷ್ಣಾರ್ಪಣ ಅಂತಾನೆ ಹೇಳಬೇಕು. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್, ಹೆಂಡತಿ ಮಕ್ಕಳು ತಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ಭಗವದ್ಗೀತೆ ಅಂತ ಚಿಂತನೆ ಮಾಡಬೇಕು. ಪರಸ್ಪೈ ಸನ್ನಿವೇದಯೇ, ಇದನ್ನೇ ಜಗನ್ನಾಥದಾಸರು ಜಗದುತರ ಕೊಟ್ಟುದನ್ನು ಪುಂಜಿಸು ಮಗ ಮಡದಿ ಪ್ರಾಣ ಇಂದ್ರಿಯ ಆತ್ಮಾದಿಗಳು ಭಗವದ್ ಅಧೀನವೆಂದು ಅಡಿಗಡಿಗೆ ನೆನೆಯುತ್ತಿರು ಅಂತ ಹೇಳ್ತಾರೆ. ಅಡಿಗಡಿಗೆ ನೆನೆಯುತ್ತಿರು ಅಷ್ಟೊತ್ತಿಗೆ ಅಡಿಗೆ ನೆನೆಯುತ್ತಾ ಕೂತಿರ್ತಾರೆ. ಅಡಿಗಡಿಗೆ ಅಲ್ಲ, ಗೊತ್ತಾಗಿರುತ್ತೆ, ಅಡಿಗೆ ನೆನೆಯೋದಾಗುತ್ತೆ. ಭುಕ್ತಶೇಷಂ ಭಗವತೋ ಭೃತ್ಯಾತಿಥಿ ಪುರಸ್ಸರ ಭುಂಜೀತ ಹೃದ್ಗತಂ ವಿಷ್ಣು ಸ್ಮರಂ ತದ್ಗತ ಮಾನಸಃ. ವಯಸ್ಸು ಎಲ್ಲ ಆಯ್ತೀಗ, ಆಮೇಲೆ ತೀರ್ಥ ಇತ್ಯಾದಿ ತಗೊಂಡ್ಬಿಟ್ಟು ಭುಕ್ತಶೇಷಂ ಭಗವತಃ ನೈವೇದ್ಯ ಶೇಷ ಅಂತ ಅರ್ಥ. ನೈವೇದ್ಯ ಶೇಷವನ್ನು ಭೃತ್ಯ ಅತಿಥಿ ಪುರಸ್ಸರ, ಮೊದಲು ಭೃತ್ಯರಿಗೆ ಹಾಕಬೇಕು, ಅತಿಥಿಗಳಿಗೆ ಹಾಕಬೇಕು, ಆಮೇಲೆ ತಾನು ಮಾಡಬೇಕು. ಧರ್ಮರಾಜ ಮಾಡ್ತಿದ್ದಾನೆ ನೋಡಿದ್ವಲ್ಲ, ಆ ರೀತಿ ಮಾಡಬೇಕು. ಭೃತ್ಯರಿಗೆ ಅತಿಥಿಗಳಿಗೆ, ಭೃತ್ಯರು ಅಂದರೆ ಯಾರು ಅಂತ ಪ್ರಶ್ನೆ ಬಂತು. ಕೆಲಸದವ್ರಿಗೆ ಹಾಕ್ಬೇಕಂತ ಆಗಿಬಿಟ್ರೆ ಮಾಡಬೇಕಾಗ. ಭೃತ್ಯರು ಕೆಲಸದವರಲ್ಲ, ತಂದೆ ತಾಯಿ ಮೊದಲಾದವರು, ಡಿಪೆಂಡೆಂಟ್ಸ್ ಅಂತ ಅರ್ಥ. ಭೃತ್ಯ ಶಬ್ದಕ್ಕೆ ಏನರ್ಥ? ಡಿಪೆಂಡೆಂಟ್ಸ್ ಇದ್ದಾರಲ್ಲ ಅವರಿಗೆ ಮೊದಲು ಹಾಕಿಬಿಟ್ಟು ಆಮೇಲೆ ಹಾಕಬೇಕು. ತಂದೆ ತಾಯಿಗಳು ವೃದ್ಧರು ಬರೆಯಲ್ಲ, ಈ ಭೃತ್ಯರು ಪರಿಚಾರಕರಿಗೆ ಆಮೇಲೆ ಹಾಕಬೇಕು. ಆ ಭೃತ್ಯರು ಬೇರೆ, ಈ ಭೃತ್ಯರು ಬೇರೆ. ಭಾರ್ಯ ಭೃತ್ಯ ಮೊದಲಾದ ಪದಗಳೆಲ್ಲ ಡಿಪೆಂಡೆಂಟ್ ಸಮರ್ಥರು ಉಪಯೋಗಿಸ್ತಾರೆ. ಅವರಿಗೆ ಮೊದಲು ಹಾಕಿ ಭೃಂಜೀತ ಹೃದ್ಗತಂ ವಿಷ್ಣು ಸ್ಮರಂ ತದ್ಗತ ಮಾನಸಃ. ಮತ್ತು ಮಕ್ಕಳಿಗೆ ಎಲ್ಲ ಮೊದಲೇ ಹಾಕಿಬಿಡ್ಬೇಕು. ಅವ್ರು ಹೆಚ್ಚೊತ್ತು ಕಾಯಿಸಿದಷ್ಟು ಕೂಡ ಏನು ಮಾಡ್ತಾರೆ, ಉಪವಾಸ ಇರಲಿಕ್ಕಾಗೋದಿಲ್ಲ, ಅದರಿಂದಾಗಿನೇ ಬೇರೆ ಅಭ್ಯಾಸ ಶುರುವಾಗಿಬಿಡುತ್ತೆ. ಅವಕಾಶ ಕೊಡಬಾರದು, ಕೊನೆಗೆ ತಾನು ಊಟ ಮಾಡಬೇಕು. ಊಟ ಮಾಡಬೇಕಾದ್ರೆ ಹೃದ್ಗತಂ ವಿಷ್ಣು ಸ್ಮರನ್ ತದ್ಗತ ಮಾನಸ, ದೇವರಲ್ಲೇ ಮನಸ್ಸು ಹಾಕಿಬಿಟ್ಟು ಬೇರೆ ಯೋಚನೆ ಮಾಡಬಾರದು, ಬೇರೆ ತಿನ್ನಬಾರದು, ನೇರವಾಗಿ ದೇವರ ಚಿಂತನೆ ಮಾಡ್ತಾ ಮಾಡಬೇಕು. ಟಿ ವಿ ನೋಡ್ತಾ ಮಾಡಿದರೆ ಪದ್ಧತಿ ಆಗುತ್ತೆ, ಗೊತ್ತಾಯ್ತಿಲ್ಲ. ಟಿ ವಿ ನೋಡ್ತಾ ಮಾಡೋದನ್ನು ಇವರೇ ಬೈತಾರೆ. ಟಿ ವಿ ನೋಡ್ತಾ ತಿನ್ನಬೇಡಿ, ಹುಚ್ಚಾಪಟ್ಟಿ ತಿಂದುಬಿಡ್ತೀರಿ, ಬೊಜ್ಜು ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ತಿಂದ ನೆನಪಿರೋದಿಲ್ಲ ಅವನಿಗೆ, ತಿಂತಾನೆ ಇರ್ತಾನೆ ಅದರಿಂದ ತಪ್ಪು ಹೋಗಿಬಿಡುತ್ತೆ. ಅದಕ್ಕೆ ಊಟದ ಬಗ್ಗೆ ಗಮನ ಇರಬೇಕು. ಗೋವಿಂದ ಗೋವಿಂದ ಅಂತ ಧ್ಯಾನ ಮಾಡಬೇಕಂತ, ಅದೊಂದು ಭಾರಿ ವಿಶೇಷ. ಭೋಜನ ಕಾಲೆ ಗೋವಿಂದ ನಾಮಸ್ಮರಣ ಅಂತ ಹೇಳ್ತಾರೆ. ಯಾತಕ್ಕೆ ಆಚಾರ್ಯ ಹೇಳ್ತಾರೆ, ಗೋವಿಂದ ದೇವರ ಎಲ್ಲ ಹೆಸರುಗಳು ಒಂದೇ ಆದರೂ ಕೂಡ ವಿಶೇಷ ಅಂತಿದೆ. ಗೋವಿಂದ ಅಂತ ಸ್ಮರಣೆ ಮಾಡಿದರೆ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ, ಗೋ ವಿ ದ ಮೂರು ಪದ ಹೇಳಿ, ಗೋ ಅಂದ ಬಾಯಿ ತೆಗೆಯುತ್ತೆ, ವಿ ಅಂದ ನುಂಗುತ್ತೆ, ದ ಅಂದ ನುಂಗಿಬಿಡುತ್ತೆ, ಗೊತ್ತಾಯ್ತಾ? ಗೋವಿಂದ ಅಂತ ಕರೆಕ್ಟಾಗಿ ಊಟ ಆಗುತ್ತೆ. ಗೋವಿಂದ ಅಂದರೆ ಸ್ವಾಹ ಈಕ್ವಲ್ ಅಂತ ಕರೀತಾ, ತಿಳಿತಾ? ಗೋವಿಂದ ಬಾಯಿ ಮುಚ್ಚಿಕೊಂಡು ಗೋ ಅನ್ನಕ್ಕೆ ಬರೋದಿಲ್ಲ. ಗೋ ಬೈಬೇಕಾದ್ರೆ ಗೆಟ ಬಾಯಿ ತೆಗ್ತಾರೆ, ಬೈಬೇಕು ಇವತ್ತೆ. ಗೋ ಗೋ ಗೆಟ ಔಟ್ ಅಂತ ಹೇಳಬೇಕಾದ್ರೆ ಕೂಡ ಗೋ ಅನ್ನಬೇಕು. ಆಮೇಲೆ ವಿ ಮುಚ್ಚೆ ಅನ್ನಬೇಕು, ಕ್ಲೋಸ್ ಆಗಿಬಿಡುತ್ತೆ. ದ ಅಂತಷ್ಟು ಉಸಿರೊಳಗೆ ಹೋಗುತ್ತೆ. ಗೋವಿಂದ ನೀವು ಬಿಕ್ಕಳಿಕ್ಕಿತ್ತ ಬಂದರೆ ಗೋವಿಂದ ಅಂದರೆ ತಷ್ಟ ಕಡಿಮೆ ಆಗಿಬಿಡುತ್ತೆ, ಅದು ನ್ಯಾಚುರಲ್ ಸೆಟ್ರೇಟ್ ಆಗುತ್ತೆ. ಅದಕ್ಕೆ ಸ್ವಾಹ ಅಂತ ಹೇಳ್ತಾರೆ. ಗೋವಿಂದ ಇಸ್ ಕೊಟ್ಟು ಏನದು ಸ್ವಾಹ ಅಂತ ಕರೀತಾರೆ. ಗೋವಿಂದ ನಾಮಸ್ಮರಣೆನೇ ಮಾಡಬೇಕು. ಆಚಾರ್ಯ ಒಂದು ಕಡೆ ಎಲ್ಲ ಹೇಳೋದಿಲ್ಲ, ಬೇರೆ ಬೇರೆ ಕಡೆ ಹೇಳ್ತಾರೆ. ವಿಕ್ಷಿಪ್ಯ ವರ್ಣನ ಆಚಾರ್ಯ ಶೈಲಿ ಹಾಗೆ, ಹೃದ್ಗತಂ ವಿಷ್ಣು ಸರಂ ತದ್ಗತ ಮಾನಸಃ ಆಚಮ್ಯ ಮೂಲ ಮಂತ್ರೇಣ. ಊಟ ಆದ್ಮೇಲೆ ಏನು ಮಾಡಬೇಕು? ಆಚಮನ ಮಾಡಬೇಕು. ಫಸ್ಟ್ ಅದು ಆಚಮನ ಮಾಡಿದರೆ ಯಾತಕ್ಕೆ ಗೊತ್ತಾ? ನಾವು ಕೈಕಾಲೆಲ್ಲ ತೊಕೊಂಡ್ಬಿಡ್ತೇವೆ, ಇಲ್ಲಿ ಶುದ್ಧ ಆಗಿಲ್ಲ, ಈ ಭಾಗ ಇನ್ನೂ ಎಂಜಲಿದೆ, ಶುದ್ಧ ಆಗಿರೋತ್ತು ಮತ್ತೆ ಮಂತ್ರ ಹೇಳೋದಕ್ಕೆ ಬರೋದಿಲ್ಲ. ಅದಕ್ಕೆ ಆಚಮನ ಮಾಡಿದ ತಕ್ಷಣ ಏನಾಗುತ್ತೆ? ಶುದ್ಧ ಆಗಿಬಿಡುತ್ತೆ. ಅದಕ್ಕೆ ಊಟ ಆದಮೇಲೆ ಆಚಮನ ಮಾಡದೆ ಹೋದರೆ ಅದು ಇನ್ನೂ ಕೂಡ ಎಂಜಲ್ ಕೈಯಲ್ಲಿ ಇದ್ದಾಗ ಲೆಕ್ಕ. ಇನ್ನೂ ಗಮನ ತೋರಿಬೇಕು, ಅನೇಕರಿಗೆ ಗೊತ್ತಿರೋದಿರೋದಿಲ್ಲ, ಕೈ ತೊಳ್ಕೊಂಡ್ಬಿಡ್ತಾರೆ, ಮೀರಿಗಾಗಿಬಿಡ್ತಾರೆ. ಆವೇ ತಿರ್ತದ್ರೆ ತಪ್ಪದು, ಕೈ ತೊಳ್ಕೊಂಡು ಯಾರನ್ನ ಮುಟ್ಟಿಬಿಡ್ತಾರೆ, ಅದು ಯಜ್ಞ ಫೇಲ್ ಆದಾಗ ಲೆಕ್ಕ. ಊಟ ಮುಗಿಸಿ ತೀರ್ಥ ತಗೊಂಡು ಈ ರೀತಿ ಮಾಡೋವರೆಗೂ ಕೂಡ ಯಜ್ಞ ಮುಗಿದಿಲ್ಲ, ಇನ್ನೂ ಕೂಡ ಇನ್ನೂ ಮಡಿ ಮುಗಿದಿಲ್ಲ. ಆಮೇಲೆ ಮೆಲ್ಲಿಗಾಗಬೇಕು ಅಂತ ಮೊದಲೇ ಆಗಿಬಿಟ್ರೆ ಅದು ಭೋಜನ ಯಜ್ಞ ಡಿಸ್ಕಂಟಿನ್ಯೂ ಆದಾಗ ಲೆಕ್ಕ, ಅವಕಾಶ ಕೊಡಬಾರ್ದು. ಊಟ ಆದ ತಕ್ಷಣ ಕೈ ತೊಳ್ಕೊಂಡ್ರೆ ಮಡಿ ಆಗಲಿಲ್ಲ, ಆಚಮನ ಮಾಡಿ ತೀರ್ಥ ತಗೊಳ್ಳೋವರೆಗೂ ಆಗೋದಿಲ್ಲ. ಆಚಮ್ಯ ಮೂಲ ಮಂತ್ರ ಏಡ ಕೋಷ್ಟಂ ಸಮಭಿ ಮಂತ್ರ ಏ, ಆಮೇಲೆ ಹೊಟ್ಟೆನ ಮುಟ್ಕೊಂಡು ಮಂತ್ರ ಹೇಳಬೇಕಂತೆ. ಓಂ ನಮೋ ನಾರಾಯಣ ಅಂತ ಹೇಳಿ ಏನು ಮಾಡಬೇಕು? ಎಂಟು ಸರ್ತಿ ಹೇಳಬೇಕು, ಎಂಟು ಸಲ. ಯಾಕೆಂದರೆ ಅಷ್ಟಾಕ್ಷರ ಯಾವುದೇ ಮಂತ್ರ ಸಖೆ ಒಂದು ನಿಯಮ. ಇವತ್ತು ನಾರಾಯಣ ಮಂತ್ರ ಸ್ಪೆಷಲ್ ಜಪ ಮಾಡ್ತೀರಿ ತಿಳ್ಕೊಂಡ್ಬಿಡಿ. ಎಷ್ಟು ಸರ್ತಿ ಮಾಡಬೇಕು ಅಂದರೆ ಅಕ್ಷರ ಲಕ್ಷ ಅಂತ ಕರೀತಾ, ಅದು ಎಷ್ಟು ಅಕ್ಷರ ಇದೆಯೋ ಅಲ್ಲ ಅದೊಂದು ಲಕ್ಷ ಮಾಡಬೇಕು. ನಾರಾಯಣ ಅಕ್ಷರ ಎಷ್ಟು ಅಕ್ಷರ ಇದೆ? ಎಂಟು ಲಕ್ಷ ಮಾಡಿದ ಯೂನಿಟ್ ಅದು. ಇವತ್ತು ಯಾವ್ಯಾವ ದೇವತೆಗೆ ಎಷ್ಟೆಷ್ಟು ಅಕ್ಷರದ ಮಂತ್ರ ಹೇಳಿರ್ತೇವೋ ಅಷ್ಟು ಲಕ್ಷ ಮಾಡಿದರೆ ಭಾರಿ ಶ್ರೇಷ್ಠ, ಅಷ್ಟು ಕೋಟಿ ಮಾಡಿದ್ರಂತೂ ಭಾರಿ ಶ್ರೇಷ್ಠ. ಮಾಡಲಿಕ್ಕೆ ಜೀವನ ಆಯುಷ್ಯ ಇರಬೇಕಷ್ಟೇ ಅದಕ್ಕೆಲ್ಲ. ಎರಡು ಸರ್ತಿ ಮಾಡಬೇಕು ಆ ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ ಎರಡು ಸರ್ತಿ ಆಚರಣೆ ಮಾಡಬೇಕು. ಯಾವುದೇ ಕಾರಣಕ್ಕೆ ಅದಕ್ಕೆ ಭೀಮಸೇನದೇವರು ಮೊನ್ನೆ ನೋಡಲಿಲ್ವ, ಬಕಾಸುರನ ಕೊಂದು ಕೈ ತೊಳ್ಕೊಂಡು ಆಚಮನ ಮಾಡಿ ಬರ್ತಾರೆ ಆಮೇಲೆ. ಆಚಮ್ಯ ಮೂಲ ಮಂತ್ರೇಣ ಕೋಟಂ ಸಮಭಿ ಮಂತ್ರೇನ್ ಆಚಮ್ಯತೇನ ಯುಯುಧೆ ಗುರುವೃಕ್ಷ ಶೈಲೈ. ಎಂಥ ಆಪತ್ಕಾಲ ಬಂದರೂ ಕೂಡ ಆಚಮನ ಬಿಡಬಾರ್ದು. ನೀರಿಲ್ಲದೆ ಹೋದರೆ ಸ್ತೋತ್ರ ಆಚಮನ ಮಾಡಬಹುದು, ಎಂತೂ ಆಚಮನ ಬಿಟ್ಟರೆ ಅದು ಮೇಲ್ಗೆ ಇದ್ದಾಗಬೇಕು. ಆಚಮ್ಯ ಮೂಲ ಮಂತ್ರೇಣ ಕೋಷ್ಟಂ ಸ್ವಮಭಿಮಂತ್ರೇನ್. ಆದರೆ ಟೈಮ್ ಉಡಿತೀಗ ಸಾಯಂಕಾಲದವರೆಗೆ ಏನು ಮಾಡಬೇಕೀಗ? ವೇದಶಾಸ್ತ್ರ ವಿನೋದೇನ ಪ್ರೀಡೆಯನ್ನು ಪುರುಷೋತ್ತಮಂ. ಮುಗಿದಿಲ್ಲ ಧರ್ಮ ಕಾರ್ಯ. ವೇದಶಾಸ್ತ್ರ ವಿನೋದೇನ, ವೇದಶಾಸ್ತ್ರ ಚಿಂತನೆ ಮಾಡ್ತಾ ಸಾಯಂಕಾಲದವರೆಗೆ ಕಾಲ ಕಳಿಬೇಕು. ಅದೇ ರೀತಿನೇ ಇಲ್ಲ ಧರ್ಮೇಣೇಜ ಸಾಧನ ನೀ ಬಂತಲ್ಲ, ಆಫೀಸ್ಗೆ ಹೋಗೋರು ಹೋಗಿ ಬನ್ನಿ, ಒಳ್ಳೆ ಕೆಲಸ ಮಾಡಿ, ಪುಣ್ಯಕರ ಕೆಲಸ ಮಾಡಿ, ಭ್ರಷ್ಟಾಚಾರ ಕೆಲಸ ಮಾಡಬಾರ್ದು, ನಿಷಿದ್ಧ ಕೆಲಸ ಮಾಡಬಾರ್ದು, ಲಿಕರ್ ಶಾಪ್ನಲ್ಲಿ ಕೆಲಸ ಮಾಡೋದು ಬ್ರಾಹ್ಮಣ ಎಷ್ಟು ತಪ್ಪಾಗುತ್ತೆ, ಶೂ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಹಾಗೆಲ್ಲ ಮಾಡಬೇಡಿ. ವಿವಿಧ ಕೆಲಸಗಳನ್ನ ಆರಿಸ್ಕೊಳ್ಳಿ ಸಾಧ್ಯವಾದಷ್ಟು ಕೂಡ. ನಮ್ಮ ದೇವ್ರ ಪೂಜೆ ಟೈಮ್ ಸಿಗಬೇಕು, ಪಾಠವರ ಟೈಮ್, ಅಂಥ ಕೆಲಸ ಆರಿಸ್ಕೋಬೇಕು. ಯಾವಾಗ ಕೆಲಸ ಜಾಸ್ತಿ ಆರಿಸ್ಕೊಂಡ್ರೆ ಟೈಮ್ ಇಲ್ಲ ಅಂಬೋದು, ಆರಿಸ್ಕೊಂಡು ದಿನ ತಾನೇ ಮೊದಲು. ಟೈಮ್ ಇಲ್ಲ ಅಂತ ಕೆಲಸ ಆರಿಸ್ಕೋಬಾರ್ದು. ಇದಕ್ಕೆ ಕ್ರಾಶ್ ಆಗೋದಾದರೆ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅವಕಾಶ ಕೊಡಬೇಕು ಫಸ್ಟ್, ಆ ಥರ ಪ್ಲಾನ್ ಮಾಡಬೇಕು. ಅದನ್ನು ಮಾಡಿ ವಿನೋದ ಅಂದರೆ ಎಂಜಾಯ್ಮೆಂಟ್ ಅಂತ. ವಿನೋದ ನಮ್ಮಲ್ಲಿ ವಿನೋದ ಅಂದರೆ ತಮಾಷೆ ಅಂತ ಆಗಿಬಿಟ್ಟಿದೆ. ವಿನೋದ ಅಂದರೆ ಎಂಜಾಯ್ ಮಾಡೋದು ಅಂತ ಅರ್ಥ. ವೇದಶಾಸ್ತ್ರ ವಿನೋದೇನ, ವೇದಶಾಸ್ತ್ರ ಎಂಜಾಯ್ ಮಾಡಿಕೊಂಡು ಕಾಲ ಕಳೀರಿ. ಸಾಯಂಕಾಲ ಅಹಸ್ಸೇಷಂ ನಯೇತ್ ರಿಮೈನಿಂಗ್ ಪಾರ್ಟ್ ಆಫ್ ದಿ ಡೇ ಮುಗಿಸಿಬಿಟ್ಟು ಸಂಧ್ಯಾ ಉಪಾಸೀತಾತ ಪೂರ್ವವತ್ ಆಗ ಸಾಯಂಕಾಲ ಸಂಧ್ಯಾ ಅಂದೇ ಮಾಡಬೇಕು. ಸಾಯಂಕಾಲ ಸಂಧ್ಯಾ ಒಂದೇ ಮೊದಲೇ ಹೇಳಿದ್ದಾರೆ, ಸೂರ್ಯ ಅಸ್ತಕ್ಕಿಂತ ಮುಂಚೆ ಮಾಡಬೇಕು. ಅಂತ ಯಾಮಾತ್ ಪರತ ಏವಾಥ ಸ್ವಪೇ ಧ್ಯಾಯನ್ ಜನಾರ್ದನಂ. ಆಮೇಲೆ ಮಲಗಬಹುದು. ಎಷ್ಟೊತ್ತಿಗೆ ಗೊತ್ತಾ? ಯಾಮಾತ್ ಪರತ ಏವಾಥ, ಸೂರ್ಯ ಮುಡಿಗಿದ ಮೇಲೆ ಒಂದು ಯಾಮಕ್ಕಿಂತ ಮುಂಚೆ ಮಲಗಬಾರದು. ಸೂರ್ಯ ಮುಡಿಗಿದ ಮೇಲೆ ಒಂದು ಯಾಮಕ್ಕೆ ಮುಂಚೆ ಮಲಗಬಾರ್ದು, ನಿಷಿದ್ಧ ಅದು. ಮಲಗಬೇಕು ಅಂತ ಏನು ನಿಯಮ ಇಲ್ಲ, ಮಲಗೋದಾದ್ರೆ ಒಂದು ಯಾಮ ಅಂದ್ಮೇಲೆ ಮಲಗ ಅಂತ ಹೇಳ್ತಾರೆ. ಮಲಗಲೇಬೇಕು ಅಂತ ಹೇಳ್ಕೊಂಡು ಮಲಗಬಾರದು. ಮಲಗೋದ್ರೆ ಕಂಪಲ್ಸರಿ ಮಾಡಲೇ ಇಲ್ಲ, ನಿಮಗೆ ಆಯಾಸ ಇದ್ರೆ ಮಲಗಿಬಿಡಿ. ಬಟ್ ಸೂರ್ಯ ಮುಡಿಗೆ 3 ಗಂಟೆಗಿಂತ ಮುಂಚೆ ಮಲಗಬಾರ್ದು. ಬೇಸಿಗೆಯಲ್ಲಿ 7 ಗಂಟೆ ಮುಳುಗ್ತಾನೆ ಸೂರ್ಯ, 10 ಗಂಟೆ ಮುಂಚೆ ಮಲಗಬಾರ್ದಾಗ. ಈಗ ಬೇಗ ಮುಳುಗ್ತಾನೆ, ಅಷ್ಟೊತ್ತಿಗೆ ಮಲಗಬಹುದು. ಯಾಕೆ ಬೇಗ ಮುಳುಗ್ತಾನೆ? ಸಂದೆ ಧನ್ಮಾಸ 7 ಕಣ್ಕೊಳ್ಳಾಗುತ್ತೆ, ಬೇಗ ತಕ್ಕಂತೆ ಮ್ಯಾಚ್ ಮಾಡ್ತಾರೆ ಅದನ್ನು. 9:30 ಮುಂಚೆ, ಈಗ 6:30 ಹೆಚ್ಚು ಕಡಿಮೆ. 6:30 ಬೆಳಗ್ಗೆ ಸೂರ್ಯಾಸ್ತ ಆಗಬೇಕಾದ್ರೆ ಸೂರ್ಯೋದಯ 6:30 ಆಗುತ್ತೆ. 6:30 6:50 ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ. ಸಾಯಂಕಾಲ ಮುಳುಗೋದು ಈಗಾಗಲೇ ಅರೌಂಡ್ 6:10 ಇರುತ್ತೆ. ಅದರಿಂದ 9:10 ಅಷ್ಟೇ ಹೊತ್ತು, ಅದಕ್ಕಿಂತ ಮುಂಚೆ ಮಲಗಬಾರ್ದು. ಅದು ನಿಯಮಗಳವೆಲ್ಲ ಕೂಡ. ಆಚಾರ್ಯ ರಾತ್ರಿ ಊಟ ಹೇಳಲೇ ಇಲ್ಲ, ಇದು ಕಂಪಲ್ಸರಿ ಆಗ್ತದೆ. ಅದಕ್ಕೆ ಮಾಡಬೇಡಿ ಅಂತ ಅರ್ಥ ಅಲ್ಲ, ಮಾಡಬೇಕು ಅಂತ ಅರ್ಥ ಅಲ್ಲ, ಹೇಳಿಲ್ಲ ಅಂತೇಳಿ ಮಾಡಬೇಡಿ ಅಂತ ಹೇಳಿಲ್ವಲ್ಲ, ಗಾಬರಿ ಆಗ ಕಾರಣ ಇಲ್ಲ. ಮಾಡೋರು ಮಾಡಬಹುದು, ಮಾಡಬೇಕು ಅಂತ ವಿಧಿ ಇಲ್ಲ. ಬೆಳಗಿನ ಮಾಡಬೇಕು, ಸಾಯಂಕಾಲದ ಊಟ ಕಂಪಲ್ಸರಿ ಅಲ್ಲ. ಯಾವಾತ್ ಪರತ ಏವಾತ ಸ್ವಪೇತ್ ಧ್ಯಾಯನ್ ಜನಾರ್ದನ, ಮಲಗಬೇಕಾದ್ರೆ ಜನಾರ್ದನ ಧ್ಯಾನ ಮಾಡಿ ಮಲಗಿ ಅಂತ ಹೇಳ್ತಾರೆ. ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಸ್ವಪೇತ್ ಧ್ಯಾಯನ್ ಜನಾರ್ದನ. ಪ್ರತಿ ಕೆಲಸ ಹೇಳ್ಬೇಕಾದ್ರೆ ಹೇಳ್ತಾರೆ ಆಚಾರ್ಯರು, ದೇವ್ರ ಸ್ಮರಣೆ ದೇವ್ರ ಸ್ಮರಣೆ ಮಾತೆತ್ತೆ ಅದನ್ನು ಮಾಡ್ಕೊಂಡ್ಬಿಡಿ. ಇಲ್ಲದೆ ಹೋದರೆ ಯಾವ ಕೆಲಸ ಮಾಡಿದರೂ ಕೂಡ ಅದು ದೇವರ ಕಾರ್ಯ ಅನಿಸೋದಿಲ್ಲ. ಅಂತರಾಲೇ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿಂ. ಮಧ್ಯರಾತ್ರಿಯಲ್ಲಿ ನಮ್ಮವ್ರು ಪುಸ್ತಕ ಮಾಡಿದಾಗ ತಪ್ಪು ಅನುವಾದ ಮಾಡಿದ್ದಾರೆ ತುಂಬ ಜನ. ಮಧ್ಯರಾತ್ರಿ ಎಚ್ಚರವಾದರೆ ದೇವ್ರ ಸ್ಮರಣೆ ಮಾಡಿ ಅಂತೇಳಿ ಅಲ್ಲ, ಎಚ್ಚರ ಮಾಡಿಕೊಂಡು ದೇವ್ರ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಮಧ್ಯರಾತ್ರಿ ಎಚ್ಚರ ಮಾಡಿಕೊಂಡು ದೇವ್ರ ಸ್ಮರಣೆ ಮಾಡಿ. ಆ ರೀತಿ ದಿವಸ ಮಾಡ್ತಾ ಹೋದ್ರೆ ಎಷ್ಟಾಗುತ್ತೆ ಗೊತ್ತಾ? ಜೀವನದವರೆಗೂ ದಿವಸಕ್ಕೆ ಒಂದ್ಸರ್ತಿ ಮಧ್ಯೆ ಇದ್ರು ಕೂಡ 360 ವರ್ಷಕ್ಕೆ, 100 ಎಷ್ಟು ಲೆಕ್ಕ ಆಯ್ತು ಲೆಕ್ಕ ಹಾಕಿ. ಸ್ಮಾಲ್ ಸೇವಿಂಗ್ಸ್ ಮಾಡಿದಾಗ ಆಗುತ್ತೆ ನಿಜವಾಗ್ಲೂ ಕೂಡ. ಅದು ಬಿಡಬಾರ್ದು, ಎಷ್ಟು ಸಾಧ್ಯ ಅಷ್ಟು ಎಚ್ಚರಿಕೆ ಮಾಡಿಕೊಂಡು ನಾರಾಯಣ ಕೃಷ್ಣ ಅಂತೇಳಿ ನಾವು ಹೇಳ್ತೇವೆ. ಅಯ್ಯೋ ಅಂತೇಳಿ ಮಲಗಿಬಿಡ್ತಾನೆ ಮತ್ತೆ, ಅಲ್ಲೂ ಅಯ್ಯೋನೇ ಮತ್ತೆ ಮಲಗಿದಾಗ ಕೂಡ ಅಯ್ಯೋ ಹಬ್ಬ ಅಂಬೋದು ಏನೋ ಮಾಡೋದು ಅದೆಲ್ಲ ಮಾಡಬಾರ್ದು. ಅದು ದೇವ್ರ ಸ್ಮರಣೆ ಮಾಡಿ ಮಾತೆತ್ತಿರ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಭಾಗವತರು ಹೇಳ್ತಾರೆ ಕೊನೆಗೆ, ಏನೇ ಕೆಲಸ ಮಾಡಿ ಹರೆಯೇ ನಮಃ ಅಂತ ಹೇಳಿಬಿಡಿ ಅಂತ ಹೇಳ್ತಾರೆ. ಏನು ಕೆಲಸ ಮಾಡಿದ್ರು ಕೂಡ ಏನು ನೆನಪಾದ್ರೆ ಅಷ್ಟು ಹೇಳಿಬಿಡಿ ಕೊನೆಗೆ. ಅಂತರಾಲೇ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿ. ಅಲ್ಲಿಗೆ ಮತ್ತೆ ಮತ್ತೆ ಬರೆದಿಸ್ ಹೇಳೋದು ಈ ರೀತಿ ಹೇಳೋದ್ರಿಂದ ಮಲಗವರು ಹೇಳಿದ್ರಲ್ಲ ಡೈಲಿ ಟೈಮ್ ಟೇಬಲ್, ಇದು ಇಷ್ಟು ಮಾಡಿಕೊಳ್ಳಿ. ಧರ್ಮೇಣೇಜ ಸಾಧನಾನೇ ಅಂತ ಹೇಳಿದ್ರಿಂದ ಕೆಲಸ ಮಾಡೋದ್ರಿಂದ ಹೇಳಿ ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರಿಂದ ಮಾಡಿಕೊಳ್ಳಿ. ಆದರೆ ವಿಹಿತ ರೀತಿಯಲ್ಲಿ ಮಾಡಬೇಕು, ಅಷ್ಟು ಕರಾರ ಮಾಡಿಬಿಟ್ಟು ಉಳಿದೆಲ್ಲ ಹೇಳಿದ್ದಾರೆ. ಸೊ ಇಡೀ ದಿವಸ ಏನಾಯ್ತಾಯ್ತು ನಮಗೀಗ, ಎಲ್ಲ ಕೆಲಸನೂ ದೇವ್ರ ಪೂಜೆನೇ. ಇವತ್ತು ಬದುಕಿದ್ರ ಯಾತಕ್ಕೆ ನಾಳೆ ದೇವ್ರ ಪೂಜೆ ಗಣಿ ಆಗಬೇಕಷ್ಟೇ. ಮತ್ತೆ ಬದುಕು ಮತ್ತೆ ದೇವ್ರ ಪೂಜೆ ಗಣಿ ಆಗಬೇಕು. ನಾಳೆ ಆಫೀಸ್ ಅಂತ ಜ್ಞಾಪಕ ಹೇಗಿರುತ್ತೆ ನಮಗೆ, ನಾಳೆ ದೇವ್ರ ಪೂಜೆ ಅಂತ ಜ್ಞಾಪಕ ಇರಬೇಕು. ಇಲ್ಲದೆ ಹೋದರೆ ಅವತ್ತಿನ ದಿವಸ ವ್ಯರ್ಥ ಇದ್ದಾಗ ಲೆಕ್ಕ. ತಿಳಿಸಿ ತಗೊಂಡು ಹೇಳಿದ್ನಲ್ಲ, ತೀರ್ಥ ತೋರಿಸ್ಬಿಟ್ಟು ಆಪತ್ಕಾಲದಲ್ಲಿ ಆದಷ್ಟು ತುಳಸಿ ಮುಂಚೆ ತಗೋಬೇಕು. ತೀರ್ಥ ತಗೊಂಡ್ರೆ ಕೊನೆಗೆ ಏನಾದಾಗ ಲೆಕ್ಕ ಅಲ್ಲಿ? ಊಟ ಆದಾಗ ಲೆಕ್ಕ, ಪಾಲನೆ ಆದಾಗ ಲೆಕ್ಕ, ಆದ್ರಿಂದ ಅದು ಶ್ರೇಷ್ಠ ಅಲ್ಲ. ಕಾಯೇನ ವಾಚ ಮನಸೇಂದ್ರಿಯ ಇರುವಾ ಬುದ್ಧ್ಯಾತ್ಮನಾವಾ ಪ್ರಕೃತಿ ಸ್ವಭಾವಾತ್. ಆಮೇಲೆ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯೇತ್ತ. ಭಾಗವತ ಶ್ಲೋಕ ಗೊತ್ತಾಡ್ತೇವೆ. ಮುಂದಿನದೆಲ್ಲ ಕೊಟೇಶನ್ಸ್ ಈಗ ಇಷ್ಟು ಹೇಳಿದ್ದೀರಿ, ಎಲ್ಲ ಮಾಡ್ತೀವಿ. ಧರಿಸ್ಮರಣೆ ಯಾತಕ್ಕೆ ಬೇಕು, ಎಲ್ಲದನ್ನು ಯಾತಕ್ಕೆ ಅವನಿಗೆ ಅರ್ಪಣೆ ಮಾಡಬೇಕು. ಪ್ರತಿಯೊಂದು ಕಾರ್ಯಕ್ಕೆ ಕೃಷ್ಣಾರ್ಪಣೆ ಅದಕ್ಕೇನು ಆಧಾರ ಇದೆ ಅಂತ ಕೇಳಿ ಎಲ್ಲದಕ್ಕೆ ಆಧಾರ ಕೊಡ್ತಾರೆ. ಅದಿಷ್ಟು ಪಾರ್ಟ್ ಬಿ, ಇದಿಷ್ಟು ಪಾರ್ಟ್ ಎ, ಅದು ಪಾರ್ಟ್ ಬಿ. ಅವೆಲ್ಲ ಕೊಟೇಶನ್ ತುಂಬ ಕಡೆ ಓದಿದ್ದೇವೆ ಈಗಾಗಲೇ. ಇದು ಭಾಗವತದ ವಾಕ್ಯ. ಕಾಯೇನ ವಾಚ ಅನ್ನೋದು ಭಾಗವತ ಪುರಾಣದ ಏಕಾಸ್ಕಂದದ ವಾಕ್ಯ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ. ಮಲಗಬೇಕಾದ್ರೂ ಕೂಡ ರಾಮಂ ಸ್ಕಂದಂ ಹನುಮಂತಂ ಇದೆ. ಆಮೇಲೆ ಕಾಯಿ ಕೂತ್ಕೋಬೇಕು, ಕೂತ್ಕೊಂಡ್ಬಿಟ್ಟು ದೇವರ ಸ್ಮರಣೆ ಮಾಡಿ ಅವತ್ತಿನ ದಿವಸ ಪೂರ್ತಿ ಕೆಲಸ ಏನು ಮಾಡಿದ್ದೇವಲ್ಲ ಅದಿಷ್ಟು ಕೃಷ್ಣಾರ್ಪಣ ಮಸ್ತು. ಬ್ಯಾಂಕ್ನವರು ಟ್ರೆಜರರ್ ಹ್ಯಾಗೆ ಬಿಟ್ಟು ಕ್ಯಾಶಿಯರ್ ಏನು ಮಾಡ್ತಾನೆ ಅವತ್ತು ಅಪ್ಡೇ ಟಕ್ಕ ಒಪ್ಪಿಸಿದಾಗೆ ಎಲ್ಲ ಒಪ್ಪಿಸಿಬಿಡಬೇಕು. ಬೆಳಿಗ್ಗೆ ಇಡಬೇಕಾದ್ರೆ ಏನು ಚಿಂತನೆ, ಇವತ್ತು ಕೃಷ್ಣಾರ್ಪಣ ಬುದ್ಧಿ ಅಂತ ಹೇಳಿಬಿಟ್ಟು ಪದ್ಮನಾಭನ ಸ್ಮರಣೆ ಜನಾರ್ದನ ಸ್ಮರಣೆ ಮಾಡಿ ಮಲಗಿದರೆ ಅಲ್ಲಿಗೆ ಸಾರ್ಥಕವಾದ ದಿವಸ ಇದ್ದಾಗಲೇ ನಮ್ಮ ದಿವಸಕ್ಕೆ ಬದುಕಿದ್ದಕ್ಕೆ ಫಲವಿದು ಬಾಳ್ದುದಕ್ಕೆ ಶ್ರೀ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಅಂತೇಳಿ ಫಸ್ಟ್ ಕ್ಲಾಸ್ ಆಗಿ ಸಿದ್ಧಿ ಬರುತ್ತೆ. ಅದಕ್ಕೆಲ್ಲ ಆಧಾರ ಕೊಟ್ಟು ಉತ್ತಮ ಪುರುಷಸ್ತನ್ಯ ಪರಮಾತ್ಮೇತ್ಯುದಾಹೃತ ಯೋ ಲೋಕತ್ರಯಮಾವಿಶ್ಯ ವಿವರ್ತವ್ಯಯ ಈಶ್ವರ ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅಥೋಸ್ಮಿ ಲೋಕೇ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಂ ಅಸಂಮೂಢೋ ಜಾನಾತಿ ಪುರುಷೋತ್ತಮಂ ಸಾ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದಿಷ್ಟು ಗೀತ ಅಷ್ಟು, ಅದು ಭಾಗವತ, ಇದು ಭಗವದ್ಗೀತಾ. ರುದ್ರಂ ಸಮಾಶ್ರಿತ ದೇವಾಃ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಇದು ಮಹಾಭಾರತದ ಶ್ಲೋಕ, ಕೃಷ್ಣ ಧರ್ಮರಾಜ ಹೇಳಿದ ಶ್ಲೋಕ ಇದು. ಬಂದು ರುದ್ರಂ ಸಮಾಶ್ರಿತ ದೇವಾಃ, ಎಲ್ಲ ದೇವತೆಗಳು ರುದ್ರದೇವರನ್ನು ಆಶ್ರಯಿಸಿದ್ದಾರೆ. ರುದ್ರೋ ಬ್ರಹ್ಮಾಣಮಾಶ್ರಿತಃ, ರುದ್ರದೇವರು ಬ್ರಹ್ಮದೇವರನ್ನು ಆಶ್ರಯಿಸಿದ್ದಾರೆ. ಬ್ರಹ್ಮ ಮಾಮಾಶ್ರಿತಃ, ಬ್ರಹ್ಮದೇವರು ಮಹಾಲಕ್ಷ್ಮಿನ ಆಶ್ರಯಿಸಿದ್ದಾರೆ. ನಾಹಂ ಕಂಚಿದುಪಾಶ್ರಿತಃ, ಯಾರನ್ನು ಆಶ್ರಯಿಸಿಲ್ಲ. ಲಕ್ಷ್ಮೀದೇವಿ ನನ್ನ ಆಶ್ರಯಿಸಿದ್ದಾಳೆ, ಯಾರನ್ನು ಆಶ್ರಯಿಸಿಲ್ಲ. ಅದೇ ಸರ್ವತಂತ್ರ ಸ್ವತಂತ್ರ ದೇವರು, ಉಳಿದವರೆಲ್ಲ ಕೂಡ ಇದು. ಇಲ್ಲೂ ಸಾರತಮ್ಯ ಏನು ಗೊತ್ತಾ, ಇದು ರೂಟ್ ಹೇಳ್ತಾರೆ. ಇವರು ಅಂತರ್ಯಾಮಿ ಚಿಂತನೆ ಮಾಡ್ತಾ ಹೋಗಬೇಕು, ಮೇಲಿನವರು ಯಾರ್ಯಾರು ಅವರೆಲ್ಲ ಒಳಗಿದ್ದಾರೆ ಅಂತ ಅರ್ಥ. ಏವೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿಹಿ. ಮೊದಲನೇ ಶ್ಲೋಕ ಜಾಯಿನ್ ಮಾಡಿದ್ರಿಂದ ಮುಂದಿನ ಎರಡು ಶ್ಲೋಕ ಹೇಳ್ತಾರೆ. ಮೊದಲನೇ ಶ್ಲೋಕದ ಕಂಟಿನ್ಯೂಯೇಷನ್ ನಾವು. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಃ, ನನ್ನ ಮತ ಇದು, ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಯಾರ್ಯಾರ ಒಪಿನಿಯನ್ ಕೇಳಬಾರದು, ದೇವ್ರ ಒಪಿನಿಯನ್ ಕೇಳಬೇಕು. ಎಕ್ಸ್ಪರ್ಟ್ ಒಪಿನಿಯನ್ ಕೇಳ್ತಾರೆ. ದೇವರು ಯಾರು? ಸುಪ್ರೀಂ ಮೋಸ್ಟ್ ಎಕ್ಸ್ಪರ್ಟ್ ಆದ್ದರಿಂದ ಆತನ ಮಾತನ್ನು ಕೇಳಬೇಕು. ಶ್ರದ್ಧಾವಂತಃ ಅನಸೂಯಂತಃ ಮುಚ್ಚಂತೆ ತೇಪಿ ಕರ್ಮಭಿಹಿ. ನೀ ಕೆಲಸ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಯಾರು ಮಾಡ್ತಾರೆ, ಬೈಕೊಂಡು ಮಾಡ್ತಾರೆ. ಅನಸೂಯಂತಹ, ಏನು ಕಾಟ ಕೊಡ್ತಾನೆ ದೇವರು ನಮಗೆ, ದಿವಸ ಇಡಬೇಕಂತೆ, ಆರಾಮಿರಲಿಕ್ಕೆ ಬಿಡೋದಿಲ್ಲ. ಚಾತುರ್ಮಾಸ ಹೋಯಿತು, ಧನುರ್ಮಾಸ ಬಂತು, ಆಮೇಲೆ ಮಾಘಸ್ನಾನ ಶುರುವಾಗ್ತದೆ, ಆಮೇಲೆ ವೈಶಾಖ ಸ್ನಾನ, ಮತ್ತೆ ಚಾತುರ್ಮಾಸ್ಯ. ಯಾವಾಗಲೂ ಏನು ಮಾಡಾಗಿಲ್ಲ, ನಾವು ದಾರಿ ಇಲ್ಲೇನು ಮಾಡಲೇಬೇಕು ನಾವು ಅದನ್ನು. ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮವಿಹಿ ಏತ್ವೇತದ ಅಭ್ಯಸೂಯಂತಹ ನಾನು ತಿಷ್ಟಂತಿ ಮೇ ಮತಂ. ಯಾರು ಬೈಕೊಂಡು ನಾನು ಮತ ಬಿಟ್ಟು ಬಿಡ್ತಾರಲ್ಲ, ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ ಚೇತಸ, ಎಲ್ಲ ಜ್ಞಾನ ಕಳ್ಕೊಂಡು ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ದೌಭೂತ ಸರ್ಗೌ ಲೋಕೇಸ್ಮಿನ್ ದೈವಾಸುರ ಏವಚ. ಇದು ಭಗವದ್ಗೀತಾ. ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತ ತಥಾಸುರ, ಅದು ಅಗ್ನಿಪುರಾಣ. ಇವತ್ತು ಅಗ್ನಿಪುರಾಣದಲ್ಲಿ ಸಿಗುತ್ತ. ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತ ತಥಾಸುರ ದೌಭೂತ ಸರ್ಗೌ ಲೋಕೇಸ್ಮಿನ್. ಎರಡು ವಿಧ ಚೇತನರು ಇದ್ದಾರೆ, ದೈವಿ ಚೇತನರು ಆಸುರಿ ಚೇತನರು ಅಂತೇಳಿ. ಹೇಗೆ ಗುರುತಿಡಬೇಕು ಅಂದರೆ, ವಿಷ್ಣು ಭಕ್ತಿ ಪರ ದೈವ ವಿಪರೀತ ತಥಾಸುರ. ವಿಷ್ಣು ಭಕ್ತಿ ಇಟ್ಕೊಂಡಿದ್ದ ಅಂದರೆ ಅವನು ದೈವಿ ಸ್ವಭಾವದವನು ಅಂತ ಅರ್ಥ. ಎಲ್ಲ ಲಕ್ಷಣ ತುಂಬ ಹೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ವಿಷ್ಣು ಭಕ್ತಿ. ಅದೇ ರೀತಿ ಅದು ವಿರುದ್ಧ ಯಾವುದು ಅಂತ ಕೇಳಿದರೆ ವಿಷ್ಣು ದ್ವೇಷ. ವಿಷ್ಣು ವಿಪರೀತ ಆದರೆ ವಿರುದ್ಧ. ವಿಷ್ಣು ದ್ವೇಷ ಎಂಬುದು ಅಸರರ ದೊಡ್ಡ ಲಕ್ಷಣ. ವಿಷ್ಣು ಭಕ್ತಿ ಎನ್ನುವುದು ದೇವತೆಗಳ ದೊಡ್ಡ ಲಕ್ಷಣ. ಅದನ್ನು ಅನುಸರಣ ಮಾಡಬೇಕು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಶ್ಯು ಏತಯೋರೇವ ಕಿಂಕರಾಹ. ಮುಂದೆ ಹೇಳ್ತಾರೆ, ಯಾವ ಕಾಲಕ್ಕೂ ದೇವಸ್ಮರಣೆ ಮಾಡಲೇಬೇಕು. ಎಲ್ಲ ವಿಧಿಗಳಿಗಿಂತ ಮುಖ್ಯ ವಿಧಿ ಯಾವುದು ಅಂದರೆ ವಿಷ್ಣು ಸ್ಮರಣೆ ಮಾಡಲೇಬೇಕು. ಎಲ್ಲ ನಿಷೇಧಕ್ಕಿಂತ ದೊಡ್ಡ ನಿಷೇಧ ಯಾವುದು ಅಂದರೆ ವಿಷ್ಣು ಸ್ಮರಣೆ ಬಿಡಲೇಬಾರದು. ಇವೆರಡು ತಿಳ್ಕೊಂಡ್ರೆ ಉಳಿದೆಲ್ಲ ಸೆಕೆಂಡರಿ, ಇದು ಪ್ರೈಮರಿ ಅಂತ ಹೇಳಿ. ಧರ್ಮೋ ಭವತ್ಯ ಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೇ. ಭಕ್ತರು ಧರ್ಮ ಮಾಡಿದರೂ ಕೂಡ ಧರ್ಮ, ಅಧರ್ಮ ಮಾಡಿದ್ರು ಕೂಡ ಧರ್ಮ, ಅಭಕ್ತರು ಧರ್ಮ ಮಾಡಿದ್ರು ಅಧರ್ಮ, ಅಧರ್ಮ ಮಾಡಿದ್ರು ಅಧರ್ಮ. ಅರ್ಥ ಆಯ್ತಾ? ಅದು ಭಕ್ತಿ ಇಂಪಾರ್ಟೆಂಟೇ ಹೊರತು ಬೇರೆ ಅಲ್ಲ ಅಂತ ಹೇಳ್ತಾ ಭಕ್ತಿಗೆ ಒತ್ತು ಕೊಟ್ಟು ಹೇಳ್ತಾರೆ. ಭಕ್ತಿಯಿಂದ ಮಾಡಿದಾಗ ಅಧರ್ಮಕ್ಕೂ ಒಂದು ಭಕ್ತಿಯ ಮಹಿಮೆ ಬರುತ್ತೆ, ಅಧರ್ಮ ಮಾಡಿದಾಗ ಭಕ್ತಿ ಇಲ್ಲದೇನೆ ಅದು ಭಾರಿ ಹೆಚ್ಚು ನಮ್ಮನ್ನು ಕಾಡುತ್ತೆ. ಪಾಪಂ ಭವತಿ ಧರ್ಮೋಪಿ ಯೋನ ಭಕ್ತೈ ಕೃತೋ ಹರೆ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀಮಾಂ ನಮಸ್ಕುರು ನಿತ್ಯಂ ಭವೇಚ್ಯವನ್ನಿಷ್ಠೋ ಬಹುಶುಹು ಪುರುಷ ಸದಾ ಏಷ ನಿತ್ಯ ಸದಾಚಾರೋ ಗೃಹಿಣೋ ವನಿನಸ್ತಥಾ ವೈಶ್ವದೇವಂ ಬಲಿಂ ದಂತ ಧಾವನಂಚಾಪಿ ಋತೇ ವಟೋಹೋ. ನೋಟಿರುವಂತೆ ಇಷ್ಟೆಲ್ಲ ಹೇಳಿದ್ದು ಯಾರ್ಯಾರು ಅನ್ವಯ ಆಗುತ್ತೆ ಅಂದರೆ ಗೃಹಿಣ ವನಿನಃ ಗೃಹಸ್ಥಾಶ್ರಮಗಳು ವಾನಪ್ರಸ್ಥರು ಇಷ್ಟು ಹೇಳಿದ್ದನ್ನೆಲ್ಲ ಮಾಡಬೇಕು. ಇನ್ಯಾರು ಉಳ್ಕೊಂಡ್ರೀಗ? ಬ್ರಹ್ಮಚಾರಿಗಳು ಯತಿಗಳು ಉಳ್ಕೊಂಡ್ರು. ಅವ್ರಿಗೇನು ಧರ್ಮ ಅಂತ ಕೇಳಿದರೆ ಏವೇ ವೈಶ್ವದೇವಂ ಬಲಿಂ ಏವೇ ಸದಾಚಾರಗಳು ವೈಶ್ವದೇವಂ ಬಲಿಂ ದಂತಧಾವನಂಚಾಪಿ ಋತೇ ವಟೋಹು. ವೈಶ್ವದೇವ ಬಲಿಹರಣ ದಂತಧಾವನ ಮೂರು ಯಾರಿಗಿಲ್ಲ? ಬ್ರಹ್ಮಚಾರಿಗಳಿಗಿಲ್ಲ. ಆ ಬ್ರಹ್ಮಚಾರಿ ವೈಶ್ವದೇವ ಮಾಡಬೇಕಾಗಿಲ್ಲ, ಅಗ್ನಿಕಾರ್ಯ ಮಾಡಿರ್ತಾನಲ್ಲ ವೈಶ್ವದೇವ ಇಲ್ಲ ಅವರಿಗೆ. ಮತ್ತೆ ಅವ್ರು ಅಡಿಗೆ ಮಾಡಿಕೊಂಡ್ರೆ ವೈಶ್ವದೇವ, ಬ್ರಹ್ಮಚಾರಿಗಳು ಏನು ಮಾಡಾಗಿಲ್ಲ ಅಡಿಗೆ ಮಾಡ್ಕೋಬಾರ್ದಾದ್ರಿಂದಾಗಿನೆ ವೈಶ್ವದೇವ ಪ್ರಶ್ನೆ ಬರಲಿಲ್ಲ. ಭಿಕ್ಷೆ ಹಾಕ್ತಾರೆ, ಹಾಕೋರು ವೈಶ್ವದೇವ ಮಾಡಿರ್ತಾರ, ಆದ್ರಿಂದ ಇವರು ದೋಷ ಇಲ್ಲ. ಹೀಗಾಗಿ ಬ್ರಹ್ಮಚಾರಿಗೂ ಯತಿಗಳಿಗೂ ಏನಿಲ್ಲ, ವೈಶ್ವದೇವ ಬಲಿಹರಣ ನಿರ್ಬಂಧ ಇಲ್ಲ ಅವರಿಗೆ, ಮಾಡಲೇಬಾರದು. ಯಾರಿಗೆ? ಕ್ಷತ್ರಿಯರು ಮಾಡಬೇಕು, ವೈಶ್ಯರು ಮಾಡಬೇಕು. ಈ ಮೂರು ಜನ ಗೃಹ ಹೇಳಿದ ಮೇಲೆ ಎಲ್ಲರಿಗೂ ಕಾಮನ್, ಶೂದ್ರರಿಗಿಲ್ಲ ಅಷ್ಟೇ, ಬಿಡದವರೆಲ್ಲ ಮಾಡ್ಬೇಕಲ್ಲ. ಶೂದ್ರರು ಯಾತಕ್ಕೆ ವೈಶ್ವ ಮಾಡ್ಬೇಕಾಗಿಲ್ಲ ಗೊತ್ತಾ? ಅವ್ರಿಗೆ ಕೊಡೋದು ಇವರೇ ಕೊಡೋದು, ಬ್ರಾಹ್ಮಣ ಊಟ ಮಾಡಿದ್ ಕೊಡ್ತಾರಾದ್ರೆ ವೈಶ್ವವಾಗಿರುತ್ತೆ ಇವರಿಗೆ. ಅರ್ಥ ಆಯ್ತಾ? ಈಗ ಅದು ಸ್ವಂತ ಅಡಿಗೆ ಮಾಡಿಕೊಂಡ್ರೆ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ, ಅವ್ರಿಗೆ ಮಾಡಾಗಿಲ್ಲೇ ಇಲ್ಲೋ, ಈ ರೀತಿ ಮಾಡಿಬಿಡ್ತಾರೆ. ದಂತಧಾವನೆ, ದಂತಧಾವನೆ ಎರಡು ವಿಧ. ದಂತಧಾವನೆ ಶಬ್ದಕ್ಕೆ ದಂತ ಹಲ್ಲುಜ್ಜಬಾರದು ಅಂತಲ್ಲ, ದಂತ ಕಾಷ್ಟ ಉಪಯೋಗಿಸಿ ಹಲ್ಲುಜ್ಜಬಾರದು. ಇದೇನು ನಿಜವಾದ ಯಾತಕ್ಕೆ ಗೊತ್ತೇನು? ಬ್ರಹ್ಮಚಾರಿ ಇಲ್ಲಿವರೆಗೆ ಇರ್ತಾನೆ ಹೇಳಿ ನೋಡಂತೆ, 8-16 ಅವಾಗ ಇನ್ನೂ ಹಲ್ಲುಗಡೆ ಯಾವಾಗ ಬೇಕಾಗೋದಿಲ್ಲ. ಇವನು 30-40 ಬ್ರಹ್ಮಚಾರಿ ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಅಲ್ಲಿವರೆಗೆ ತಗೊಂಡ್ರೆ 8-10 ಆಮೇಲೆ ದಂತ ಇದು ಬೇಕಾಗುತ್ತೆ. ಅದು ಯೋಚನೆ. ಯತಿಗಳಿಗೆ ಕೂಡ ಏನು ಬೇಕಿಲ್ಲ. ದಂತ ತಾವರದ ಎರಡು ವಿಧ, ಸಾಮಾನ್ಯ ದಂತ ತಾವರ ಉಂಟು, ಕೆಲವು ವಿಶೇಷವಾದ ವನಸ್ಪತಿ ಉಪಯೋಗಿಸಿ ಮಾಡೋದಂತಾನು ಮಾಡಬಾರ್ದು ಅಷ್ಟೇ ಹೊರತು, ಅದು ಬೇರೆ ದಂತ ತಾವರ ಅವರು ಮಾಡ್ಕೋಬೇಕು ಅಂತ ಹೇಳ್ತಾರೆ. ನೋಡೋದಕ್ಕೆ ಇಲ್ಲಿ ದಂತ ತಾವರ ಮಾಡಬಾರ್ದು ಅಂತ ಕಾಣಿಸುತ್ತೆ ಹೇಳಿದರೆ, ಅರ್ಥ ಅದಕ್ಕಲ್ಲ. ನಿಜವಾಗ್ಲೂ ಆಚಾರ್ಯ ಸುಮಧ್ವದಲ್ಲಿ ಹೇಳ್ತಾರೆ, ಅತಿ ಧವರಿದ ದಂತಾಹ ದಂತ ಕಾಷ್ಟೈರ್ ಯತೀಂದ್ರಾಹ ಅಂತ ಹೇಳ್ತಾರೆ. ಮಧ್ವದಲ್ಲಿ ಹೇಳಬೇಕಾದ್ರೆ ಆಚಾರ ಶಿಷ್ಯರು ಹೇಗಿದ್ದರು ಅಂದರೆ ದಂತ ಕಾಷ್ಟಗಳು ಹಲ್ಲು ಸ್ಪಷ್ಟ ಹಲ್ಲುಜ್ಜಿದ್ರು ಅಂತ ಹೇಳ್ತಾರೆ. ಆದ್ದರಿಂದ ಯತಿಗಳಿಗೆ ಹಲ್ಲುಜ್ಜೋದಿದೆ, ಬ್ರಹ್ಮಚಾರಿಗಳಿಗಿದೆ. ವ್ಯತ್ಯಾಸ ಏನು ಅಂದರೆ ಬ್ರಹ್ಮಚಾರಿಗಳಿಗೆ ಅವಶ್ಯಕತೆ ಇರೋದಿಲ್ಲ, ಅತಿವಾರ್ಯ ಬಂದರೆ ಕೆಲವು ವನಸ್ಪತಿ ಉಪಯೋಗಿಸ್ಬೋದು, ಕೆಲವು ಸ್ಪೆಸಿಫಿಕ್ ಆಗಿರೋದನ್ನು ಅವ್ರು ಉಪಯೋಗಿಸಾಗಿಲ್ಲ. ಏಕಾದಶಿ ದಿವಸ ಯಾರೂ ಹಲ್ಲುಜ್ಜಬಾರ್ದು, ಏಕಾದಶಿ ಯಾರೂ ಹಲ್ಲುಜ್ಜಬಾರ್ದು. ಗೊತ್ತಾಯ್ತಾ? ಯಾಕೆ ಗೊತ್ತೇನು? ಆ ರೆಸಿಡು ಒಳಗೆ ಹೋದರೂ ಕೂಡ ಏಕಾದಶಿ ಹಂಗಾಗಿಬಿಡುತ್ತೆ. ಅದಕ್ಕೇನು ಮಾಡಬೇಕಂತೆ? ದಶಮಿ ರಾತ್ರಿ ಹಲ್ಲುಜ್ಜಬೇಕು. ದಶಮಿ ರಾತ್ರಿ ದಶಮ್ಯಾಮ್ ಏಕಭುಕ್ ಭುಕ್ವ ಕಾದೆಯೇ ದಂತಧಾವನಂ. ರಾತ್ರಿ ಏನು ಮಾಡೋದಕ್ಕೆ ಅವಕಾಶ ಇದೆ? ಏಕಾದಶಿ ಮಾಡಾಗಿಲ್ಲ. ಮೂಲ ಏಮೇವ ಯತೇಶ್ವೀಯ ವಿತ್ತೇರ ತುವಿರಾ ಸದಾ. ಯತಿಗಳಿಗೆ ಮಾತ್ರ ಗೃಹಸ್ಥರು ವಹಿಸಿಕೊಂಡು ಮಾಡಬೇಕು. ಅದು ಏನೇನಿಲ್ಲ, ವೈಶ್ವೇವ ಬಲಿಹರಣ ಅವೆಲ್ಲ ಇಲ್ಲ. ಅದು ಯತಿಗಳು ಏನೇ ಮಾಡಿದರೂ ಕೂಡ ಸ್ವಂತ ಹಣದಿಂದ ಮಾಡಬಾರದು, ಸ್ವಂತ ಹಣ ಉಪಯೋಗಿಸಬಾರದು, ಇದ್ರೆ ತಾನೆ ಅಂತ ಅರ್ಥ. ಸ್ವೀಯ ವಿತ್ತೇನ ವಿನಾಶದ ಅಷ್ಟೇ. ಮೂಲ ಮಂತ್ರೈ ಸದಾ ಸ್ನಾನಂ ವಿಷ್ಣೋರೇವಚ ತರ್ಪಣಂ. ಇನ್ನು ಕೆಲವೆಲ್ಲ ತರ್ಪಣಗಳ ನವಗ್ರಹಾದಿಗಳು ಅವರಿಗೆ ಬೇಕಾಗೋದಿಲ್ಲ, ಬರೀ ವಿಷ್ಣೋರೇವಚ ತರ್ಪಣಂ. ವಿಶೇಷೋ ನಿಷ್ಕ್ರಿಯತೆಯೇ ಅಜಲಾಂಜಲಿತಾ ತಥಾ ತರ್ಪಣಂತೂ ಹರೇರೇವ ಯತೇರಣ್ಯತ್ರ ಚೋದಿತಂ. ಯತಿಗಳಲ್ಲೂ 4 ವಿಧ ಗೊತ್ತಾಯ್ತಿಲ್ಲ, ಬಹುದಕರು, ಹಂಸರು, ಕುಟೀಚಕರು, ಪರಮಹಂಸರು ಅಂತೇಳಿ ಅನೇಕ ವೆರೈಟಿ ಇದ್ದಾರೆ. ಕಲಿಯುಗದಲ್ಲಿ ಎಲ್ಲ ಬ್ಯಾಂಡ್ ಉರೋದು ಒಂದೇ, ಪರಮಹಂಸರು ಮಾತ್ರ ಕಲಿಯುಗದಲ್ಲಿ, ಬೇರೆಯವರು ಇರಬಾರದು ಅಂತ ಹೇಳ್ತಾರೆ. ಬೇರೆ ಕಾಲದಲ್ಲಿ ಅರ್ಜುನ ಯತಿಯಾಗಿದ್ದ, ಧರ್ಮರಾಜ ಯತಿಯಾಗಿದ್ದ, ಎಂಥ ಯತಿಗಳವರು? ತ್ರಿದಂಡಿ ಯತಿಗಳು. ಆ ಯತಿಗಳು ಮತ್ತೆ ವಾಪಸ್ ಬರಬಹುದು, ಆದರೆ ಇವರು ಬರಾಗಿಲ್ಲ, ಪರಮಹಂಸರು ಹಂಸರು ಬರಾಗಿಲ್ಲ. ಕಲಿಯುಗದಲ್ಲಿ ಅವೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಆದ್ದರಿಂದ ಇದೊಂದೇ ಮಾಡಬೇಕು. ಸಮಿದ್ಧೋಭೋ ವಟೋಶ್ಚೈವ ಸ್ಮೃತ್ವಾ ವಿಷ್ಣು ಹುತಾಶನೆ. ಈ ವಟುಗಳಿಗೆ ವೈಶ್ವ ಇಲ್ಲ ಅಂತ ಹೇಳಿದ್ರಲ್ಲ, ಅವತ್ತು ಹೋಮ ಏನು ಮಾಡಬೇಕು ಅಂದರೆ ಸಮಿದ್ಧೋಮ, ಸಮಿತ್ತಗಳಿಂದ ಹೋಮ ಅಷ್ಟೇ ಹೊರತು ಚರು ಹೋಮ ಇಲ್ಲ ಅವರಿಗೆ. ವಟೋಶ್ಚೈವ ಸ್ಮೃತ್ವಾ ವಿಷ್ಣು ಹುತಾಶನೆ ಸರ್ವವರ್ಣಾಶ್ರಮೈರ್ ವಿಷ್ಣು ಏಕಯೇ ವೇಜ್ಯತೆ ಸದಾ. ನಮ್ಮಲ್ಲಿ ಕೆಲವರು ಇರ್ತಾರೆ, ವೈಶ್ಯರಿಗೆಲ್ಲ ಬೇರೆ ದೇವರು, ಇವರಿಗೆಲ್ಲ ಬೇರೆ ದೇವರು ಅಂತ ಹೇಳ್ತಾರೆ. ಅಚ್ಚ, ಎಲ್ಲ ವರ್ಣದೇವರಿಗೂ ಎಲ್ಲ ಆಶ್ರಮದವರು ಯಾರು ದೇವರು? ದೇವರೊಬ್ಬನೇ ದೇವರು, ಆದ್ದರಿಂದ ಬೇರೆ ದೇವರಿಲ್ಲ. ಸರ್ವವರ್ಣಾಶ್ರಮೈರ್ ವಿಷ್ಣು ಏಕಯೇ ವೇಜ್ಯತೆ ಸದಾ. ಹಾಗಿದ್ದರೆ ಲಕ್ಷ್ಮೀ ಬ್ರಹ್ಮಾದಿಗಳ ಪೂಜೆ ಮಾಡಬೇಕೋ ಇಲ್ಲೋ ಅಂದರೆ ಮಾಡಬೇಕು. ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರದ ಇವತ್ತು ಅವರ ಪರಿವಾರ ದೇವತೆಗಳಂತೂ ಮಾಡಬೇಕೇ ಹೊರತು ಸರ್ವೋತ್ತಮ ದೇವತೆಗಳಂತೂ ಮಾಡಾಗಿಲ್ಲ. ತಾರತಮ್ಯ ಕ್ರಮದಲ್ಲಿ ಮಾಡಬೇಕು. ವಿಷ್ಣುವರ ಅತ್ಯುತ್ತಮತ್ವ ಅಂತ ಹೇಳಿದ್ದಾರಲ್ಲ, ಆ ಕ್ರಮದಲ್ಲಿ ಮಾಡಬೇಕೆ ಹೊರತು ಸರ್ವೋತ್ತಮತ್ವೇನ ಮಾಡಾಗಿಲ್ಲ ಅವರ ಪೂಜೆನ. ಕವಿಂ ಪುರಾಣಂ ಮನುಷ್ಯಾಸಿತಾರಂ ಮನೋರಣೀಯಾಂಸಂ ಅನುಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಅಚಿತ್ಯ ರೂಪ ಆದಿತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತ. ವೇದ ಮಂತ್ರ ಅದು. ವೇದಾಹವೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತುಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಅಭಿವದನ್ಯದಾಸ್ತೆ. ವೇದ ಮಂತ್ರ, ಭಗವದ್ಗೀತೆ ಎಲ್ಲ ಅದನ್ನೇ ಹೇಳುತ್ತೆ ಅಂತ ಹೇಳಿ ಮತ್ತೊಂದು ವೇದ ಮಂತ್ರ ಹೇಳ್ತಾರೆ. ಧಾತಾ ಪುರಸ್ತಾದ್ ಯಮುದಾ ಜಹಾರ ಚಕ್ರ ಪ್ರವಿದ್ವಾನ್ ಪ್ರತಿಶ್ಚತಸ್ರಃ ತವೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಯನಾಯ ವಿದ್ಯತೆ. ಈ ರೀತಿ ಮಾಡಿ ದೇವರನ್ನು ತಿಳ್ಕೊಂಡ್ರೆ ಮುಕ್ತನಾಗಿಯೇ ಆಗ್ತಾನೆ. ತಿಳ್ಕೊಳ್ಳದೆ ಹೋದರೆ ಆಗೋದೇ ಇಲ್ಲ. ಎರಡು ಹೇಳಿದ್ರೆ ಕಂಪಲ್ಸರಿ ಅದು. ಇದು ಒನ್ ವೇ ಅಲ್ಲ, ಓನ್ಲಿ ವೇ. ಒನ್ ಆಫ್ ದಿ ವೇಸ್ ಆದ್ರೆ ಏನು ಮಾಡ್ಬೋದಾಗ, ಬೇರೆ ದಾರಿ ಹಿಡಿಬೋದು. ಓನ್ಲಿ ಒನ್ ವೇ ಅಂತ ಹೇಳಿದ ಮೇಲೆ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಮೋಕ್ಷಕ್ಕೆ ಬೇರೊಂದು ದಾಯನ ಅಂದರೆ ಮೋಕ್ಷ. ಮೋಕ್ಷಕ್ಕೆ ಬೇರೊಂದು ದಾರಿ ಇಲ್ಲ, ಇದು ಒಂದೇ ದಾರಿ ಅಂತ ಹೇಳಿದ್ರು. ಇಷ್ಟು ಹೇಳಿ ಇದೆಲ್ಲ ಬರೆದವ್ರು ಯಾರು ಯಾರು ಅಂತ ಕೇಳಿದರೆ, ಆನಂದ ತೀರ್ಥ ಮುನಿನ ವ್ಯಾಸವಾಕ್ಯ ಸಮುದ್ರತಿ ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪತ ಶುಭ. ಆನಂದ ತೀರ್ಥ ಮುನಿಗಳು ವ್ಯಾಸವಾಕ್ಯ ಸಮುದ್ರತಿಯನ್ನು ಮಾಡಿದ್ದಾರೆ. ಇವರು ನಮ್ಮ ವಾಕ್ಯಗಳಲ್ಲ, ವೇದವ್ಯಾಸರ ಮಾತುಗಳನ್ನೆಲ್ಲ ನಾವು ಜೋಡಿಸಿದ್ದೇವೆ ಅಂತ ಹೇಳ್ತಾರೆ. ಆ ಸದಾಚಾರಸ್ಯ ವಿಷಯ ಯಾವುದ್ರ ಬಗ್ಗೆ? ಸದಾಚಾರಸ್ಯ ವಿಷಯ ವ್ಯಾಸವಾಕ್ಯ ಸಮುದ್ರತಿ ಆನಂದ ತೀರ್ಥ ಮುನಿನ ಕೃತ. ಆನಂದ ತೀರ್ಥ ಮುನಿಗಳಾದ ನಾವು ಮಾಡಿದ್ದೇವೆ. ಹೆಚ್ಚು ದೊಡ್ಡದಾಗಿ ಮಾಡಿಲ್ಲ, ಸಂಕ್ಷೇಪತಃ ಮಾಡಿದ್ದೇವೆ, ಚಿಕ್ಕದಾಗಿ ಮಾಡಿದ್ದೇವೆ. ಬಾರಿ ಎಷ್ಟು ಯೂಸ್ಫುಲ್ ಗೊತ್ತಾ, ಶುಭ, ಅತ್ಯಂತ ಮಂಗಳಕರವಾದ ಮಾಡಿದ್ದೇವೆ. ಚಿಕ್ಕದು ಬಟ್ಟೇನಿದೆ ಇದು, ಚಿನ್ನ ಇಷ್ಟೇ ಎಷ್ಟಿರುತ್ತೆ, ಎಷ್ಟು ಬೆಲೆ ಇರುತ್ತೆ? ಕಬ್ಬಿಣ ಇಷ್ಟಿದ್ರು ಕೂಡ ನೋಡೋದಿಲ್ಲ, ಚಿನ್ನ ಇಷ್ಟಿದ್ರು ಹುಡುಕ್ತಾ ಇರ್ತಾರೆ, ಬಿದ್ದುಬಿಟ್ರೆ ಬಿಡೋದಿಲ್ಲ ಅದನ್ನು. ಅದಕ್ಕೆ ಅದು ಸಂಕ್ಷೇಪ ಹೇಳಿದ್ದೇವೆ ಮತ್ತು ಶುಭ ಮಂಗಳಕರವಾಗಿ ಹೇಳಿದ್ದೇವೆ. ಆಚಾರ್ಯ ಶೈಲಿ ಹಾಗೆ ಬಾರಿ ಒಳ್ಳೆ ವಿಷಯ ಹೇಳ್ತಾರೆ, ಚಿಕ್ಕದಾಗಿ ಹೇಳ್ತಾರೆ. ಆನಂದ ತೀರ್ಥ ಮುನಿನ ವ್ಯಾಸವಾಕ್ಯ ಸಮುದ್ರತಿ ಸದಾಚಾರಸ್ಯ ವಿಷಯ ಕೃತ ಸಂಕ್ಷೇಪದ ಶುಭ. ಇಲ್ಲ, ಆಚಾರ್ಯ ತಮ್ಮ ಸ್ವರೂಪನೇ ಹೇಳ್ಕೊಳ್ಳಿಲ್ಲ ಅಂತ ಕೇಳಿದರೆ, ಸ್ವರೂಪ ಹೇಳ್ಕೊಂಡಿದ್ದಾರೆ. ಆನಂದ ತೀರ್ಥಶ್ಚ ಸೋ ಮುನಿಶ್ಚ ಆನಂದ ತೀರ್ಥ ಮುನಿಹಿ. ಆನಂದ ತೀರ್ಥರುವ ಮುನಿಗಳು ಮಾಂಡುಕ್ಯದ ಕೊನೆಗೆ ಬಂತು. ಮುನಿ ಅಂತ ಯಾರನ್ನು ಕರಿಬೇಕು ಅಂದರೆ, ಓಂಕಾರ ಪೂರ್ತಿ ತಿಳಿದಿರ್ತಾರಲ್ಲ ಅವರು ಮುನಿ ಅಂತ ಕರಿಬೇಕು. ಓಂಕಾರೋ ವಿದಿತೋ ಏನ ಸಮುನಿಹಿ ನೇತರೋ ಜನಃ. ಓಂಕಾರ ಪೂರ್ತಿ ತಿಳಿದವರು ಯಾರು? ಅಕಾರದಿಂದ ಅನಂತಾಕ್ಷರ ಓಂಕಾರ ಹೇಳಿದರು ವದ್ರಾಚಾರ ಒಬ್ಬರೇನೆ. ಅದಕ್ಕೆ ಅವರು ಮುನಿಗಳು ಅಂದರೆ ಯಾರು? ವಾಯುದೇವರು ಅಂತ ಅರ್ಥ. ಆನಂದ ತೀರ್ಥ ಮುನಿಗಳು ಅಂದರೆ ವಾಯುದೇವರತ್ತಾರದ ಆಚಾರ್ಯರು ಈ ಗ್ರಂಥ ಬರೆದಿದ್ದಾರೆ. ಇದು ಏನು ಉಪಯೋಗ ಅಂದರೆ, ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು ಅಶೇಷ ದೋಷರಹಿತ ಪ್ರಿಯತಾ ಪುರುಷೋತ್ತಮ. ಅಶೇಷ ಕಲ್ಯಾಣ ಗುಣ ನಿತ್ಯಾನುಭವ ಸತ್ತನು, ಅನಂತಾನಂತ ಕಲ್ಯಾಣ ಗುಣಪೂರ್ಣನಾದವನು. ಮತ್ತು ಅವನೇ ಆ ಗುಣಗಳೇ ದೇಹ, ಅವನಿಗೆ ಬೇರೆ ದೇಹ ಇಲ್ಲ, ನಿರ್ದೋಷನಾದವನು. ಅಶೇಷ ದೋಷರಹಿತ ಸರ್ವ ಗುಣಪೂರ್ಣ ಸರ್ವದೋಷ ದೂರ ಅಂತ ಪರಮಾತ್ಮ. ಇದರಿಂದ ಪುರುಷೋತ್ತಮ ಪ್ರಿಯತಾಂ ಪ್ರಸನ್ನನಾಗಲಿ ಅಂಥೇಳಿ ಸದಾಚಾರ ಸ್ಮೃತಿ ಮುಗಿಸಿದ್ದಾರೆ. ಸದಾಚಾರ ಸ್ಮೃತಿ ಸರಿಯಾಗಿ ಅನುಷ್ಠಾನ ಮಾಡಿದರೆ ದಿವಸ ದಿವಸಕ್ಕೆ ಜ್ಞಾನವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸದಾಚಾರ ಅನುಷ್ಠಾನ ಮಾಡ್ತಾ ಹೋದರೆ ಜ್ಞಾನವೃದ್ಧಿಯಾಗಿ ಕೊನೆಗೆ ಎಲ್ಲಿಗೆ ಎಂಡಾಗುತ್ತದೋ, ಕರ್ಮಣ ಜ್ಞಾನ ಮಾತನೋತಿ, ಅಪರೋಕ್ಷ ಜ್ಞಾನಕ್ಕೆ ಕಾರಣ ಆಗುತ್ತೆ ಜ್ಞಾನ ಬರೋದರಿಂದ. ಇವತ್ತಿಷ್ಟು ನೋಡಿದ್ದೇವೆ, ನಾಳೆ ದಿನ ಕೃಷ್ಣಾಮೃತ ಮಹಾರಣವ ಆಚಾರ್ಯ ಇನ್ನೊಂದು ಗ್ರಂಥ, ನಾಳೆ ಕೂಡ ಇದೇ ಜಾಗನೇ. ಸದಾಚಾರ ಸ್ಮೃತಿಯಲ್ಲಿ ಏನು ಹೇಳಿದರು? ಪ್ರತಿನಿತ್ಯ ಏನು ಮಾಡಬೇಕು ಅಂತ ಹೇಳಿದರು. ಕೃಷ್ಣಾಮೃತ ಮಹಾರಣದಲ್ಲಿ ಹೇಳ್ತಾರೆ, ಜೀವನ ಪೂರ್ತಿ ಹೇಗಿರಬೇಕು ಅಂತ ಹೇಳ್ತಾರೆ. ಕೃಷ್ಣಾಮೃತ ಮಹಾರಣವದಲ್ಲಿ ಇಡೀ ಜನ್ಮ ಪೂರ್ತಿ ಆ ಮನುಷ್ಯ ಬದುಕಬೇಕು ಹೇಗೆ, ಡೈಲಿ ಅದು ಹೋಲ್ ಎಂಟೈರ್ ಸ್ಪಿರಿಚುವಲ್ ಲೈಫನ್ನು ಆಚಾರ ಹೇಳ್ತಾರೆ. ನಾಳೆ ದಿನ ಕೃಷ್ಣಾಮೃತ ಮಹಾರಣವ ಇದೇ ಜಾಗ, ನಾಳೆ ಕೂಡ ಇದೇ ಜಾಗ, ಏಳುವರೆಗೆ. ನಾಳೆ ಮಾಮೂಲು ಪಾಠ ಆದ್ದರಿಂದ ಏಳುವರೆಯಿಂದ ಎಂಟೂವರೆ ನಾಳೆ ಕೃಷ್ಣಾಮೃತ ಮಹಾರಣವದಲ್ಲಿ ತುಂಬ ಎಷ್ಟು ವಿಷಯ ಬರುತ್ತೋ ಆಶ್ಚರ್ಯ ಆಗಿಬಿಡುತ್ತೆ ನಮಗೆ. ಯಾವ ದೇವ್ರ ಪೂಜೆ ಮಾಡಬೇಕು, ಮನೆ ದೇವ್ರು ಎಷ್ಟಿರಬೇಕು, ಕೃಷ್ಣ ಸಾರಿಗ್ರಾಮದ ಮಹಿಮೆ ಏನು, ಗೋಪಿಚಂದ್ರನ ಮಹಿಮೆ ಏನು, ಎಲ್ಲ ಆಚಾರ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬರು ಕೇಳಲೇಬೇಕಾದಂಥ ಗ್ರಂಥ. ನಾಳೆ ಅದನ್ನು ಸರಿಯಾಗಿ ಏಳುವರೆಯಿಂದ ಶುರುವಾಗುತ್ತೆ. ಸಾಯಂಕಾಲ ಇವತ್ತು ವನಪರ್ವ ಮುಗಿದು ವಿರಾಟ್ ಪರ್ವ ಪ್ರಾರಂಭ ಆಗುತ್ತೆ. ಮತ್ತೆ ಇವತ್ತು 5:30 ಪ್ರಾರಂಭ ಗೊತ್ತಿರಲಿ, ಇವತ್ತಿಂದ 5:30 ಸಾಯಂಕಾಲ ಪ್ರವಚನ. ಮೊದಲು ಡಾಕ್ಟರ್ ವಿ ಆರ್ ಪಂಚಮುಖಿಯವರಿಂದ ಪ್ರವಚನ ಇರುತ್ತೆ, ಆಮೇಲೆ ಮಹಾಭಾರತ ಪ್ರವಚನ. ಸರ್ವೇಂದ್ರಿಯ ಯದವೋಚ ಮಹಂ ಸೇನ ಪ್ರಿಯತಾಂ ಕಮಲಾಲಯ ಬ್ರಹ್ಮಾಂತ ಗುರುವಸ್ಸಾಕ್ಷಾತ್ ಇಷ್ಟಂ.